ಅವರಿಗೆ ಅಧ್ಯಾಯ ತನಕ ಅವರಿಗೆ ಕಷ್ಟ ಪಡ್ತಾರೆ. ಕಸದು ಶ್ರೀಮದ್ ಆನಂದ ತೀರ್ಥೇಂದ್ರೋ ಮೃದಂಬನೆ ಯಶ್ವಜ ಚಂದ್ರಿಕಾ ಸ್ವಾಂತ ಸಂತಾಪಂ ಬೆಳೆಯುತ್ತಂತೆ. ಹೀಗಾಗಿ
ಆಚಾರ್ಯರಂತಕ್ಕಂಥ ಚಂದ್ರನ ಬೆಳದಿಂಗಳು ನಮ್ಮ ಒಳಗಿನ ಕತ್ತಲೆಯನ್ನು ಕಳೆಯುತ್ತೆ ಅಂತ ಹೇಳಿದ. ಸ್ವಾಂತ 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 ಮನಸ್ಸು, ಅದರ ಕತ್ತಲೆಯನ್ನು ಕಳೀತಕ್ಕಂಥ ಶಕ್ತಿ ಆಚಾರ್ಯರ ಪದಗಳಿಗಿದೆ. ಅರ್ಥ ಮಾಡ್ಕೋಬೇಕು. ಸೂರ್ಯನ ಬೆಳಕಿಗಿಂತ ಆಚಾರ್ಯರ ಪಾದದ ಬೆಳಕು ಭಾರಿ ಜಾಸ್ತಿ. ಅದನ್ನು ವರ್ಣನೆ ಮಾಡ್ತಾರೆ ಮಧ್ವವಿಜಯದೊಳಗೆ. ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಮ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ. ದಿನನಾಥನಾದ ಸೂರ್ಯನ ಬೆಳಕನ್ನ ಆತನ ಕಾಂತಿಯನ್ನ ಆಚಾರ್ಯರ ಕೀರ್ತಿ ಕಾಂತಿ ಮಿರಿಸಿಬಿಟ್ಟಿದೆ ಅಂತ ಹೇಳ್ತಾರೆ. ಮಧ್ವಸ್ಯ ಕೀರ್ತಿ, ಆಚಾರ್ಯರ ಕೀರ್ತಿಯೇ ಸೂರ್ಯನ ಬೆಳಕನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಕೀರ್ತಿ ಅದು. ನೋಡೋದಕ್ಕೆ ಇದು ಏನ್ರಿ ಭಾರಿ ಹೇಳ್ತಾರೆ ಅಂತೇಳಿ, ಭಾರಿ ಎಲ್ಲ ಸರಿಯಾಗಿ ಹೇಳಿದ್ದಾರೆ ಅಂತ ಮನಸ್ಸಿಗೆ ಭಾರಿ ಪ್ರಾಬ್ಲಮ್ ಆಗಿದೆ. ಸೂರ್ಯನ ಬೆಳಕಲ್ಲಿ ಕುತ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ, ತಲೆ ಬೇರೆ ಬಿಸಿ ಆಗುತ್ತೆ, ಮನಸ್ಸು ಇನ್ನೂ ಬಿಸಿಯಾಗಿಬಿಟ್ಟು ಒಳಗೋಗ್ಬಿಡ್ತಾರೆ, ಏನು ಪ್ರಯೋಜನ ಇಲ್ಲ. ಸೂರ್ಯನ ಬೆಳಕಿನಿಂದ ಅಜ್ಞಾನದ ಕತ್ತಲೆ ಹೋಗೋ ಶಕ್ತಿ ಇಲ್ಲ. ಅದಕ್ಕೆ ತಮೋಹರಂತಿ ಮುಹುರ ಅಂತರಂಚ ಅಂತರಂತಮಃ ಹರಂತಿ. ಆಚಾರ್ಯ ಗ್ರಂಥ ಓದಿ ತಕ್ಷಣ ಬೆಳಕು ಬಂದ್ಬಿಟ್ಟು. ರಾತ್ರಿ ಹೊತ್ತಿನಲ್ಲಿ ತಿಳ್ಕೊಂಡು ಪಂಡಿತಾಚಾರ್ಯ ಯಾತಕಿ ಮಾತಾಡ್ತಾರಂದ್ರೆ ಮಧ್ಯರಾತ್ರಿ ಓದಿ ಜ್ಞಾನ ಪಡ್ಕೊಂಡಿದ್ದರು. ಸೂರ್ಯನ ಬೆಳಕಿರಲಿಲ್ಲಾಗ ಆಚಾರ್ಯರ ಗ್ರಂಥಗಳ ಬೆಳಕಿತ್ತವರಿಗೆ. ಕ್ಷಣದಾಸು ವಿಚಕ್ಷಣ ಪ್ರವಿಚಿಂತ್ಯ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರಸಾರಂ ಅಂತ ಗಾಳಾಂಧಕಾರದಲ್ಲಿ ಬೆಳಕನ್ನು ಕೊಟ್ಟ ಆಚಾರ್ಯರ ಮಹಿಮೆ, ಅವರ ಅನುಭವ ಸಿದ್ಧವಾದ ಮಹಿಮೆ. ಆದ್ದರಿಂದ ಗ್ರಂಥಗಳಿಂದ ಸಿಗತಕ್ಕಂಥ ಒಂದು ಬೆಳಕು ಬೇರೆದರಿಂದ ಸಿಗೋದಿಲ್ಲ. ನಮಗೆ ಗ್ರಂಥಗಳನ್ನು ಅಲರ್ಜಿಯ ಕಾಲ ಇದೆ. ಪುಸ್ತಕ ಅಂದ್ರೆ ಮನೆಯಲ್ಲಿ ಓದ್ತಿರಲ್ಲ, ಇಲ್ಲೇ ಇಲ್ಲ ಹೊಟ್ಟ, ಅಲ್ಲಿಂದ ಶುರು ಮಾಡ್ತಾರೆ. ಗ್ರಂಥಗಳೇ ಇಲ್ಲ, ಗ್ರಂಥಗಳಿಲ್ಲ ಅಂದ್ರೆ ಜ್ಞಾನನೇ ಇಲ್ಲ, ಜ್ಞಾನ ಇಲ್ಲ ಅಂದ್ರೆ ಬೆಳಕೇ ಇಲ್ಲ, ಬೆಳಕಿಲ್ಲ ಅಂದ್ರೆ ಕತ್ತಲೆ ಹೋಗೋದೇ ಇಲ್ಲ, ಕತ್ತಲೆ ಹೋಗೋದ್ರೆ ದಾರಿ ಕಾಣದೇ ಇಲ್ಲ, ದಾರಿ ಕಾಣದ್ರೆ ಬಿದ್ದೇ ಬೀಳ್ತಾನೆ ಅಂತ ಕಾಯ ಪ್ರಾಣ ಕಳ್ಕೊತಾನೆ ಅಂತ. ಅಂದ್ರೆ ಬೆಳಕಿನ ಅಭಾವ ಎಷ್ಟೆಲ್ಲ ಅಪಾಯಕ್ಕೆ ಕಾರಣ ಆಗುತ್ತೆ. ಇವತ್ತು ಒಂದಿವ್ಸ ಕರೆಂಟ್ ಇಲ್ಲ ಅನೌನ್ಸ್ ಮಾಡಿಬಿಡ್ತಾರೆ, ಏನು ಹಾಹಾಕಾರ, ಟಿವಿ ಹೋಗುತ್ತಲ್ಲ ತಗ್ಗೆ ಅಲ್ಲಿಂದ ಶುರು ಮಾಡ್ತಾರೆ. ಒಂದಿವ್ಸ ಕರೆಂಟ್ ಹೋದ್ರೆ ಎಷ್ಟಾಗಿ ಓಡಾಡ್ತಿರಲ್ಲ, ಜ್ಞಾನದ ಕರೆಂಟ್ ಹೋಗಿ ಎಷ್ಟು ದಿವಸ ಆಗಿದೆ ಗೊತ್ತಾ ಅಂತ ಹೇಳ್ತಾರೆ. ಆ ಜ್ಞಾನ ಕೊಡಲಿಕ್ಕೆ ಆಚಾರ್ಯ ಬಂದಿದ್ದಾರಾದ್ರಿಂದಾಗಿನೇ ಅವರ ಜ್ಞಾನ ಕೆಲವು ವಿಷಯದ ಜ್ಞಾನ ಪಾವಿತ್ರ್ಯ ಕೊಡೋದಿಲ್ಲ, ಪಾಂಡಿತ್ಯ ಕೊಡ್ತದಷ್ಟೇ. ಪಾಂಡಿತ್ಯ ಬೇರೆ ಪಾವಿತ್ರ್ಯ ಬೇರೆ. ಲೌಕಿಕದ ಜ್ಞಾನಕ್ಕೆ ಪಾವಿತ್ರ್ಯ ಅಂತ ಹೇಳೋದಿಲ್ಲ. ಎಂಥ ದೊಡ್ಡ ಸೈಂಟಿಸ್ಟಿನ ಕಾಲಿಗೂ ಜನ ಬೀಳೋದಿಲ್ಲ, ಅಧ್ಯಾತ್ಮದ ಕಾಲಿಗೆ ಬಿಡುತ್ತಾರೆ. ಯಾಕೆಂದ್ರೆ ಅಲ್ಲಿ ಪಾಂಡಿತ್ಯ ಇದೆ, ಆದರೆ ಪಾವಿತ್ರ್ಯ ಇರಬೇಕು ಅಂತ ನಿಯಮ ಇಲ್ಲ. ಹೊಸ ಪೊರಕೆ ಯಾರು ದೇವರುಗಟ್ಟೆ ಮೇಲೆ ಇಡೋದಿಲ್ಲ, ಹಳೆಯ ತುಳಸಿ ದೇವರುಗಟ್ಟೆ ಮೇಲೆ ಇಡ್ತಾರೆ. ಕೊಳತ ತುಳಸಿ ದೇವರುಗಟ್ಟೆ ಮೇಲೆ ಇಡ್ತಾರೆ, ಅದು ಕೊಳತಾಗಿದೆ ಬಟ್ ಪವಿತ್ರವಾಗಿದೆ. ಕೊಳತಾಗಲು ಪಾವಿತ್ರ್ಯ ಹೋಗಿಲ್ಲ, ಹೊಸ ಪೊರಕೆ ಫ್ರೆಶ್ ಆಗಿದೆ ಆದರೆ ಪಾವಿತ್ರ್ಯ ಇಲ್ಲ ಅದರೊಳಗೆ. ಇದು ಅರ್ಥ ಮಾಡಿಕೊಂಡ್ರೆ ಲೌಕಿಕ ವಿದ್ಯೆಗಿರೋ ಮಹತ್ವ, ಪಾವ್ಯ ಬೈನಸ್ ಪಾವಿತ್ರ್ಯ ಅದರಲ್ಲಿರೋದು. ಅದು ಬೆಳಕಲ್ಲ ಅಂತ ಹೇಳೋದಿಲ್ಲ, ಆದರೆ ಪಾವಿತ್ರ್ಯ ಅಂತ ಕರಿಬೇಕಾದ್ರೆ ಅಧ್ಯಾತ್ಮ ಸಮತ್ವಕ್ಕೆ ಮಾತ್ರ ಪಾವಿತ್ರ್ಯ ಬರೋದು. ಅಂತ ಪವಿತ್ರವಾದ ಜ್ಞಾನ ಕೊಡತಕ್ಕಂಥ ಶಕ್ತಿ ಶ್ರೀಮದ್ ಆಚಾರ್ಯರದು. ಆದ್ದರಿಂದ ಶ್ರೀಮದ್ ಆನಂದ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅತಿ ಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ ಪಾಂಸವ ಅಸ್ವಾನ್ ಪುನಂತು ವಾಚಾಂ ಯತ್ರ ಪ್ರಣೀತ್ರಿ ತ್ರಿಭುವನ ಮಹಿತ. ಯಾರು ಭರತಿದೇವಿ ಗೊತ್ತ, ತ್ರಿಭುವನ ಮಹಿತ, ಮೂರು ಲೋಕದಿಂದ ಮಹಿತರಾದವರು. ಚತುರವದನ ನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿ ಗಡಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಇದು ಅವರ ಸ್ತೋತ್ರ. ಇದು ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಇವೆರಡು ವಾಕ್ಯ ಓದಿದವರಿಗೆ ಸರಸ್ವತಿ ಭಾರತೀಯರ ಚಿತ್ರ ನೆನಪು ಬರುತ್ತೆ. ಅಂಥವರಿಷ್ಟು ಭಕ್ತಿ ಮಾಡ್ತಾರಲ್ಲ, ತ್ರಿಭುವನ ಮಹಿತ ಶಾರದಾ ಶಾರದೆಂದು ಜ್ಯೋತ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ ಪ್ರೇಮ ಭಾರಂಭ ಭಾರ. ಬರೀ ಪ್ರೇಮ ಅಂದ್ರೆ ಸಮಾಧಾನ ಆಗಲಿಲ್ಲ, ಭಕ್ತಿಯ ಭಾರ, ಅಸಾಧಾರಣವಾದ ಭಕ್ತಿಯ ಒತ್ತಡವನ್ನ ಆಚಾರ್ಯ ಪಾದಸೂರಿಯಲ್ಲಿ ಸಾಕ್ಷಾತ್ ಭಾರತೀ ದೇವಿ ಹೊಂದಿದ್ದಾರೆ ಅಂದಮೇಲೆ ಆಚಾರ್ಯರ ಹಿರಿಮೆಯನ್ನು ಊಹಾತೀತವಾದದ್ದು. ಆಚಾರ್ಯ ಸರ್ವೋತ್ತಮರು ಅಂದ್ರೆ ಇಲ್ಲ, ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠ. ಅವರ ಮೇಲೆ ಲಕ್ಷ್ಮೀನಾರಾಯಣರಿದ್ದಾರೆ, ಕೆಳಗೆ ಸರಸ್ವತಿ ಭಾರತೀಯರಿದ್ದಾರೆ, ಬ್ರಹ್ಮವಾಯುಗಳು ಸಭಾ. ಈ ತಾರತಮ್ಯದ ಪರಿಕಲ್ಪನೆಯನ್ನ ಆ ಮಾತಿನಲ್ಲೇ ಕೊಡ್ತಾರೆ. ಇನ್ನು ಎಷ್ಟು ಆಚಾರ್ಯರ ಪಾದಸೂರಿಗಳ ಮಹಿಮೆ ಅಂತ ಕೇಳಿದರೆ, ಉತ್ಕಂಠ ಕುಂಠ ಕೋಲಾಹಲ ಜಪವಿಜಿತ ಅಜಸ್ರ ಸೇವಾನು ವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಲಿರತ್ನಾವಲೀನಾಂ ಭಕ್ತಿ ಉದ್ರೇಕಾವಗಾಢ ಪ್ರಕಟನ ಸಘಟಾತ್ತಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಧಿ ಪೀಠೋತ್ಥಿತ ಕನಕರಜ ಪಿಂಜರಾ ರಂಜಿತಾಶಾಹ. ಇವಿಷ್ಟು ಕೂಡ ಎರಡನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮುಂದನೇ ಶ್ಲೋಕದ ಮುಂದುವರೆದ ಭಾಗ ಅದು. ಈ ಶ್ಲೋಕ ಇನ್ನು ಕ್ರಿಯಾಪದಗಳು ಯಾವ್ದಾದ್ರು ಏನಿಲ್ಲ ಅದರೊಳಗೆ ಎಲ್ಲ ಇದರಿಂದ ತಗೋಬೇಕು. ಅದಿಷ್ಟು ಕೂಡ ಎಂಥ ಪಾದಸೋಡಿಗಳು ಆಚಾರ್ಯರ ಪಾದಸೋಡಿಗಳಂದ್ರೆ ಆರಂಜಿತಾಶಾಹ ಎಲ್ಲ ದಿಕ್ಕುಗಳನ್ನು ಬೆಳೆಸ್ತಾ ಇವೆ ಅಂತ. ಎಲ್ಲ ದಿಕ್ಕುಗಳಲ್ಲಿ ಪಾದಸೋಡಿ ಬಂದರೆ ಕಣ್ಣು ಮಂಕಾಗಬೇಕು ನಮಗೆ. ಆಚಾರ್ಯರ ಪಾದಸೋಡಿ ಮಂಕ್ ಮಾಡೋದಿಲ್ಲ ಅಂತ, ಬ್ರೈಟ್ ಮಾಡಿಬಿಡುತ್ತೆ. ಎಲ್ಲ ದಿಕ್ಕುಗಳನ್ನು ಬ್ರೈಟ್ ಮಾಡ್ತಕ್ಕಂಥ ಪಾದಸೋಡಿ ಆಚಾರ್ಯರು ನಮ್ಮಲ್ಲಿ ನೋಡಿ. ಯಾವುದು ಸಿಗರೇಟ್ ಹೊಗೆ ಸೇರ್ತಾರೆ ಮನೆಯೆಲ್ಲ, ಅಸಹ್ಯ ಅಪವಿತ್ರ ರೋಗಕಾರಕ, ಯಜ್ಞದ ಹೊಗೆ ಬರುತ್ತೆ. ಎಷ್ಟು ವ್ಯತ್ಯಾಸ ಇದೆ ಈಗ, ಯಜ್ಞದ ಹೊಗೆಯಿಂದ ರೋಗ ನಾಶಕ, ಇದು ರೋಗ ಪ್ರಾಪಕ ಆಯಿತು. ಅಂದ್ರೆ ಒಂದೇ ಹೊಗೆನೇ, ಆಕ್ಚುಲಿ ಹೊಗೆನೇ. ಈ ಹೊಗೆ ಎಷ್ಟು ಡಿಫರೆನ್ಸ್ ಇದೆ. ಈ ಧೂಳಿ ಕಣ್ಣನ್ನು ಕಾಣದಂತೆ ಮಾಡುತ್ತೆ, ಆ ಧೂಳಿ ಕಣ್ಣನ್ನು ಸ್ಪಷ್ಟ ಕಾಣ ಮಾಡುತ್ತೆ ಅಂತ ಹೇಳಿದ್ದಾರೆ. ಪಿಂಜಾರ ಆರಂಜಿತಾಶಾಹ, ಆರಂಜಿತಾಶಾಹ, ಆ ಸಮ್ಯಕ್ ರಂಜಿತಾಶಾಹ. ಯಾವುದಿವೆಲ್ಲ ಪಿಂಜಾರಾಹ, ಪಿಂಜಾರಾಹ ಅಲ್ಲಿಗೊಂದು ಪದ, ಆರಂಜಿತಾಶಾಹ ಒಂದು ಪದ, ಮೊದಲನೇ ಉದಾಹರಣೆ ಒಂದು ಪದ. ವಾಯುಸ್ತುತಿಗೆ ಅದಕ್ಕೆ ಮಹತ್ವ ಬಂತು ಅಂತ ಕೇಳಿದರೆ ಅದರ ಪದ ಜೋಡಣೆ ಇದೆಯಲ್ಲ, ಅದನ್ನು ಹೇಳೋದಕ್ಕೆ ಹೋದರೆ ಮನುಷ್ಯನ ವಾಕ್ಶುದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಒಂದು ಪ್ಯೂರಿಫೈ ಆಗ್ತದೆ, ಪವಿತ್ರ ಮಾಡಬೇಕು ಅಂತ ಪವಿತ್ರ ಮಾಡೇ ಬಿಡ್ತಾರೆ. ಉತ್ಕಂಠ ಕುಂಠ ಕೋಲಾಹಲ ಜಪ ವಿಧಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಸೂತಾಂತ ತಮಸ ಸುಮನೋ ಮೌಲಿ ರತ್ನಾವಲೀನಾಂ. ಒಂದೇ ಪದ ನೆನಪಿರಬೇಕು. ಇಷ್ಟು ದೊಡ್ಡ ಪದವನ್ನು ಬೇರೆ ಯಾವ ಭಾಷೆಯಲ್ಲೂ ಕಾಯನ್ ಮಾಡೋಕ್ಕಾಗೋದಿಲ್ಲ, ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ದೇವ ಭಾಷೆ ಅಂತ ಅದಕ್ಕೆ ಕರೆಯೋ. ಎಷ್ಟಕ್ಷರ ಇದೆ ಗೊತ್ತಾದ್ರೊಳಗೆ? 42 ಅಕ್ಷರ ಇದೆ. ಶ್ರದ್ಧರ ವೃತ್ತ ಅಂತ ಇದಕ್ಕೆ ಹೆಸರು. ವಾಯುಸ್ತುತಿಯ ಧಾಟಿಗೆ ಛಂದಸ್ಸಿಗೆ ಶ್ರದ್ಧರ ಅಂತ ಹೆಸರು. ಸ್ರಕ್ ಅಂದ್ರೆ ಮಾಲೆ, ಶ್ರದ್ಧರ ಮಾಲೆಯಂತೆ ಮೂವ್ ಆಗ್ತಕ್ಕಂಥದ್ದು, ಮಾಲೆ ಮಾಲಾಕಾರದ ಹೋಗ್ತಕ್ಕಂಥದ್ದು. ಹೇಗೆ ನೋಡಿ, ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠಾ ಅತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲಸತ್ ಪಾಂಸವೋ ಅಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕುಕುಭಾ ಪ್ರೇಮ ಭಾರಂಭ ಭಾರ. ಸರಿಯಾಗಿ 7 ಅಕ್ಷರ ನನ್ನತ್ತ, 7 ಅಕ್ಷರ ಸರಿಯಾಗಿ ಯೂನಿಫಾರ್ಮ್ ಆಗಿದ್ದ ಮಾಲೆ ಆಗುತ್ತೆ. ಯೂನಿಫಾರ್ಮ್ ಎರಡೆರಡು ಬಿಳಿ ಹೂವು, ಒಂದು ಕೆಂಪು ಹೂವು, ಮತ್ತೆ ಎರಡು ಒಂದು ಕೆಂಪು, ಅದು ಇದೊಂಥರ. ಅದರಲ್ಲಿ ನೋಡಿದಾಗ ಯೂನಿಫಾರ್ಮ್ ಬಿಟ್ಟು ಕಾಣಿಸ್ತದೆ. 7 ಅಕ್ಷರ ಸುತ್ತಾ ಹೋಗುತ್ತೆ ಮಾಲಾಕಾರವಾಗಿ, ಅದಕ್ಕೆ ಶ್ರದ್ಧಾರ ಅಂತ ಹೆಸರು. ಒಂದೊಂದರಲ್ಲಿ ಒಟ್ಟು 4 ಪಾದಗಳು, 4 ಒಂದೊಂದು ಪಾದದಲ್ಲಿ 21 ಅಕ್ಷರ, ಅದರಲ್ಲಿ 7 ಕ್ಲಾಸಿಫಿಕೇಶನ್, 7 7 7 21, ಮತ್ತೆ 21, ಮತ್ತೆ 21, ಮತ್ತೆ 21, ಒಟ್ಟು 84 ಅಕ್ಷರ ಆಗಬೇಕಾದ್ರೆ 84 ಅಕ್ಷರಗಳು. ಅದರಲ್ಲಿ ಅರ್ಧ ತಗೊಂಡಾಗ ಸರಿಯಾಗಿ ಸಿಗೋ 42, ಒಂದೊಂದರಲ್ಲಿ 21, 21ರಲ್ಲಿ 3 ಭಾಗ ಬರ್ತದೆ. ಇದನ್ನ ಅರ್ಥ ಮಾಡ್ಕೊಂಡು ಶ್ರದ್ಧಾರ ವೃತ್ತ ಹಾಗೆ ನನ್ನಾಗೋ. ಅದಕ್ಕೆ ಹೇಳ್ತಾರೆ, ಉತ್ಕಂಠ ಕುಂಠ ಕೋಲ ಹಲಜಬ ವಿಜಿತ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನಭೂತ ಅಂಧತಮಸ ಸುಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟರಸ ಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಘ್ರಿಪೀಠೋ ಸ್ಥಿತ ಕನಕರಜ ಪಿಂಜರಾರಂಜಿತಾಶಾಹ. ಸರಿಯಾಗಿ ಅದನ್ನು ಓದ್ತಾ ಇದ್ರೆ ರಿದಮ್ ಕ್ರಿಯೇಟ್ ಆಗ್ತದೆ. ಆ ರಿದಮ್ ಬರ್ತದಲ್ಲ, ಪ್ರಾಣಾಯಾಮ ಪೂರ್ತಿ ಸರ್ಕುಲೇಷನ್ ಸರಿ ಹೋಗ್ತದೆ. ಇಡೀ ವಾಯುಸ್ತುತಿ ಹೇಳೋವತ್ತಿಗೆ ಪ್ರಾಣಾಯಾಮದ ಎಫೆಕ್ಟ್ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದ್ದ. ಸರಿಯಾಗಿ ವಾಯುಸ್ತುತಿಯನ್ನು ಹೇಳಿದರೆ ಪ್ರಾಣಾಯಾಮ ಮಾಡಿದರೆ ಪ್ರಾಣಾಯಾಮದಲ್ಲಿ ಏನಿರುತ್ತೆ, ಆ ಪ್ರಾಣ ವೈಟಲ್ ಫೋರ್ಸ್ ಬಿಚ್ಚಾಪಟ್ಟಿ ಅದು ಜೋರಾಗಿ ಬಂದಿರ್ತಾನೆ. ವಾಯುಸ್ತುತಿ ಹೇಳೋದಕ್ಕಾಗೋದಿಲ್ಲ ಆಗ, ಸರಿಯಾಗಿ ಕೂತು ನಿಧಾನವಾಗಿ ಸೆಟ್ರೇಟ್ ಮಾಡ್ತಾ ಹೋಗ್ತದೆ. ಪ್ರಾಣ ಒಂದು ಸೆಟ್ರೇಟ್ ಆದರೆ ಎವ್ರಿಥಿಂಗ್ ಸೆಟ್ರೇಟ್ ಆಗ್ತದೆ ಅಂತ ಹೇಳುತ್ತೆ. ಪ್ರಾಣ ಒಂದು ಸರಿಯಾಗಿ ಪ್ರಾಣವಾಯು ಬಂತು ಅಂದರೆ ಇಡೀ ದೇಹ ಶುದ್ಧಿಯಾಗಿ ಬಿಡುತ್ತೆ. ಅದಕ್ಕೆ ವಾಯುಸ್ಥಿತಿ ಹೇಳಿದಾಗ ಎಂಟೈರ್ ದೇಹ ಶುದ್ಧಿ ಆಗ್ತದೆ. ಅದಕ್ಕೆ ಪಾವಿತ್ರ ತಂದುಕೊಡ್ತಕ್ಕಂಥ ಗ್ರಂಥ. ಇನ್ನು ಉದ್ದಕ್ಕೆ ಹೇಳಿಬಿಟ್ರೆ ಉತ್ಕಂಠ ಕುಂಠ ಕೋಲಾಲ ವಿಜಿತಾಜಸ್ರ ಸೇವಾನವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಸೂತಾಂತ ಸಮಸ ಮನೋಮೌಲಿ ರತ್ನಾವಲೀನಾಂ. ಇಷ್ಟು ದೊಡ್ಡ ಪದ ಹಿಡಿದಾಗ ಉಸಿರಿಡ್ಕೊಂಡು ಹೇಳ್ಬೇಕಾದ್ರೆ ನಾನ್ ಸ್ಟಾಪ್ ಹೇಳಿಬಿಟ್ರೆ ಪ್ರಾಣಾಯಾಮ ಕುಂಭಕ್ಕಾದಾಗ ಆಗುತ್ತೆ ಪೂರ್ತಿಯಾಗಿ ಉಸಿರಿಡ್ಕೊಂಡಾಗಿಬಿಡ. ಅದನ್ನೆಲ್ಲ ಅನೇಕ ಅದು ಪುರಸ್ಥಳದಲ್ಲಿ ಆಗುತ್ತೆ. ಹೇಳ್ತಾ ಹೇಳ್ತಾ ಹೋದಂತೆ ಹೀಗೆ ಹೋಗ್ತಾನೆ, ಹಾಗೆ ಹೋಗ್ತಾನೆ, ಮಧ್ಯೆ ಬರ್ತಾನೆ, ಮತ್ತೆ ವಾಪಸ್ ಹೋಗ್ತಾನೆ. ಎಷ್ಟು ಪ್ರಾಣಾಯಾಮದ ಪ್ರೋಸೆಸ್ ಇದೆಯೋ ಆ ಥರ ಒಂದು ದೈವಿಕವಾದ ಪ್ರಾಣಾಯಾಮವನ್ನು ಕೊಡೋ ಶಕ್ತಿ ಅದು. ಈ ಪ್ರಾಣಾಯಾಮಗಳಲ್ಲ, ಅರುಳೋಮ ವಿಲೋಮ ಆ ಪ್ರಾಣಾಯಾಮಗಳಲ್ಲ. ಅದು ರೋಗ ಬಂದರೆ ವಾಸಿ ಮಾಡೋದಕ್ಕಷ್ಟೇ. ಇದು ಹಾಗಲ್ಲ, ಅಧ್ಯಾತ್ಮದ ಬಾಗಿಲು ತೆರೆಸುತ್ತಿತ್ತು. ಈ ಪ್ರಾಣಾಯಾಮಗಳಿಂದ ಅಧ್ಯಾತ್ಮದ ಬಾಗಿಲು ತೆಗೆಯೋದಿಲ್ಲ. 50 ರೂಪಾಯಿ ಪ್ರಾಣಾಯಾಮ, 100 ರೂಪಾಯಿ ಪ್ರಾಣಾಯಾಮ ಮಾಡ್ತಾರಲ್ಲ, ಅದು ಅಧ್ಯಾತ್ಮದ ಪ್ರಾಣಾಯಾಮ ಅಲ್ಲ, ಅದು ಫಿಸಿಕಲ್ ಪ್ರಾಣಾಯಾಮ ಅಷ್ಟೇ. ಫಿಸಿಕಲ್ ಪ್ರಾಣಾಯಾಮ ಉಪಯೋಗ ಇದೆ, ಬಟ್ ಆರೋಗ್ಯ ವೃದ್ಧಿಯೇ ಹೊರತು ಅಧ್ಯಾತ್ಮ ಸಿದ್ಧಿ ಅಲ್ಲ. ಅದಕ್ಕೆ ಅಧ್ಯಾತ್ಮ ಸಿದ್ಧಿಗೆ ಈ ಪ್ರಾಣಾಯಾಮ ಬೇಕು. ನಿಜವಾಗಲೂ ಪ್ರಾಣಾಯಾಮ ಅಂದ್ರೆ ಹೇಳ್ತಾರೆ, ಉಸಿರಿಡಿದರೆ ಪ್ರಾಣಾಯಾಮ ಅಲ್ಲ, ವಾಯುದೇವರು ಒಲಿದೇ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಪ್ರಾಣಾಯಾಮ ಅಂದ್ರೆ ಏನು? ಪ್ರಾಣ ನಿರೋಧನ ಅಂತ ಹೇಳ್ತದೆ. ಪ್ರಾಣವನ್ನು ನಿರೋಧ ಮಾಡೋ ಪ್ರಾಣ ನಿರೋಧ ಮಾಡೋ ಶಕ್ತಿ ನಮಗೆ ಇದ್ದಿದ್ದರೆ ಪ್ರಾಣ ಯಾಕೆ ಬಿಡ್ತಿದ್ದಿ? ಮತ್ತೆ ಯಾರು ಪ್ರಾಣನೇ ಬಿಡ್ತಿದ್ದಿಲ್ಲ. ಪ್ರಾಣ ನಿರೋಧ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಪ್ರಾಣ ನಿರೋಧ ನಮ್ಮ ಕೈಯಲ್ಲಿಲ್ಲ. ಅದಕ್ಕೆಲ್ಲ ಆಚಾರ್ಯ ತಾವೇ ಬರೀತಾರೆ ಭಾಷ್ಯದೊಳಗೆ, ಭಕ್ತ್ಯಾ ಪ್ರಾಣಂ ವಶೇ ನಿತ್ವಾ ಜಿತ ಪ್ರಾಣೋ ಭವತ್ಯುತ. ಪ್ರಾಣನನ್ನು ಗೆಲ್ಲೋದು ಅಂದ್ರೆ ಏನು? ವಾಯುದೇವರಲ್ಲಿ ಭಕ್ತಿ ಮಾಡಿ ಅನುಗ್ರಹ ಸಂಪಾದನೆ ಮಾಡ್ತೇವಲ್ಲ, ಅದಕ್ಕೆ ಜಿತಪ್ರಾಣರು ಅಂತ ಕರೀತಾರೆ ಹೊರತು ಉಸಿರಿಡಿಯೋ ಪ್ರಾಣಾಯಾಮ ಪ್ರಾಣಾಯಾಮ ಅಲ್ಲ. ಅದು ಒಂದು ಎಕ್ಸ್ಟರ್ನಲ್ ಫಾರಂ ಅಷ್ಟೇ. ಅದು ಅದಕ್ಕೆ ಅಗರ್ಭ ಸಗರ್ಭ ಅಂತಾರಲ್ಲ, ಬರೀ ಅಗರ್ಭ ಪ್ರಾಣಾಯಾಮ. ಸಗರ್ಭ ಮಂತ್ರ ಹೇಳೋದು, ಮಂತ್ರದ ದೇವತೆ ವಾಯುದೇವರು, ಸಾಕ್ಷಾತ್ ಪ್ರಾಣಸ್ಯ ಪ್ರಾಣ ನಾರಾಯಣ. ಅವರ ಚಿಂತನೆ ಮಾಡಿ ಏನ್ ಮಾಡ್ತಾನ ಅದು ಪ್ರಾಣಾಯಾಮ. ಅಂತ ಪ್ರಾಣಾಯಾಮದ ಎಫೆಕ್ಟ್ ಬೇಕು ಅಂದ್ರೆ ವಾಯುಸ್ತುತಿನ ಸರಿಯಾಗಿ ಹೇಳಿ, ಮಕ್ಕಳಿಗೆ ಹೇಳ್ಕೊಡಿ, ಉಪನಯನ ಮಾಡಿ ಹೇಳ್ಕೊಡಿ, ಅವ್ರು ಹೇಗಾಗ್ತಾರೆ ಗೊತ್ತಾ, ನಾಳೆ ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ ಅಂತ ಸಿದ್ಧಿ ಬರುತ್ತೆ. ವಾಯುಸ್ತುತಿಯನ್ನು ಕಲಿತವರು ಬರೋ ಸಿದ್ಧಿ, ವಾಯುದೇವ್ರು ಹೊಲದ ಮೇಲೆ ಇನ್ಯಾವುದು ಅಸಾಧ್ಯ ಯೋಚನೆ ಮಾಡಿ ಅಂತ ಸಿದ್ಧಿ ಕೊಡೋ ಶಕ್ತಿ ಅಪೂರ್ವ ಮಂತ್ರ ಗ್ರಂಥ ವಾಯುಸ್ತುತಿ. ತಪ್ಪದೆ ಹೇಳಿಸಬೇಕು ಇದನ್ನ. ಕ್ಲಾಸ್ನಲ್ಲಿ 8 ವರ್ಷ ಉಪನಯನ ಮಾಡಿ ಕಾಲೇಜ್ ಸ್ಕೂಲಿಗೆ ಕಲಿಸಿಬಿಟ್ರೆ ಮೇಸ್ಟರ್ ಗಾಬರಿ ಆಗ್ಬಿಡ್ತಾರೆ. ಮೇಸ್ಟರ್ ಆಗತ್ತ ಈಗಲಿ ಹೇಳ್ಕೊಡೋ ಮೇಸ್ಟರ್ಗಳಿರ್ತಾರೆ. ಪಾಪ ಸರ್ ಅದನ್ನ ಹೇಳ್ತೀನಿ ನಂತರ ನೀವು ಹೇಳ್ತೀರಾ ಅಂತ ಕೇಳ್ಬಿಟ್ರೆ ಮೇಸ್ಟರ್ ಬರೋದಿಲ್ಲ, ಅವ್ನು ಓಡೋಗ್ಬಿಡ್ತಾರೆ. ಬರೋದೇ ಬರ್ತದೆ ಉತ್ಕಂಠ ಕುಂಠ ಅಂತ ಹೇಳ್ಬಿಟ್ರೆ ಅವನು ಕುಂಟ ಕುಂಟ ಆಗೋಗ್ಬಿಡ್ತಾರೆ ಅಷ್ಟೇ. ಯಾತಕ್ಕಿಂತ ಭಾಗ್ಯ ಇಟ್ಕೊಂಡು ಓದೋದಿಲ್ಲ ಮನುಷ್ಯ ಇದು ಆಶ್ಚರ್ಯ. ಎದುರಿಗೆ ಹೇಳ್ತಾರೆ ಬೃಷ್ಟಾನ್ನ ಹೋದರೆ ಇರ್ಲಿಕ್ಕೇನೆ ಡಸ್ಟ್ಬಿನ್ ಹುಡುಕ್ತಾರಲ್ಲ ಹಾಗಾಗಿಬಿಟ್ಟಿದೆ. ಬೃಷ್ಟಾದವರು ಬಂಗಾರ ತಟ್ಟಿ ಬೃಷ್ಟಾದ ಹೋದರೆ ಬಡಿಸಿದ್ರೆ ಡಸ್ಟ್ಬಿನ್ನಲ್ಲಿ ಯಾವ ಎಂಜಲ್ ಹುಡುಕಿದ್ರೆ ಹೇಗಾಗಬೇಕು ಮನುಷ್ಯರಿಗೆ? ಲೌಕಿಕ ವಿದ್ಯೆ ಬೇಡ ಅಂತ ಹೇಳೋದಿಲ್ಲ, ಅದು ಫೈನಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕ ವಿದ್ಯೆ ಲೋಕಕ್ಕಷ್ಟೇ ಸೀಮಿತ ಹೊತ್ತು ಪಾರಲೌಕಿಕವಾದ ಸಿದ್ಧಿ ಅದಕ್ಕಿಲ್ಲ. ವಾಯುಸ್ಥಿತಿ ಮೊದಲಾದವರು ಲೌಕಿಕ ಸಿದ್ಧಿ ಇದೆ. ಅಪ್ರತಿಮ ವಿದ್ವಾಂಸನಾಗ್ತಾನೆ, ಒಳ್ಳೆ ಕವಿ ಆಗ್ತಾನೆ, ಎಲ್ಲ ಇದು ನಿಜವಾದ ಅರ್ಥದಲ್ಲಿ ಅಪರೋಕ್ಷ ಜ್ಞಾನ ಕೊಡ್ತ. ಮುಂದೆ ಹೇಳ್ತಾರೆ ಮುಕ್ತಿ ಮೇಯತೇ ವ್ರಜಂತಿ. ವಾಯುಸ್ಥಿತಿ ಹೇಳಿದರೆ ಮುಕ್ತಿ ಹೋಗ್ತಾನೆ ಅಂತ ಹೇಳ್ತಾರೆ. ಅದಕ್ಕಿಂತ ಫಲ ಬೇಕಾ ಇನ್ನ? ಮುಕ್ತಿ ಕೊಡತಕ್ಕಂತ ಶಕ್ತಿ ಇರೋ ಗ್ರಂಥ ವಾಯುಸ್ತುತಿ. ಆದ್ದರಿಂದ ತಪ್ಪದೆ ಹೇಳ ಅಭ್ಯಾಸ ಮಾಡಬೇಕು. ನಮ್ದೇ ಹೇಳ್ತಾರೆ ಉತ್ಕಂಠ ಕುಂಠ ಕೋಲಾಹಲ ಕುಂಠ ಇವರ ಕುಂಚಿಬಿಡ್ತಾರೆ ಅಡಿ ಅಂತೇಳಿ. ಹಾಗೆ ಹೇಳಬಾರದು. ಉತ್ಕಂಠ ಕುಂಠ ಮಹಾಪ್ರಾಣ ಪ್ರಾಣದೇವ ಸ್ತೋತ್ರಕ್ಕೆ ಪ್ರಾಣ ತೆಗೆದು ಹಾಕಿಬಿಟ್ರೆ ಗತಿ ಏನಾಗ್ತದಾಗ? ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋಮೌಲಿ ರತ್ನಾವಲೀನಾಂ. ಬರೀ ದೇಹದೊಳಗೆ ಪ್ರತಿ ಅಲ್ಪ ಪ್ರಾಣ ಹೇಳಿದಾಗ ಮಹಾಪ್ರಾಣ ಹೇಳಿದಾಗ ಇಡೀ ದೇಹದೊಳಗೆ ಒಂದು ವಿಚಿತ್ರವಾದ ಶಕ್ತಿ ಬರುತ್ತೆ. ಅದಕ್ಕೆ ವಾಕ್ ಶುದ್ಧಿ, ವಾಕ್ ಸಿದ್ಧಿ. ಸಿದ್ಧಿ ಇಲ್ಲಿ ಬರೋದು ಶುದ್ಧಿ ಇರೋ ಸಿದ್ಧಿಯಲ್ಲಿ ಬರುತ್ತೆ. ಈ ಮಧ್ಯೆ ವಾಕ್ ಶುದ್ಧಿ ಬೇಕು. ವಾಕ್ ಶುದ್ಧಿ ಅದಕ್ಕೆ ಬರುತ್ತೆ. ವಾಕ್ ಸಾಕ್ಷಾತ್ ಭಾರತೀ ದೇವಿ ಅವರ ಪ್ರತಿಯ ಸ್ಮರಣೆ ಮಾಡಿದಾಗ ಸ್ತೋತ್ರ ಮಾಡಿದಾಗ ಶುದ್ಧಿ ಆಗೋದಿಲ್ವಾ? ಶುದ್ಧಿ ಆದ್ಮೇಲೆ ಸಿದ್ಧಿ ಬರೋದಿಲ್ವಾ? ಆ ಸಿದ್ಧಿ ಬರಲೇಬೇಕು ಅಂತ ಕೃತಿ. ಅದಕ್ಕೆ ವಾಕ್ ವಾಯುಸ್ತುತಿಯ ಪುರಸ್ಕರಣದಿಂದ ಎಷ್ಟು ಸಿದ್ಧಿ ಬರುತ್ತೆ ಅಂತ ಹೇಳಿ ಅವರಿವರಲ್ಲ ವಾದಿರಾಜ ಸ್ವಾಮಿಗಳಂಥವ್ರು ಅದಕ್ಕೆ ಪುರಸ್ಕರಣ ಪದ್ಧತಿ ಹೇಳುತ್ತೆ. ವ್ಯಾಸರಾಜರು ಪುರಸ್ಕರಣ ಪದ್ಧತಿ ಬರೆದಿದ್ದಾರೆ ಅಂದ್ಮೇಲೆ ಇಮ್ಯಾಜಿನ್ ಮಾಡಿ ಎಷ್ಟೋ ಅದು ಸಿದ್ಧಿ ಗಳಿಸಿರತಕ್ಕಂಥ ಕೃತಿ ವಾಯುಸ್ತುತಿ ಅಂತ ಬರ್ತಾರಂತೆ ದೇವತೆಗಳು. ಆ ಪಿಂಜರ ರಂಜಿತಾಶಾಹ, ಪಿಂಜರ ಅಂದ್ರೆ ಏನು ಗೊತ್ತಾ? ಈ ಹಳದಿ ಮಿಶ್ರ ಕೆಂಪು, ಅದಕ್ಕೆ ಪಿಂಜರ ಬಣ್ಣ ಅಂತ ಕೇಳಿ. ಪಿಂಜರ ವರ್ಣ ಅಂದ್ರೆ ಹಳದಿ ಮಿಶ್ರ ಕೆಂಪು. ಆ ಬಣ್ಣದಿಂದ ಎಲ್ಲಾ ಕಡೆಗೂ ದಿಕ್ಕಿನಲ್ಲಿ ಹೊಡೆಯುತ್ತೆ ಅಂತೇಳಿ. ಅಲ್ಲ, ಎಲ್ಲಿಂದ ಬಂತ ಪಿಂಜರ ವರ್ಣ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭಕ್ತ್ಯುದ್ರೇ ಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಷ್ಯಮಾನ ಪ್ರಾಂತ ಪ್ರಾಗ್ರಾಂಗಿರಿ ಪೀಠೋತ್ಥಿತ ಕನಕರಜ ಪಿಂಜರಾಹ. ಅಲ್ಲಿ ಹೋಗಬೇಕು ಅದು. ಕನಕರಜ ಚಿನ್ನದ ಧೂಳಿಯಿಂದ ಆ ಕಾಣುತ್ತೆ, ಚಿನ್ನದ ಧೂಳಿ. ಆ ಚಿನ್ನದ ಧೂಳಿ ಮಿಕ್ಸ್ ಆಗಿಬಿಟ್ಟಾಗ ಅರಿಶಿಣ ಬಣ್ಣ ಕೆಂಪು ಬಣ್ಣ ಸೇರಿಬಿಟ್ಟು ಪಿಂಜರ ವರ್ಣ ಬರುತ್ತೆ. ಚಿನ್ನ ಎಲ್ಲಿಂದ ಬಂತೀರಿ ಅಂತ ಕೇಳಿ, ಚಿನ್ನ ಧೂಳಿ ಎಲ್ಲಿಂದ ಬಂತೆ ನಿಮಗೀಗ? ಪೀಠೋತ್ಥಿತ ಆಚಾರ್ಯ ಪಾದಪೀಠ ಇದೆಯಲ್ಲ, ಅದರಿಂದ ಚಿನ್ನದ ಧೂಳಿ ಬರುತ್ತಂತೆ. ಚಿನ್ನದ ಪಾದಪೀಠ, ಪಾದಪೀಠ ಚಿನ್ನದ ಧೂಳಿ ಹೇಗೆ ಬರ್ತು ಅಂತ ಕೇಳಿದರೆ, ಸಗಟಾತ್ಕಾರ ಸಂಘೃಷ್ಯವಾಣ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠ. ಅಂಗ್ರಿ ಪೀಠ ಅಂದ್ರೆ ಪಾದಪೀಠ, ಪ್ರಾಗ್ರ ಅಂದ್ರೆ ಬಹಳ ಶ್ರೇಷ್ಠವಾದ ಪಾದಪೀಠ. ಆ ಪಾದಪೀಠಕ್ಕೆ ಸಾಕ್ಷಾತ್ ಗರುಡಶೇಷ ರುದ್ರಾದಿ ದೇವತೆಗಳು ತಮ್ಮ ಕಿರೀಟ ಮಣಿಗಳಿಂದ ಘಟ್ಟಿಸ್ತಾರಂತೆ. ಭಕ್ತ್ಯುದ್ರೇ ಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಷ್ಯಮಾಣ. ಘಟಿಸೋದು ಪದ ಘಟಾತ್ಕಾರ ಅಂತ ಕರೀತಾರೆ. ಘಟಾತ್ಕಾರ ಘಟ್ಟಿಸಿ ನಮಸ್ಕಾರ ಮಾಡ್ತಾರಂತೆ ವಾಯುದೇವರ ಹತ್ರ ಬಂದು. ರುದ್ರಾದಿ ದೇವತೆಗಳು ಬಂದು ಕಿಂಕರ ಶಂಕರಾಧ್ಯಾ ಹೇಳುತ್ತಾರೆ. ಅವರೆಲ್ಲ ಬಂದು ಭಕ್ತಿಯಿಂದ ಅವರ ಪಾದಪೀಠಕ್ಕೆ ಘಟ್ಟಿಸಿ ತಮ್ಮ ಕಿರೀಟವನ್ನು ಘಟ್ಟಿಸಿದಾಗ ಇದು ರತ್ನಗಳು ಅದು ಚಿನ್ನ. ರತ್ನ ಚಿನ್ನಕ್ಕೆ ಹೊಡೆದಾಗ ಚಿನ್ನ ಪುಡಿ ಆಗುತ್ತೆ. ಆ ಪುಡಿ ಆದಾಗ ಧೂಳು ಹಾರುತ್ತೆ. ಆ ಧೂಳು ಎಲ್ಲ ಕಡೆಗೂ ಹಳದಿ ಮಿಶ್ರ ಕೆಂಪಾಗಿ ಕಾಣುತ್ತೆ ಅಂತ ಹೇಳುತ್ತಾರೆ. ಎಷ್ಟು ವೈಭವ! ಅಲ್ಲಿ ಕೆಂಪಿನಿಂದ ಬಂತು ಹಳದಿ ಬಂತಲ್ಲ ಅಂತ ಕೇಳಿದರೆ, ಆಚಾರ ಪಾದ ಕೆಂಪಿದೆ, ಯಾವಾಗ ಅಂಗಾಲ ಕೆಂಪಿರಬೇಕು ಅಂತ ನಿಯಮ ಉಂಟು. ಅದು ಪಾದದ ಕೆಂಪಿನಿಂದ ಕೆಂಪು ಬಣ್ಣ ಬರುತ್ತೆ, ಈ ಚಿನ್ನದ ಧೂಳಿಯಿಂದ ಬಿಳಿ ಹಳದಿ ಬಣ್ಣ ಬರುತ್ತೆ, ಎರಡು ಸೇರಿ ಪಿಂಜರ ವರ್ಣ ಶುರುವಾಗುತ್ತೆ. ಅರ್ಥ ಈ ರೀತಿ ಅರ್ಥ ಮಾಡ್ಕೋಬಿಡ್ರು. ಆಚಾರ್ಯ ಪಾದಪೀಠ ಹೊಡೆದೋಗ್ಬಿಡುತ್ತೆ, ಆಚಾರ್ಯ ಹೆಣ್ಣು ನಿಂತಿರ್ತಾರೋ ಏನೋ, ಪಾಪ ಹಾಗರ್ಥ ಅಲ್ಲ. ಅದಕ್ಕೆ ಎಷ್ಟು ಭಕ್ತಿಯಿಂದ ಗಟ್ಟಿ ನಮಸ್ಕಾರ ಮಾಡ್ತಾರೆ ಎಂಬುದು ಮುಖ್ಯ. ಭಾರಿ ಭಕ್ತಿಯಿಂದ ಅವ್ರು ಘಟ್ಟಿಸಿ ನಮಸ್ಕಾರ ಮಾಡಿದಾಗ ಅಂಥ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ದೇವತೆ ಕ್ಯಾಜುವಲ್ ನಮಸ್ಕಾರ ಬೇರೆ, ಈ ಒಂದ್ ಕೈ ನಮಸ್ಕಾರ ಅಲ್ಲಿ ಕೇಳಿರ್ತೀವಲ್ಲ, ಒಂದ್ ಕೈ ನಮಸ್ಕಾರ ಕೈ ಎತ್ತಿದ ಮಾಡೋದು ಕೆಲವು ಎತ್ತೋದಿಲ್ಲ, ಕೈ ಎತ್ತಿದ ಮಾಡೋದು, ನಮಸ್ಕಾರ ಮಾಡದ ಮಾಡೋದಲ್ಲ. ಭಕ್ತಿಯಿಂದ ಬಂದು ತಮ್ಮ ಕಿರೀಟ ಮಣಿಗಳಿಂದ ಪಾದಪೀಠ ಘಟ್ಟಿಸಿ ನಮಸ್ಕಾರ ಮಾಡಿದಾಗ ಅದರಿಂದ ಹೇಳ್ತಕ್ಕಂಥ ಚಿನ್ನದ ಸೂಡುಗಳು ಪಾದದ ಕೆಂಬಣ್ಣದಿಂದಾಗಿ ಅಂತ ಒಂದು ಪಿಂಚರವನ್ನು ಕ್ರಿಯೇಟ್ ಮಾಡಿದಾಗ ದಿಕ್ಕುಗಳೆಲ್ಲ ಹೊಡಿತಾ ಹೋಗುತ್ತೆ ಅಂತ ಹೇಳಿದ. ಅಲ್ಲ, ಇಷ್ಟು ಜೋರ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳಿದರೆ ಭಕ್ತಿ ಉದ್ರೇಕ ಅಂತ, ಭಕ್ತಿಯ ಉದ್ರೇಕ. ಆಚಾರ ಹತ್ರ ಬರ್ತಾ ಬರ್ತಾ ಹೋದಂತೆ ಭಕ್ತಿ ಉತ್ಕಟವಾಗ್ತಾ ಹೋಗುತ್ತಂತವ್ರೆ. ಭಕ್ತಿ ಉತ್ಕಟವಾದಾಗ ಶೇಕ್ ಹ್ಯಾಂಡ್ ಕೊಡ್ಬೇಕಾದ್ರೆ ಕೈ ಮುರಿಯಾಗಿ ಕೊಟ್ಟರೆ ಪಂಚಿತ್ತೆ ಆಗುತ್ತಲ್ಲ, ಜೋರಾಗಿ ಒತ್ತಿದ್ರೆ ಪ್ರೀತಿ ಜಾಸ್ತಿ ಅಂತೇಳಿ. ಕೊಡಬೇಕಾದ್ರೂ ವ್ಯತ್ಯಾಸ, ಅವ್ರಿಗೆ ಇದೆ ಇದ್ದು ಕೊಡ್ತಾರೋ ಸುಮ್ಮನೆ ಕೊಡ್ತಾರೆ ಯೋಚಿಸಿಬಿಡ್ತಾರೆ. ಭಕ್ತಿಯಲ್ಲೂ ಕೂಡ ಘಟ್ಟಿಸಿ ನಮಸ್ಕಾರ ಮಾಡಿದಾಗ ನಿಜವಾದ ಅರ್ಥದಲ್ಲಿ ಭಕ್ತಿ ವ್ಯರ್ಥ ಆಗುತ್ತೆ. ಪಾದಕ್ಕೆ ಕಟ್ಟಿಸೋದು ಭಯ, ಅವರಿಗೆ ಪಾದ ಪೀಠಕ್ಕೆ ಕಟ್ಟಿಸ್ತಾರೆ. ಅದು ಕಿರೀಟ ಮಣಿಗಳಿಂದ ಕಟ್ಟಿಸ್ತಾರೆ, ಗಮನಿಸ್ಬೇಕು. ಕಿರೀಟ ಮಣಿಗಳಿಂದ, ಕಿರೀಟ ಮಣಿಗಳಿಂದ ಕಟ್ಟಿಸೋದು ಅಂದ್ರೆ ಅಲಾಂಗ್ ವಿತ್ ಪೋಸ್ಟ್ ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ವೈಯಕ್ತಿಕ ನಮಸ್ಕಾರ ಬೇರೆ, ಅಫಿಷಿಯಲ್ ನಮಸ್ಕಾರ ಬೇರೆ. ರುದ್ರಾದಿ ದೇವತೆಗಳು ದಕ್ಷ ಪ್ರಜಾಪತಿ ಇದ್ದಾನೆ, ರುದ್ರದ ಮನೆ ಬಂದ ನಮಸ್ಕಾರ ಮಾಡ್ತಿದ್ರು, ಮಾವ ಅಂತ ನಮಸ್ಕಾರ ಮಾಡ್ತಿದ್ರು, ಸಭೆಯಲ್ಲಿ ಮಾಡ್ತಿರಲಿಲ್ಲ. ಯಾಕೆ ಅಫಿಷಿಯಲ್ ಅಲ್ಲ ಅವರು, ಮಾವ ಅಂಬುದು ಸಂಬಂಧ, ಅದು ಆಫೀಸ್ ಸಂಬಂಧ ಇಲ್ಲ. ರುದ್ರಾದಿ ದೇವತೆಗಳು ವಾಯುದೇವರನ್ನ ತಮ್ಮ ಗುರುಗಳು ಅಂತ ಹೇಳಿ ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಇತ್ತ ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು. ಮತ್ತೆ ಬರೋದು ಹೇಗೆ ಬರ್ತಿದ್ರು ಗೊತ್ತವರು, ಉತ್ಕಂಠ ಕುಂಠ ಕೋಲಾಹಲ ಜಪವಿದಿತ ಅಜಸ್ರ ಸೇವಾನ ವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತ ಅಂಧ ತಮಸ ಸುಮನೋ ಮೌಲಿ ರತ್ನಾವಲೀನಾಂ. ಅವರ ಭಕ್ತಿ ಉದ್ರೇಕ ಅವಗಾಢ. ಸುಮನೋರತ್ನ, ಸುಮನೋ ಮೌಲಿಗಳು ಅಂದ್ರೆ ಸಾಕ್ಷಾತ್ ದೇವತೆಗಳು ಅಂತ ಅರ್ಥ. ದೇವಶ್ರೇಷ್ಠರುಗಳ ನುಗ್ಗಿ ಬರ್ತಾ ಇದ್ದಾರೆ ಆಚಾರ್ಯರ ಹತ್ರ. ಉತ್ಕಂಠ ಅಕುಂಠ, ಉತ್ಕಂಠ ಕುಂಠ ಕೋಲಾಹಲ, ಉತ್ಕಂಠತೆಯಿಂದಾಗಿ ಕಾತರದಿಂದಾಗಿ ಬರ್ತಾ ಇದ್ದಾರೆ. ಕೆಲವು ಬರ್ತಾ ತುಂಬಾ ಹೊತ್ತು ಕಾಲ ಏನಾಗುತ್ತೆ ಗೊತ್ತಾ, ಅಂತಾರೆ ಬೋರ್ ಹೊಡೆದ್ಬಿಡುತ್ತೆ. ಹಾಗಲ್ಲ, ಅಕುಂಠ, ಅವರ ಭಕ್ತಿ ಕುಂಠಿತವಾಗ್ತಾ ಇಲ್ಲ. ಉತ್ಕಂಠ ಅಕುಂಠ ಕೋಲಾಹಲ ಜವ, ಉತ್ಕಂಠತೆಯಿಂದ ಕೂಡಿ ಕುಂಠಿತವಾಗದೇ ಇರತಕ್ಕಂತಹ ಕೋಲಾಹಲದ ವೇಗದಿಂದಾಗಿ ಅಜಸ್ರ ಸೇವಾನುವೃದ್ಧ. ಅಜಸ್ರ ಅಂದ್ರೆ ಆಲ್ವೇಜ್ ಅಂತ ಅರ್ಥ. ಯಾವಾಗಲೂ ಕೂಡ ಸೇವೆಯ ಅನುವೃದ್ಧ, ಸೇವೆ ಮಾಡಿ 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 ಹೆಚ್ಚತಕ್ಕಂತಹ ಸೇವಾನುವೃದ್ಧ. ಪ್ರಾಜ್ಞಾತ್ಮಜ್ಞಾನ, ಪ್ರಾಜ್ಞನಾದ ಆತ್ಮಜ್ಞಾನ, ಭಗವಂತನ ಬ್ರಹ್ಮಜ್ಞಾನ ಅಂತ ಅರ್ಥ. ಬ್ರಹ್ಮಜ್ಞಾನವನ್ನು ಹೊಂದಿದ್ದರಿಂದಾಗಿ ಧೂತ. ಅಂಧತಮಸ ಸುಮನೋ ಮೌಲಿ ರತ್ನಾವಲೀನಾಂ. ಅವರ ಅಂಧತಮಸ್ಸು ಅಂದ್ರೆ ಗಾಢವಾದ ಅಜ್ಞಾನ, ಮಿಥ್ಯಾಜ್ಞಾನಗಳು ಅವೆಲ್ಲ ಹೋಗಿಬಿಟ್ಟು ಮೆರಿತಾ ಇರತಕ್ಕಂಥ ದೇವತೆಗಳು ಜೋರಾಗಿ ನುಗ್ಗಿ ಬಂದು ಭಕ್ತಿಯಿಂದ ಕಿರೀಟ ಮಣಿಗಳಿಂದ ಆಚಾರ್ಯರ ಚಿನ್ನದ ಪಾದಪೀಠವನ್ನ ಘಟ್ಟಿಸಿದಾಗ ಬರತಕ್ಕಂಥ ಅವರ ಪಾದಧೂಳಿಗಳ ಮಿಶ್ರಣ ಮತ್ತು ಚಿನ್ನದ ಕಣಗಳ ಮಿಶ್ರಣ ಸೇರಿ ಕೆಂಪು ಮಿಶ್ರಿತ ಹಳದಿ ಬಣ್ಣ ಹೊಂದಿದಂತಹ ಧೂಳುಗಳು ದಿಕ್ಕುಗಳನ್ನೆಲ್ಲ ಬೆಳಗ್ತಾ ಇವೆಯಲ್ಲ, ಅವು ನಮ್ಮನ್ನ ಪಾಲಿಸಲಿ. ಅಲ್ಲಿಗನ್ವಯ, ವಿಷ್ಣು ಪಾಂಸವಹ ಅಂತಿದೆಯಲ್ಲ ಪಾದ ಪಾಂಸವಹ, ಅಲ್ಲಿಗನ್ವಯ ಮಾಡಿಕೊಂಡ ಎರಡು ಶ್ಲೋಕ ಸೇರಿ ಒಂದು ಯೂನಿಟ್. ಅದನ್ನೆಲ್ಲ ಸಂಸ್ಕೃತ ಯುಗ್ಮ ಶ್ಲೋಕಗಳು ಅಂತ ಕರೀತಾರೆ. ಕ್ರಿಯಾಪದ ಎರಡಕ್ಕೂ ಸೇರಿ ಒಂದೇ ಬಂದ್ರೆ ಅದು ಯುಗ್ಮ ಶ್ಲೋಕ. ಅದು ಆ ರೀತಿ ಬಂದಿರತಕ್ಕಂಥದ್ದು. ಇಲ್ಲಿ ವಿಶೇಷಣ ಎಲ್ಲ, ಅದು ವಿಶೇಷ, ಇದು ವಿಶೇಷಣಗಳೆಲ್ಲ ಸೇರಿಸಿಬಿಡ್ತಾರೆ. ಇಂಥ ಆಚಾರ್ಯರ ಪಾದಧೂಳಿಗಳು ನಮ್ಮನ್ನು ಪಾಲಿಸಲಿ. ಇದರ ಅರ್ಥ ಏನು ಅಂದ್ರೆ, ದೇವತಾ ದೇವಲಿಗಳು ನಮಸ್ಕಾರ ಮಾಡತಕ್ಕಂಥ ವ್ಯಕ್ತಿತ್ವ ಆಚಾರ್ಯರದು. ಅವರು ಸುಮ್ಮನೆ ಕ್ಯಾಜುವಲ್ಲ ಬರೋದಿಲ್ಲ. ಆಚಾರ್ಯನೋ ಬಂದ್ರಪ್ಪ ನಿರ್ವಹ ಎಲ್ಲ ಎದುರು ಅಲ್ಲ, ಹುಡ್ಕೊಂಡು ಅವರ ಹತ್ರ ಹೋಗ್ತಾರೆ. ಹೆಚ್ಚತ್ತಕ್ಕಾದಷ್ಟು ಭಕ್ತಿ ಜಾಸ್ತಿ ಆಗ್ತಾ ಇದೆ, ಜೋರ ಘಟ್ಟಿಸ್ತಾರೆ. ಕಾದಷ್ಟು ಭಕ್ತಿ ಹೇಳ್ತಾರೆ. ಸೇವಾನುವೃದ್ಧ, ಸೇವೆ ಮಾಡ್ತಾ ಮಾಡ್ತಾ ಹೋದಂತೆ ಭಕ್ತಿ ಬೆಳೀತಾ ಹೋಗುತ್ತಂತೆ. ಇದು ಸೇವೆಗೂ ಭಕ್ತಿ ಇರುವ ಸಂಬಂಧ ಇದೆ. ಆಚಾರ್ಯ ಹೇಳ್ತಾರೆ, ಯಥಾ ಯಥಾ ವಿಷ್ಣು ಪರಸ್ಥಿತಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ದೇವರಲ್ಲಿ ಮನುಷ್ಯ ಹಾಗೆ ಮನಸ್ಸಾಗ್ತಾ ಹಾಕ್ತಾನೋ ಹಾಗಾಗ ಅವನಿಗೆ ಗತಿ. ಗತಿ ಎಂಬುದಕ್ಕೆ ಎರಡರ್ಥ, ಜ್ಞಾನ ಅಂತೊಂದರ್ಥ, ಸದ್ಗತಿ ಅಂತೊಂದರ್ಥ. ಹೇಗಾಗಿ ದೇವರ ಸೇವೆ ಹೇಗಾಗಿ ಬರೀತಾನೋ ಮನಸ್ಸು ಹಾಗಾಗಿ ಬರುತ್ತೆ, ಹೇಗೆ ಹೊಡಿತಾನೋ ಹಾಗಾಗಿ ಬಾಳು ಹೋಗುತ್ತೆ. ಹೊಡಿತಿದ್ದ ನೋಡಿ, ಆಟ ಅಲ್ಲಿ ಎಷ್ಟು ಅಲ್ಲಿ ಕೂತ್ಬಿಟ್ಟಿರ್ತಾರೆ ಪಾಪ. ಹೊಡಿತಾ ಇರ್ತಾರೆ, ಟಿ ಟ್ವೆಂಟಿ ಆ ಟ್ವೆಂಟಿ. ಇದು ಇವ್ರ ಆಯುಷ್ಯ ಇರೋದೇ 100. ಯಾ 20 ಇಲ್ಲ ಹೋಗ್ಬಿಟ್ರೆ ಉಳಿಯೋದಷ್ಟು ಹೊಡಿತೀವಿ, ಇವರಿಗೆ ಏನು ಪ್ರಯೋಜನ ಇಲ್ಲ. ಅಂದ್ರೆ ಮನುಷ್ಯ ಹೇಗಾಗಿ ಹೊಡಿತಾನೋ ಬಾಲ್ ಹಾಗಾಗಿ ಹೋಗುತ್ತೋ, ಹೇಗಾಗಿ ಸಾಧನೆ ಮಾಡ್ತಾನೋ ಹಾಗಾಗಿ ಅವನಿಗೆ ಭಕ್ತಿ ವೃದ್ಧಿ ಆಗುತ್ತದೆ. ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲೀನಾಂ. ಇಷ್ಟು ಹೇಳಿ ಮುಂದಿನ ಶ್ಲೋಕ ಕನೆಕ್ಟೆಡ್ ಆಗಿ ಹೇಳ್ತಾರೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರವೃಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೇ ತಮಸಿ ವಿದರತಾಂ ಸಂಸ್ತವೇ ನಾಸ್ಮಿ ಶಕ್ತಃ. ಎಷ್ಟು ಭಕ್ತಿಯಿಂದ ಹೇಳ್ತಾರೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ. ಆಚಾರ್ಯ ಮಹಿಮೆ ಇದೆ ಅಲ್ರಿ, ನಮಗೆ ಬೇಕಾಷ್ಟು ಗೋಳಾಟ ಇದೆ. ಏನು ಆಚಾರ್ಯ ಹೋಗೋಣ ನಾವೀಗ, ನಮ್ಮದೇ ನಮಗಾಗಿದೆ. ನಿಮ್ಮ ಆಚಾರ ತಗೊಂಡು ಏನ್ ಮಾಡೋಣ ಅಂದ್ರೆ, ಏನಾಗಿದೆ ಇಪ್ಪ ನಿಮಗೆ, ಭಾರಿ ತಾಪ ಇದೆ ಹೌದಲ್ಲೋ, ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಆಚಾರ ಹತ್ರ ಬನ್ನಿ ಅಂತ ಕರೀತಾರೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾನಂ. ಜನ್ಮ ನಿಮಗೇನೇನು ದುಃಖ ಇದೆ, ಹುಟ್ಟು ಮೊದಲನೇ ದಮ್ಮ ದೊಡ್ಡ ರೋಗ ಅಂದರೆ ಹುಟ್ಟಿರೋದು. ಜನ್ಮ ಆದಿ ವ್ಯಾಧಿ, ಆದಿ ಅಂದರೆ ಮನಸ್ಸಿನ ವ್ಯಥೆ, ವ್ಯಾಧಿ ಅಂದರೆ ದೇಹದ ರೋಗ. ಮನೋರೋಗಕ್ಕೆ ಆದಿ ಅಂತ ಕರೀತಾರೆ, ದೇಹದ ರೋಗಕ್ಕೆ ವ್ಯಾಧಿ ಅಂತ ಕರೀತಾರೆ. ಜನ್ಮ ಅಂದರೆ ಹುಟ್ಟು. ಜನ್ಮ ಆದಿ ವ್ಯಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ, ಇವೆಲ್ಲ ಏನು ನಮ್ಮ ಸಾಧನೆಗೆ ಪ್ರತಿಹತಿ ಅಥವಾ ಆದಿ ವ್ಯಾಧಿ ಮತ್ತು ಪ್ರತಿಹತಿ ಇರೋ ವಿಘ್ನಗಳು, ಅವಕ್ಕೆಲ್ಲ ವಿರಹ ಪ್ರಾಪಕಾಣ ಎಲ್ಲ ವಿಘ್ನಗಳ ಪರಿಹಾರವನ್ನು ಆಚಾರ್ಯರು ಮಾಡ್ತಾರೆ. ಇದು ಅರ್ಥ ಆಗಿಬಿಟ್ರೆ ಯೋಚನೆ ಇಲ್ಲ. ಅಲ್ರಿ ಮೊದಲೇ ಕತ್ತಲಲ್ಲಿದ್ದೇವೆ, ದೀಪ ಬೇರೆ ತೊಗೊಂಬ ಅಂತೀರಿ ಅಂತ ಕೇಳಿದರೆ ದೀಪದ್ರೆ ಕತ್ತಲೆ ಹೋಗ್ಲಿಕ್ಕೇನೆ. ನಮ್ಮ ಜನ ಭಾರಿ ಬುದ್ಧಿವಂತರು, ನಮ್ಮದೇ ನಮಗಾಗಿದೆ ಡಾಕ್ಟರ್ ಬೇರೆ ಬಂದ ಅಂತ ಏನು ಮಾಡಬೇಕು ಈಗ. ಮೊದಲೇ ರೋಗ ಅಂತ ಸಾಯ್ತಿದ್ದೆ, ಡಾಕ್ಟರ್ ಬೇರೆ ಬರಬೇಕಂದ್ರೆ ಡಾಕ್ಟರ್ ಬಂದರೆ ರೋಗ ಹೋಗೋದು. ಇವತ್ತು ನಾವು ಡಾಕ್ಟರನ್ನ ರೋಗಕ್ಕೂ ಸಂಬಂಧ ಅರ್ಥ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ. ನಮಗೆಷ್ಟೇ ತೊಂದರೆಗಳಿದ್ದರೂ ಕೂಡ ಪರಿಹಾರಕ್ಕೆ ಯಾರು ಬೇಕು ಅಂದರೆ ಆಚಾರ್ಯರು ಬೇಕು. ಕೆಲವರು ಇರ್ತಾರೆ ಆರೋಗ್ಯ ಸರಿಯಿಲ್ಲ ಮನೆಗೆ ಹೋಗಿ ಬಂದ್ಬಿಡ್ತಾರೆ, ಆಚಾರ್ಯ ಆರೋಗ್ಯ ಸರಿಯಿಲ್ಲ ಬಂದು ಬಾ ಸರಿ ಮಾಡ್ತೀನಿ ಅಂತ ಕರೀತಾರೆ. ಆರೋಗ್ಯ ಸರಿಯಿಲ್ಲ ಸ್ಕೂಲಿಗೆ ಹೋಗ್ತಿರ್ತಾರೆ, ನೆಗಡಿ ಕೆಮ್ಮು ಶುರುವಾಗುತ್ತೆ, ಡಾಕ್ಟರ್ ತೊಗೊಂಡು ಕಳಿಸಿಬಿಡ್ತಾರೆ. ಮದ್ವಾಚಾರ ಅಂತವರಲ್ಲ, ಇಲ್ಲೇ ಬಾ ವಾಸಿ ಮಾಡ್ತೀನಿ ಅಂತ ಹೇಳ್ತಾರೆ. ಪಾಠನ ಆಡ್ತಾರೆ, ರೋಗನ ವಾಸಿ ಮಾಡ್ತಾರೆ ಆಚಾರ್ಯರಾದ್ರಿಂದ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ, ಎಂಥ ರೋಗವನ್ನು ಆಚಾರ್ಯ ಪರಿಹಾರ ಮಾಡ್ತಾರೆ, ಹೇಗೆ ನಂಬಬೇಕು ನಮ್ಮ ಪ್ರಶ್ನೆ. ನಮ್ಮೆಲ್ಲ ಬರೇ ಪ್ರಶ್ನೆಗಳೇ. ಈ ಟಿ ಟ್ವೆಂಟಿ ನೋಡ್ತಾರೆ, ಏನು ಉಪಯೋಗ, ಯಾರು ಪ್ರಶ್ನೆ ಕೇಳೋದಿಲ್ಲ, ಟೈಮ್ ಎಷ್ಟೊಂದೇ ಉಪಯೋಗ, ಇನ್ನೇನು ಉಪಯೋಗ ಇಲ್ಲ ಅದರಿಂದ. ಇದು ಭಾರಿ ಪ್ರಶ್ನೆ ಕೇಳ್ತಾರೆ, ಹೇಳೋ 10 ನಿಮಿಷ ವಾಯುಸ್ಥಿತಿಗೆ ಎಷ್ಟು, ಅದು ಗಂಟೆಗಟ್ಟಲೆ ನೋಡ್ತಾರೆ, ಮತ್ತೆ ಪ್ರಯೋಜನ ಕೇಳೋದಿಲ್ಲ. 10 ನಿಮಿಷ ವಾಯುಸ್ಥಿತಿ ಗೊತ್ತಾ ನಿಮಗೆ, ಸರಿಯಾಗಿ ಹೇಳಿದರೆ 40 ವರ್ಷಕ್ಕೆ 10 ನಿಮಿಷ ಸಾಕು. 10 ನಿಮಿಷ ವಾಯುಸ್ಥಿತಿ ಬಾಯಿದ ಪ್ರಶ್ನೆ ಎಲ್ಲ ಕೇಳ್ತಾರೆ. ಇದು ಹೇಗೆ ನಂಬಬೇಕು ಅಂದರೆ, ನಂಬಬೇಕು. ಆಚಾರ್ಯರು ಇನ್ನು 8 ವರ್ಷ ಆಗಿಲ್ಲ, ಸುಮಧ್ವಯದಲ್ಲಿ ಬರ್ತದೆ. ಗುರುಕುಲವಾಸ ಅಂತ ಮಾಡ್ತಿರ್ತಾರೆ, ಲೋಕ ದೃಷ್ಟಿಯಿಂದ ವಿಡಂಬನೆ ಮಾಡ್ತಿದ್ದಾರೆ, ಲೋಕ ಶಿಕ್ಷಣ ಮಾಡ್ತಿದ್ದಾರೆ. ಅವರು ಎಷ್ಟು ಪುಣ್ಯ ಮಾಡಿದ್ರು, ಆಚಾರ್ಯ ಜೊತೆಗೆ ಇರತಕ್ಕಂಥ ಹುಡುಗರೆಲ್ಲ ಯಾವಾಗೆಲ್ಲ ದೇವತೆಗಳು ಮನುಷ್ಯರಲ್ಲ ಅಲ್ಲಿ ಯಾರು ಕೂಡ ಅಂತ ದೇವತೆಗಳೆಲ್ಲ ಬಂದಿದ್ದಾರೆ. ಹೇಗೆ ದ್ವಾರಕೆಯಲ್ಲಿದ್ದ, ಮಧುರೆಯಲ್ಲಿದ್ದ, ಗೋಕುಲದಿಂದ ಎಲ್ಲರೂ ಕೂಡ ಸರ್ವೇ ಸುರಾಹ ತಗೋಪ ಆಚಾರ ಹಿಡಿತಾರೆ. ಕೃಷ್ಣನ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ಬಂತು ಭಕ್ತಿಯಿಂದ, ಅವರೆಲ್ಲ ದೇವತೆಗಳಂತೆ. ಅಲ್ಲಿ ಗಿಡ ಮರಗಳ ಸಮೇತ ಎಲ್ಲ ದೇವತೆಗಳಂತೆ, ಬೇರೆಯವರಿಗಂತ ಚಾನ್ಸೇ ಇಲ್ಲ. ಸ್ಟೇಜ್ ಮೇಲೆ ಇರ್ತಾರೆ ಅಂದ್ರೆ ವಿಐಪಿ ಆಗಿರ್ಬೇಕು ಅಂತಾರಲ್ಲ ಆ ಟೈಪ್. ದೊಡ್ಡ ಸಮಾರೋಹ ಸ್ಟೇಜ್ ಮೇಲೆ ಓಡಾಡ್ತಾರೆ ಅಂದ್ರೆ ಏನೋ ಒಂದು ಕಾಂಟ್ಯಾಕ್ಟ್ ಕನೆಕ್ಟ್ ಇದ್ರೆ ಒಳಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಜೊತೆ ಓಡಾಡಬೇಕು ಅಂದ್ರೆ ಸಾಮಾನ್ಯನ, ಮಧ್ವಾಚಾರ್ಯ ಜೊತೆಗೆ ಜೊತೆ ಕುತ್ಕೊಂಡು ಓದ್ತಿದ್ದಾರೆ, ಏನು ಭಾಗ್ಯ ಇರಬೇಕು ಅವ್ರದೆಲ್ಲ. ಆದ್ರೆ ಗುರುಗಳ ಮಗನು ಸೇರಿದ್ದ, ಗುರುಪುತ್ರ ವಾಸುದೇವ ಅಂತನೂ ಇದ್ದ, ಎಲ್ಲ ಸಂಚಾರ ಮಾಡ್ತಾ ಸಮಿತ್ರ ತರಲಿಕ್ಕೆ ತುಳಸಿ ತರಲಿಕ್ಕೆ ಅಂತ ಹೋಗಿದ್ರು. ಕತೆ ಕೇಳಿರ್ತೇವೆ. ತಷ್ಟ ಗುರುಪುತ್ರ ಅಯೋತಕ್ಕೂ ಬಿದ್ದು ಬಿಡ್ತಾನೆ, ಪಾಪ ದಪ್ಪ ಅಂತ ಕೆಡ ಬಿದ್ದು ಬಿಡ್ತಾರೆ. ಆತನ ಜತೆಗಾರರೆಲ್ಲ ಬರ್ತಾರೆ, ವಾಸುದೇವ ವಾಸುದೇವ ಅಂತ ಬರ್ತಾರೆ. ನೋಡಿದ್ರೆ ವಾಸುದೇವ ಆಚಾರ್ಯ ಹೆಸರೇ ವಾಸುದೇವ, ದೇವರ ಹೆಸರು ವಾಸುದೇವ, ವಾಸುದೇವ ಅಂತ ಬಂದ್ರಂತೆ. ಆಚಾರ್ಯಗೆಲ್ಲ ಗೊತ್ತು, ನಮ್ಮ ಗುರುಗಳು ಮಗ ಬಿದ್ದುಬಿಟ್ಟಿದ್ದಾನೆ, ಹಾಗಾಗಿ ಹೀಗೆ ಬಿಡ್ತಿರ್ತಾನೆ ಅಂತ ಹೇಳ್ತಾರೆ. ಎಪಿಲೆಪ್ಸಿ ಬದಲಾಗಿರ್ತ, ಮೂರ್ಛೆ ರೋಗ ಇದ್ದವರು ಇದ್ದಕ್ಕಿಂತ ಬಿದ್ದು ಬಿಡ್ತಾರಲ್ಲ, ಆ ಥರ ಆಗಿತ್ತು ಆತನಿಗೆ. ಈ ಥರದ್ದು ಎಪಿಲೆಪ್ಸಿ ರೋಗ ಅಲ್ಲ, ಗುರು ಶಿರೋವೇದನ ಅಂತ ಕರೀತಾರೆ. ಚಿಕ್ಕಂದಿನಿಂದ ಕಾಣ್ತಿತ್ತಂತೆ, ಚಿಕ್ಕಂದಿನ ಸಹಜಾವತಿ ದುಸ್ಸಹಾಮ್ ಅಂತ ಹೇಳ್ತಾರೆ. ಹುಟ್ಟಿದಾಗಿನಿಂದ ತಲೆನೋವು ಬರ್ತಿತ್ತಂತ, ಹುಟ್ಟಿದಾಗಿನಿಂದ ತಲೆನೋವು ಯಾವಾಗ ಬರ್ತಿತ್ತೋ ಗೊತ್ತಿಲ್ಲ, ಬಂದರೆ ಎಚ್ಚರಿಸ್ ಬಿಡ್ತಾ ಇದ್ದಪ್ಪ, ಭಯಂಕರ ತಲೆನೋವು ಬರ್ತಿತ್ತು. ಅಷ್ಟು ದಿವಸ ಆಚಾರ್ಯ ಇದ್ರು, ಇವತ್ತು ಆಚಾರ್ಯ ಇದ್ರು, ಎಂಥ ಪುಣ್ಯ ಆತನಿಗೆ. ತಕ್ಷಣ ವಾಸುದೇವನೆಲ್ಲ ಕರೆದ್ರಂತೆ, ಆಚಾರ್ಯ ಹೋಗ್ತಾರೆ, ಕಿವಿಯಲ್ಲಿ ಊದಿದ್ರಂತದ ಅಷ್ಟೇ, ಶ್ರವಣ ಗೋಚರಿತೇನ ಮುಖವಾಯುನ, ಒಂದ್ಸರ್ತಿ ಊದಿದ್ರಂತೆ ಎದ್ದು ಕೂತ್ಬಿಡ್ತಾನೆ ಪುಣ್ಯ. ಅವತ್ತೆದ್ರು ಮತ್ತೊಂದು ಬೀಳೇ ಇಲ್ಲ ಅಂತ ಹೇಳ್ತಾರೆ, ಒಂದ್ಸರ್ತಿ ಎದ್ರೆ ಮೂರೋಯ್ತು. ಒನ್ ಸಾರ್ ಆಲ್ ಕ್ಯೂರ್ಡ್, ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ರೋಗಕ್ಕೂ ದಿವ್ಯೌಷಧಿ ವಾಯುಸ್ತುತಿ ಅಂತ. ಎಂಥ ರೋಗ ಇರಲಿ ಪರಿಹಾರ ಮಾಡೋ ಶಕ್ತಿ ವಾಯುಸ್ತುತಿಗಿದೆ. ಅದಕ್ಕೆ ಬೇಕಾದಷ್ಟು ಅಂತ ಇವತ್ತಿನ ಕಾಲಕ್ಕೆ ಸಿಗುತ್ತೆ, ಹಿಂದಿನ ಕಾಲ ಬಿಟ್ಟು ಇವತ್ತಿನ ಕಾಲಕ್ಕೆ. ಇವ್ರು ಹೇಳೋದು ಗೊತ್ತಲ್ಲ ಹೇಗೆ ಹೇಳ್ತಾರೆ ಅಂತ, ಬರೀ ಕಾಫಿ ಮುಗಿಸಿಬಿಟ್ಟಿರ್ತಾರೆ, ಏನೋ ಹೇಳೋದೇ 9ಕ್ಕೆ ಹೇಳ್ತಾರೆ, ಸಂಧ್ಯಾವನ ಇಲ್ಲೇ ಇಲ್ಲ. ಅಂಥವ್ರು ಹೇಳಿದ್ರು ಫಲ ಕೊಡುತ್ತೆ ಅಂದ್ರೆ ಇನ್ನು ಸರಿಯಾಗಿ ಹೇಳಿದ್ರೆ ಎಷ್ಟು ಫಲ ಕೊಡುತ್ತೆ ಲೆಕ್ಕ. ವಾಯುಸ್ತುತಿಯಿಂದ ದೊಡ್ಡ ಸಿದ್ಧಿ ಪಡೆ, ಎಷ್ಟೋ ಜನ ಕಣ್ಣಾರೆ ಕಂಡಿದ್ದೆ. ಚಿತ್ ವಿಚಿತ್ರ ರೋಗ, ಇನ್ನೇನು ಬದುಕೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದಾಗ ವಾಯುಸ್ಥಿತಿ ಪುರಸ್ಸಡೆ ಮಾಡಿಸಿದ್ರೆ, ಆ ವಾಯುಸ್ಥಿತಿ ಪುರಸ್ಸಡೆ ಮುಗಿಯುವತ್ತೆ ಮನೆಯಿಂದ ಯಮಲೋಕಕ್ಕೆ ಹೋಗಬೇಕಾದ್ರೆ ವಾಪಸ್ ಮನೆಗೆ ನೆನಪಿಟ್ಕೊಳ್ಳಿ. ಎಂಥ ಫಾಸ್ಟ್ ಕ್ಯೂರ್ ಅಂದರೆ ಯಾವ ಔಷಧಿಯೂ ಬೇಕಿಲ್ಲ, ವಾಯುಸ್ಥಿತಿ ದೊಡ್ಡ ಔಷಧಿ. ಜನ್ಮ ಆದಿ ವ್ಯಾಧಿ ಉಪಹತಿ ಹೇಳ್ತಾರೆ, ವಿರಹ ಪ್ರಾಪಕಾಡ. ಜನ್ಮ ಮೊದಲಾದಂಥ ಏನೇನಿದೆ, ಹುಟ್ಟು, ಮನೋವ್ಯಥೆ ಮತ್ತು ದೇಹದ ವ್ಯಥೆ, ಏನು ಬೇಕಾದ್ರೂ ಇರಲಿ ವಾಯುಸ್ಥಿತಿ ಹೇಳಿ ಸರಿ ಹೋಗುತ್ತೆ. ಅದನ್ನು ಅನುಭವಿಸಿ ನೋಡಬೇಕು. 4 ದಿವಸ ಹೇಳಿ ನೋಡಿ, ಹೇಗೂ ಭಾರಿ ಕಷ್ಟ ಅಲ್ಲ, ನೀವೇ ಹೇಳ್ಬೋದು, ಸುಖವಾಗಿ ಹೇಳ್ಬೋದು. ಬಂದಷ್ಟಾದ್ರೆ ಹೇಳಿ ಕೊನೆ ಪ್ರಶ್ನೆ, ತಪ್ಪು ತಪ್ಪು ಹೇಳಬಾರ್ದು ಆದಷ್ಟು ಕೂಡ. ತಪ್ಪು ಹೇಳ್ತೀವಿ ಅಂತ ಹೇಳಿಬಿಡಬಾರ್ದು, ಮತ್ತೆ ಅದಿನ್ನೊಂದು ಪದ್ಧತಿ. ಅಡುಗೆ ಕೆಡುತ್ತೆ ಅಂತ ಬಿಟ್ಟು ಜನ್ಮದಲ್ಲಿ ಅಡುಗೆ ಮಾಡಕ್ಕೆ ಬರೋದಿಲ್ಲ, ಕೆಡಿಸಿ ಕೆಡಿಸಿ ಅಭ್ಯಾಸ ಮಾಡ್ಕೊಂಡು ಹೇಗೆ ಸರಿ ಮಾಡ್ತಾನೋ ಆ ಥರ ಮಂತ್ರಗಳನ್ನು ಭಯದಿಂದ ಬಿಡೋಕೆ ಹೋಗಬಾರ್ದು. ಆದರೆ ಕರೆಕ್ಟ್ ಮಾಡಿಕೊಳ್ಳೋ ಅವಕಾಶಕ್ಕೆ ಕರೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅದರ್ವೈಸ್ ಹೇಳೋದನ್ನು ಬಿಡಬಾರ್ದು, ಭಕ್ತಿ ಇರಬೇಕು ಮುಖ್ಯವಾಗಿ. ಅದಕ್ಕೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ ಪಾರ್ಟಿ ಏಟ್. ಮತ್ತೆ ಹೇಳ್ತಾರೆ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ. ಇದು ಮುಗಿದೋಯ್ತು. ಇನ್ನು ಗುಣಗಳಿಲ್ಲ ಅಂತ ಹೇಳಿ ನಾವು ಕೊಡ್ತೇವೆ, ಯಾಕೆ ಯೋಚನೆ ಮಾಡ್ತೀರಿ? ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ, ಅಂತಿಂತ ಗುಣ ಕೊಡೋದಿಲ್ಲ. ಅಗ್ರ್ಯಾಣಂ, ಶ್ರೇಷ್ಠವಾದ ಗುಣಗಳನ್ನು ಆಚಾರ ಕೊಟ್ಟು ಬಿಡ್ತಾರೆ ಅಂತ ಹೇಳ್ತಾರೆ. ದೋಷಗಳನ್ನು ಕಡಿತಾರೆ, ಗುಣಗಳನ್ನು ಕೊಡ್ತಾರೆ. ಇನ್ನೇನು ಬೇಕು ನಿಮಗಾಗ? ಇವತ್ತು ಆಸ್ಪತ್ರೆಗೆ ಹೋಗ್ತಾರೆ, ರೋಗಿ ಹೋಗ್ತಾರೆ, ರೋಗ ವಾಸಿ ಆಗುತ್ತೆ. ಕೆಲಸ ಕೊಡಿ ಅಂದ್ರೆ ಬಂದು ಖಾಲಿ ಮಾಡಯ್ಯ, ಇನ್ನೊಂದು ಬೆಡ್ ಇನ್ನೊಬ್ಬರು ಬರ್ಬೇಕು, ನಮಗೆ ಕೆಲಸ ಬೇಕಾಗಿದೆ ಅಂತ ಹೇಳುತ್ತೆ. ಅವನು ಕೆಲಸ ಕೆಲಸ ಕೊಟ್ಟು ಕಳಿಸೋದಿಲ್ಲ, ಅವ್ರು ಏನು ಕೊಡೋದಿಲ್ಲ, ರೋಗ ವಾಸಿ ಮಾಡ್ತಾರಷ್ಟೇ. ಆಚಾರ ಆಗಲ್ಲ, ರೋಗ ವಾಸಿ ಮಾಡ್ತಾರೆ ಪ್ಲಸ್ ಗುಣ ಕೊಡ್ತಾರೆ. ಇನ್ನೇನು ಬೇಕು ನಿಮಗೆ? ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡನ್ನೂ ಮಾಡಿಕೊಡ್ತಾರೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ, ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ, ಚಿರಭುಜಿತ ಚಿದಾನಂದ ಸಂದೋಹದಾನಾಂ. ಮತ್ತೆ ಹೇಳ್ತಾರೆ ಆನಂದ ಕೊಡ್ತಾರೆ ಗೊತ್ತಾ? ಇನ್ನೇನು ಬೇಕು ನಿಮಗೆ? ಆಚಾರ್ಯರು ಆನಂದವನ್ನು ಕೊಡ್ತಾರೆ, ಯಾಕೆ ಆನಂದ ತೀರ್ಥರು ಅಂತ ಅದಕ್ಕೆ ಅವ್ರ ಹೆಸರು. ಆನಂದ ಕೊಡತಕ್ಕಂಥ ತೀರ್ಥರು ಇಲ್ಲಿ. ಆನಂದ ಕೊಡಲಾಗುತ್ತದೆ ಅಂತ ಯಾರ್ಯಾರು ಬೋರ್ಡ್ ಹಾಕಿಲ್ಲ? ಆನಂದ ಕೊಡಲಾಗುತ್ತದೆ ಎಂದು ಬೋರ್ಡ್ ಇದ್ದಿದ್ರೆ ಭೋಜನ ಜಗತ್ತು ಯಾರು ಶಾಸನ ಬೇಕಾಗ್ತಿದ್ದಿಲ್ಲ. ಆನಂದ ಒಳಗಿಂದ ಚಿಮ್ಮಬೇಕು, ಚಿಮ್ಮಿಸ್ಲಕ್ಕೆ ಒಬ್ಬರು ಬೇಕು, ಅದನ್ನು ಆಚಾರ್ಯರು ಕೊಡ್ತಾರಾದ್ರಿಂದ ಚಿರಂ ಉದಿತ ಚಿದಾನಂದ ಸಂದೋಹದಾನಾಂ ಅಂದ್ರೆ ಸ್ವಾರದ ಆವಿರ್ಭಾವ ರೂಪವಾದ ಮುಕ್ತಿಯನ್ನೇ ಕೊಡ್ತಕ್ಕಂಥ ಶಕ್ತಿ ಆಚಾರ್ಯರ ಪಾದಧೂಳಿ. ಇವೆಲ್ಲ ಪಾದಧೂಳಿಗಳ ಅನ್ವಯ. ಇಂತಹ ಪಾದ ಭದ್ರಾಚಾರ್ಯರ ಪಾದಧೂಳಿಗಳು ಚಿರಮುದಿತ ಚಿದಾನಂದ ಸಂದೋಹದಾನಾಂ. ಏತೇಷಾಂ ಏಷ ದೋಷ ಪ್ರಭುಷಿತ ಮನಸಾಂ ದೋಷಿಣಾಂ ದೂಷಕಾಣಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೇ ತಮಸಿ ವಿದದತಾಂ. ಇನ್ನು ಭಾರಿ ರಾಕ್ಷಸರಿದ್ದಾರೆ, ಅವರ ಆಚಾರ್ಯರು ದ್ವೇಷಗಳವರೆಲ್ಲ ಕೊಡೋದು. ದ್ವೇಷಿಣಾಂ ದೂಷಕಾಣಾಂ, ಆಚಾರ್ಯರು ದೋಷಗಳನ್ನು ಹೇಳ್ತಾರೆ, ಬೈತಾರೆ ಆಚಾರ್ಯರನ್ನ. ದ್ವೇಷಿಗಳ ಲಕ್ಷಣ ಒಳಗೆ ದ್ವೇಷ ಮಾಡಿದ್ರು ಸಾಕು, ಇವರು ಹೊರಗೂ ಬೈತಾರಂತ. ದ್ವೇಷಿಣಾಂ ಒಂದು, ದೂಷಕಾಣಾಂ ಒಂದು, ಎರಡೂ ಆಗಬಹುದು. ದ್ವೇಷಿಗಳಿಗೆ ದೂಷಕರಿಗೆ ಆಚಾರ್ಯ ಎಂತ ಶಿಕ್ಷೆ ಕೊಡ್ತಾರೆ ಗೊತ್ತಾ? ಅಂಧೇ ತಮಸಿ ವಿಧದ ತಾಮ್ ಅಂತ ಅಂಧಂತಮಸ್ಸನ್ನು ಕೊಡ್ತಾರಂತ ಶಕ್ತಿ ಅವರಿಗಿದೆ. ಆಚಾರ್ಯ ರೋಗವಾಸಿ ಮಾಡ್ತಾರೆ, ಜ್ಞಾನ ಕೊಡ್ತಾರೆ, ಗುಣ ಕೊಡ್ತಾರೆ, ಅಯೋಗ್ಯರನ್ನು ದೂರ ಮಾಡಿ ಅಂಧಂತಮಸ್ಸಿಗೆ ಹಾಕ್ತಾರೆ. ಶಾಲಾ ಕಾಲದಲ್ಲಿ ಒಳ್ಳೆ ಪಾಠ ಆಗ್ತಾ ಇರುತ್ತೆ, ಗುಂಡಗಳು ಬಂದ್ಬಿಡ್ತಾರೆ, ಮೇಷ್ಟು ಗಾಬರಿ ಬಿಡ್ತಾರೆ. ಪೊಲೀಸ್ ಫೋನ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಆಚಾರ್ಯ ಯಾವ ಪೊಲೀಸರು ಫೋನ್ ಮಾಡೋದಿಲ್ಲ, ತಾವೇ ಹೊರಗಾಗ್ತಾರೆ ಅಂತ ಹೇಳ್ತಾರೆ. ಎಷ್ಟು ಇದು ಆಲ್ರೌಂಡ್ ಗ್ರೇಟ್ನೆಸ್ ಆಚಾರ್ಯರು. ಅದಕ್ಕೆ ಆಲ್ರೌಂಡ್ ಗ್ರೇಟ್ನೆಸ್ ಯಾತಕ್ಕೆ ಬಂತು ಅಂದ್ರೆ ಎಲ್ಲ ಗುಣ ಅವರಲ್ಲಿದೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಆಚಾರ್ಯ ಎಲ್ಲ ಇದೆ ಅಲ್ಲ, ಅವರಂತೆ ಬೇರೆ ಯಾರಿಗೂ ಇಲ್ಲ ಜೀವಕೋಟಿಯಲ್ಲಿ. ಅಷ್ಟು ಸಾಮರ್ಥ್ಯ ಇರೋದ್ರಿಂದ ಏನು ಬೇಕಾದ್ರೆ ಮಾಡ್ತಾರೆ ಆಚಾರ್ಯ. ಇದು ಗೊತ್ತಾದ್ರೆ ಈ ಕಥೆಗಳೆಲ್ಲ ಹನುಮಂತನ ರೂಪ ತಗೊಳ್ಳಿ, ಎಷ್ಟು ಅನುಗ್ರಹ ಮಾಡಿದ್ದಾರೆ. ಸುಗ್ರೀವಾದಿಗಳು ಬದುಕೋಗಿದ್ದಾರೆ ಹನುಮಂತ ದೇವರಿಂದ, ಧರ್ಮರಾಜಾರರು ಬದುಕಿದ್ದಾರೆ ಭೀಮಸೇನ ದೇವರಿಂದ, ಪದ್ಮನಾಭ ತೀರ್ಥರಂತೂ ಬದುಕಿದ್ದಾರೆ ಶ್ರೀ ಮಧ್ವಾಚಾರ್ಯರಿಂದ ಅಂತ ಅರ್ಥ ಮಾಡಿಕೊಂಡ್ರೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ, ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ. ಮಧ್ವವಿದ್ರೆ ಎಷ್ಟು ದೃಷ್ಟಾಂತ ಸಿಗುತ್ತೆ ಗೊತ್ತಾ ನಿಮಗೆ? ಸತ್ಯ ತೀರ್ಥರು ಆಚಾರ್ಯರ ಪ್ರಿಯ ಶಿಷ್ಯರು, ಬೇರ್ಪೇಟೆಗೆ ಹೊರಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಒಬ್ಬ ರಾಕ್ಷಸ ನೋಡ್ತಾನೆ, ಭಾರಿ ಪ್ರಯತ್ನ ಮಾಡಿರ್ತಾರೆ ಆಚಾರ ಶಿಷ್ಯರು ಹೊಡಿಲಿಕ್ಕೆ ಹೇಳಿ, ಆಚಾರ ಹೊಡಿಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಕೊನೆಗೇನು ಮಾಡಿದ್ರಂತೆ, ಆಚಾರ ಶಿಷ್ಯರನ್ನಾರ ಹೊಡೆಯೋಣ ಅಂತ ಯೋಚನೆ ಮಾಡಿ ಅವನು ಹುಲಿಯ ವೇಷದಲ್ಲಿ ಕಾದಿದ್ದಂತೆ ದೈತ್ಯ. ಹುಲಿಯ ವೇಷ ಕಾಮರೂಪಗಳು ದೈತ್ಯರೆಲ್ಲ ಕೂಡ ಕಾದಿರ್ತಾನೆ. ಹಿಮಾಲಯ ಪರ್ವತ ಬದಿರಿಗೆ ಹೋಗ್ತಾ ತಿರುವುಗಳು ಇರದೇ ಬರೀ ತಿರುವುಗಳಲ್ಲಿ ಒಂದು ತಿರುವಿನಲ್ಲಿ ಹುಲಿ ರೂಪದಲ್ಲಿ ಕಾಯ್ತಿರ್ತಾನಂತೆ. ಮುಂದೆ ಸತ್ಯ ತೀರ್ಥರು ಹೋಗ್ತಾ ಇರ್ತಾರೆ, ಬೇರ್ಪೆಟ್ಟಿಗೆಲ್ಲ ತಗೊಂಡು ಹೋಗ್ತಾ ಇದ್ರಂತೆ. ಅವನು ನೋಡ್ತಾನೆ ಇನ್ನೇನು ಟರ್ನ್ ಆಗಬೇಕು, ಹಾರಿ ಮುಂದಕ್ಕೆ ಹೋಗ್ಬಿಡೋದು. ಆ ಕಡೆ ಮುಂದಕ್ಕೆ ಹೋಗ್ಬಿಟ್ಟು ಆ ಕಡೆ ಕಂದಕ, ಈ ಕಡೆ ಬೆಟ್ಟ, ಆ ಕಡೆ ಕಂದಕ, ಸತ್ಯ ತೀರ್ಥರು ಮೇಲೆ ಹಾರಿಬಿಟ್ರೆ ಆ ಕಡೆ ಬಿಡ್ತಾನೆ, ತಾನು ಸಾಯ್ತಾನೆ. ಈ ಸುಯಿಸೈಡ್ ಬಾಂಬ್ ಕಾನ್ಸೆಪ್ಟ್ ಅದು, ಅಲ್ಲಿ ಬಿದ್ದ ತಾನು ಸಾಯ್ತಾನೆ ಅವನು ಸಾಯ್ತಾನೆ. ಅವ್ರ ಉದ್ದೇಶ ಎಷ್ಟು? ಮದ್ದಾಯ್ತಾರೆ ಶಿಷ್ಯರು ಅವನು ಕೊಂದೆ ಅಂತ ಆಗಬೇಕು. ಎಂಥ ಹಠ ರಾಕ್ಷಸರಿಗೆ. ಆಚಾರ್ಯ ಏನ್ ಮಾಡಿದ್ರಂತೆ, ಅವ್ರು ಹಾರೇ ಬಿಡ್ತಾರೆ ಸತ್ಯ ತೀರ್ಥರ ಮೇಲೆ. ಆಚಾರ್ಯ ಎಂಥ ಟೈಮಿಂಗ್ಸ್ ಗೊತ್ತಾ ಆಚಾರ್ಯ ಟೈಮಿಂಗ್ಸ್? ಅವನು ಬರ್ತಾನೆ ಹೀಗೆ ಹೊಡೆದ್ರಂತ, ಹೀಗಲ್ಲ ಹೀಗೆ ಹೊಡೆದ್ರಂತಷ್ಟೇ. ಆ ಹುಲಿ ಸತ್ತು ಬಿಡುತ್ತೆ, ಸತ್ಯ ಸುರಕ್ಷಿತವಾಗಿರುತ್ತೆ. ಎಂಥ ಏಟು ಹೊಡಿತಾರೆ ಆಚಾರ್ಯರು ಅಂದ್ರೆ ಸತ್ಯ ತೀರ್ಥರ ಪ್ರಾಣ ಉಳಿದೋಯ್ತು. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ. ಎಂಥ ದೊಡ್ಡ ಆಪತ್ತನ್ನು ಪಾರು ಮಾಡಿದ್ದಾರೆ ಗೊತ್ತಾ? ಅಂಥ ಅವತ್ತಿನಲ್ಲಿ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮೊದಲು ಹೊಡೆದ್ರೆ ಉಪಯೋಗ ಇಲ್ಲ, ಆಮೇಲೆ ಹೊಡೆದ್ರೆ ಉಪಯೋಗ ಇಲ್ಲ. ಪರ್ಫೆಕ್ಟ್ ಟೈಮಿಂಗ್ಸ್ ಇರಬೇಕು. ಮೊದಲು ಹೊಡೆದ್ರೆ ಏನೋ ಆಗ್ತಾನೆ ಕ್ಯಾಚ್, ಆಮೇಲೆ ಹೊಡೆದ್ರೆ ಬೋಲ್ಡ್ ಆಗ್ಲಿದೆ. ಸರಿಯಾದ ಟೈಮಿಂಗ್ಸ್ ಇರಬೇಕಲ್ಲ, ಆ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾ ಹೋದ್ರೆ ಸಾಧನೆ ಮಾಡಕ್ಕೆ ಆಗೋದಿಲ್ಲ. ಆಚಾರ್ಯರು ಹೊಡಿತಾರೆ, ಆ ಹುಲಿ ಸತ್ತು ಬಿಡುತ್ತಾನೆ. ದೈತ್ಯ ವ್ಯಾಘ್ರಂ ವ್ಯಾಘ್ರ ಆಕಾರಂ ದೈತ್ಯ ವ್ಯಾಘ್ರಂ ಪ್ರಾಲೇಯಾದ್ರೆ ಪ್ರಾಂತೇ ಪಾಣೇಹೇ ಲೀಲಾಲೇಶೇ ನಾಶ್ಯತ್. ಈ ಹೊರತಷ್ಟ ಕೊಂದಾಕ್ಬಿಟ್ರಂತ ಆಚಾರ್ಯ. ಇದ್ರ ಅರ್ಥ ಇನ್ನೊಂದು ಅರ್ಥ ಏನು ಅಂದ್ರೆ ಪ್ರತಿಹತಿ ವಿರಹ ಪ್ರಾಪಕಾಣ. ಆಚಾರ್ಯರು ಎಲ್ಲ ವಿಧವಾದ ದೋಷಗಳನ್ನು ಪರಿಹಾರ ಮಾಡ್ತಾರೆ, ಆದಿವ್ಯಾಧಿಗಳನ್ನು ಪರಿಹಾರ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ, ಒಬ್ಬರೇ ಮಾಡ್ತಾರೆ. ಜೊತೆ ಎಫರ್ಟ್ಲೆಸ್ ಆಗಿ ಬರ್ತಾರೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಅವ್ರು ನೋಡಿಬಿಟ್ರೆ ಎಷ್ಟೋದ್ರೆ ಡಾಕ್ಟರ್ ಒದ್ದಾಡ್ಕೊಂಡು ಬಂದ್ಬಿಡ್ತಾರಲ್ಲ, ಅವರೇ ಸೀಮ್ತಿರ್ತಾರೆ ಕೆಂಪ್ತಿರ್ತಾರೆ, ಡಾಕ್ಟ್ರೆ ನಾಳಿನ ವಾಚಿ ಮಾಡ್ಕೊಳ್ಬರಿ ಅವಸರ ಇಲ್ಲ ಅಂತ ಹೇಳಬೇಕೆ ಆಗ್ತದೆ. ಅವರಿಗೆ ಪ್ರಾಬ್ಲಮ್ ಇದ್ರೆ ನಮ್ಮ ಪ್ರಾಬ್ಲಮ್ ಆಚೆ ಮಾಡ್ತಾರೆ. ಆಚಾರ್ಯ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ, ಇದನ್ನು ತಿಳ್ಕೊಂಡಿರ್ಬೇಕು. ಬದ್ಧಾಚಾರ್ಯರ ವೈಶಿಷ್ಟ್ಯ ಅಂದ್ರೆ ಅದಕ್ಕೆ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಶ್ಯ. ಯಾರ ಸ್ವಲ್ಪ ಶ್ರಮ ಶಕ್ತಿ ಇದ್ರೆ ಶ್ರಮ ಆಗುತ್ತೆ ಅವರಿಗೆ, ತುಂಬಾ ಶಕ್ತಿ ಇದ್ರೆ ಶ್ರಮ ಆಗೋದಿಲ್ಲ. ಆಚಾರ ಶಕ್ತಿ ಎಂಥದ್ದು ಗೊತ್ತಾ? ನಿಸ್ಸೀಮ ಪೌರುಷ ಬಲರು, ಅವರ ಶಕ್ತಿಗೆ ಆವಗಚ್ಚಪ ರೂಪದಿಂದ ಲಂಡೋದಕದಿ ಭೋವಿ ಧರಿಸಿಗ ಶೇಷ ಮೂರುತಿ ಏನು ಬ್ರಹ್ಮಾಂಡ ಹೊತ್ತ ಅವರಿಗೆ ಇದೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾರೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುದಿತ ಚಿತಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿಧದತಾಂ ಸಂಸ್ತವೇ ನಾಸ್ಮಿ ಶಕ್ತಃ. ಆಚಾರ್ಯರು ಅಂಧೇ ತಮಸಿ ಆರ್ತಿಂ ವಿಧದತಾಂ, ತಮ್ಮ ದ್ವೇಷ ಮಾಡಲಿಕ್ಕೆ ಬರ್ತಾರಲ್ಲ, ದೂಷಣೆ ಮಾಡ್ತಾರಲ್ಲ, ಅಂಧತಮಸ್ಸಿಗೆ ಹಾಕ್ತಾರೆ, ಅಲ್ಲಿ ದುಃಖವನ್ನು ಕೊಡ್ತಾರೆ ಅವರಿಗೆ. ಅದೇನಂತ ಮುಂದೆ ಹೇಳ್ತಾರೆ, ಉತ್ತಪ್ತಾತ್ಯುತ್ತ ಅಲ್ಲಿ ಹೇಳ್ತಾರೆ, ಎಂಥ ದುಃಖ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಪೀಠಿಕೆ ಇದ್ದಾಗ ಲೆಕ್ಕ. ಅಂತ ದುಃಖವನ್ನು ಕೊಡ್ತಕ್ಕಂಥ ಆಚಾರ್ಯರೇ, ನಿಮ್ಮ ಪಾದಧೂಳಿಗಳ ಸಂಸ್ಥವೇ ನಾಸ್ಮಿ ಶಕ್ತಃ. ನಿಮ್ಮ ಸ್ತೋತ್ರ ಮಾಡಲಿಕ್ಕಲ್ಲ, ನಿಮ್ಮ ಪಾದ ಸ್ತೋತ್ರ ಮಾಡಲಿಕ್ಕಲ್ಲ, ನಿಮ್ಮ ಪಾದಧೂಳಿಗಳ ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆಚಾರ್ಯರ ಪಾದಧೂಳಿ ಇಷ್ಟು ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ನಮಗೆ ರಾಯರ ಮೃತ್ತಿಕೆ ಮಹಿಮೆ ಗೊತ್ತಾದ ಮೇಲೆ ಆಚಾರ್ಯ ಪಾದಧೂಳಿ ಮಹಿಮೆ ಯಾಕೆ ಗೊತ್ತಾಗಬಾರದು? ಅದು ಗೊತ್ತಾಗಿಲ್ಲ ಜನಗಳಿಗೆ. ಇದು ಆಶ್ಚರ್ಯ. ವಾಜರಾಜರ ಮೃತ್ತಿಕೆ ಮಹತ್ವ ಗೊತ್ತು, ರಾಯರ ಮೃತ್ತಿಕೆ ಮಹತ್ವ ಗೊತ್ತು, ಮಧ್ವಾಚಾರ್ಯ ಪಾದಧೂಳಿಯ ಮಹತ್ವ ಗೊತ್ತಿಲ್ಲ. ಅವರು ಹೇಳ್ತಾರೆ ಪಾದಧೂಳಿಯ ಮಹತ್ವದ ನಮಗೆ ದೊಡ್ಡವರಾಗಿರೋದು ಅಂತ ಹೇಳ್ತಾರೆ. ಸರ್ವಾದಿ ಸರ್ವ ಗಿರ್ವಾಣ ಗಿರು ನಿರ್ವಾಣ ಗತಿಹೇತವಹ. ಆಚಾರ್ಯರು ವರ್ಣನೆ ಮಾಡ್ತಾ ಆಚಾರ್ಯರ ಬಗ್ಗೆ ಪರಿಮಳದಲ್ಲಿ ಹೇಳ್ತಾರೆ. ಸಾಕ್ಷಾತ್ ರಾಯರು ಅವರ ಪಾದಧೂಳಿಗಳ ಒಂದು ಅನುಗ್ರಹದ ಸಿದ್ಧಿ ನಮಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಪಾದಧೂಳಿಗಳ ಮಹತ್ವವನ್ನು ಅಷ್ಟು ವರ್ಣನೆ ಮಾಡಿದರು. ಮುಂದೆ ಹೇಳುತ್ತಾರೆ, ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕರುಷೆ ಸ್ಪಿಂಜನೆ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿವಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪ ವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಮುಂದಿನ ಶ್ಲೋಕ. ಅಸ್ಯ ಆವಿಷ್ಕರ್ತು ಕಾಮಂ ಕಲಿಮಲ ಕರುಷೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ. ಅದಿಷ್ಟು ಒಂದು ಪದ, ಒಂದು ಪದ ಅಂದ್ರೆ ಒಂದು ಯೂನಿಟ್, ಒಂದು ವಾಕ್ಯ. ಅದಿಷ್ಟು ಕೂಡ ಅಸ್ಯ ಆವಿಷ್ಕರ್ತು ಕಾಮಂ ಕಲಿಮಲ ಕರುಷೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ. ಆಚಾರ್ಯ ಯಾತಕ್ಕೆ ಅವತಾರ ಮಾಡಿದ್ದಾರೆ ಗೊತ್ತಾ? ಅಸ್ಮಿನ್ ಜನೇ, ಈ ಜನಗಳೆಲ್ಲ ಕೂಡ ಕಲಿಮಲ ಕಲುಷೆ, ಕಲಿಯ ದೋಷದಿಂದ ಎಲ್ಲ ಜನಗಳು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಅದನ್ನೇ ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ. ಮೊದಲೇ ಕಲಿಯುಗ, ಕಲಿಯುಗ ಅಂದ್ರೆ ರಾತ್ರಿ ಇದ್ದಾಗೆ, ರಾತ್ರಿಯಲ್ಲಿ ಬೆಳಕಿರೋದಿಲ್ಲ, ಎಡವೋದು ಸಹಜ. ದೊಡ್ಡ ಕಲ್ಲುಗಳು ಬೇರೆ ಮಧ್ಯೆ ಎಷ್ಟು ರೀತಿ ಆಗಬಹುದಾಗ, ಗಾಢಾಂಧಕಾರದ ವಾತಾವರಣ ಕಲಿಯುಗ. ಅದಕ್ಕೇನೆ ಅಸ್ಯ ಆವಿಷ್ಕರ್ತು ಕಾಮಂ ಕಲಿಮಲ ಕಲುಷೆ ಅಸ್ಮಿನ್ ಜನೆ ಕಲಿಮಲ ಕಲುಷೆ ಸತಿ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಕಲಿಯುಗದೊಳಗೆ ಜನಗಳೆಲ್ಲ ಕಲಿಮಲದಿಂದಾಗಿ ದಾರಿ ಕಾಣದೆ ಹೋಗಿದ್ದಾಗ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ, ಜ್ಞಾನದ ಹಾದಿಯನ್ನ ಪುನಃ ತೋರಿಸಿಕೊಡೋದಕ್ಕೋಸ್ಕರ ಬಂದವರು ಮಧ್ವಾಚಾರ್ಯರು. ಕತ್ತಲ್ಲಿ ದೀಪ ತಂದ್ರೆ ಖುಷಿಯಾಗುತ್ತೆ, ಯೋಚನೆ ಮಾಡಿ. ಕಡೆ ಗಾಢಾಂಧಕಾರ, ಮುಂದೆ ಪ್ರಾಣಿಗಳಿರೋ ಅಪಾಯ ಬೇರೆ ಇದೆ, ಏನು ಕಾಣ್ತಾ ಇಲ್ಲ. ಅವತ್ತೇ ಸ್ವಲ್ಪ ದೀಪ ಬಂದ್ರೆ ಖುಷಿಯಾಗ್ಬಿಡುತ್ತೆ, ಹಬ್ಬ ಪ್ರಾಣ ಬಂದಾಗ. ಆಚಾರ್ಯ ಬರೀ ಸಣ್ಣ ಪುಟ್ಟ ಕಡ್ಡಿಗಿರ್ಲಕ್ಕೆ ಬಂದವರಲ್ಲ, ಹಗಲು ಮಾಡ್ಲಕ್ಕೆ ಬಂದಿರುತ್ತೆ ಮಧ್ವಾಚಾರ್ಯರು. ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಮಠ ಮಠ ಮಧ್ಯಾಹ್ನದ ಬೆಳಕನ್ನು ಕೊಟ್ಟ ಕೀರ್ತಿ ಮಧ್ವಾಚಾರ್ಯರು. ಗಮನಿಸ್ಬೇಕಾದ ಮಧ್ಯರಾತ್ರಿ ಸ್ವಲ್ಪ ಕಡ್ಡಿಗಿರಿದ್ರು ಖುಷಿ ಆಗುತ್ತಲ್ಲ, ಕೃತಯುಗದ ವಾತಾವರಣ ತಂದ್ರು ಮಧ್ವಾಚಾರ್ಯ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಕೃತಯುಗದ ವಾತಾವರಣ ಭೀಮರೂಪದಲ್ಲಿ ತಂದಿದ್ರು. ಭೀಮನ ಆಳ್ವಿಕೆಯೊಳಗೆ ಕೃತಾದಪಿ ಪರಂಚಕ್ರೆ ಅಂತ ಹೇಳ್ತಾರೆ. ಕೃತಯುಗಕ್ಕಿಂತ ದೊಡ್ಡ ಯುಗವಾಗಿ ಕಲಿಯುಗವಾಗಿದ್ದು ಕೃಷ್ಣ ಭೀಮರ ಸಾಮ್ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಧ್ವಾವತಾರವಾದ್ರಿಂದಾಗಿನೇ ಜ್ಞಾನ ಮಾರ್ಗ ಪೂರ್ತಿ ಕಾಣಿಸ್ತು ಅಂತ ಹೇಳ್ತಾರೆ. ಜ್ಞಾನ ಮಾರ್ಗ ಅಸ್ಪಷ್ಟವಾಗಿ ಕಾಣಲಿಲ್ಲ, ಸ್ಪಷ್ಟವಾಗಿ ಕಾಣಿಸ್ತು. ಅದಕ್ಕೆ ಹೇಳ್ತಾರೆ, ಅಸ್ಯ ಆವಿಷ್ಕರ್ತು ಕಾವಂ ಕಲಿಬಲ ಕಲುಷೆ ಅಸ್ಮಿಂಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈಹಿ ಇಹಾದ್ಯ ವಂದ್ಯಂ. ಆಚಾರ್ಯ ಎಂಥವ್ರು ಗೊತ್ತಾ? ದ್ಯುಮಣಿ ಫಣಿ ವಯೋ ನಾಯಕ ಚಂದ್ರ ಇಂದ್ರ ರುದ್ರ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈಹಿ ವಂದ್ಯಂ. ಚಂದ್ರ ಇಂದ್ರ ನಮ್ಗೆ ಅರ್ಥ ಆಗುತ್ತೆ. ಚಂದ್ರ ಇಂದ್ರ ದ್ಯುಮಣಿ ಸೂರ್ಯ, ದ್ಯು ಅಂದ್ರೆ ಆಕಾಶ, ಆಕಾಶದ ಬಣಿ ದಿನಮಣಿ ಅಂದ್ರೆ ಸೂರ್ಯ. ಚಂದ್ರ ಇಂದ್ರ ರುದ್ರ ಮತ್ತೆ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈಹಿ, ಫಣಿನಾಯಕ ವಯೋನಾಯಕ ಫಣಿನಾಯಕ ಅಂದ್ರೆ ಹಾವುಗಳ ರಾಜ ಶೇಷದೇವರು, ವಯೋನಾಯಕ ಅಂದ್ರೆ ವಯಸ್ಸು ಅಂದ್ರೆ ಪಕ್ಷಿಗಳು, ಪಕ್ಷಿನಾಯಕ ಗರುಡ, ಅವರಿಂದ ವಂದ್ಯಂ ಚಂದ್ರ ಇಂದ್ರ ರುದ್ರ ಗರುಡ ಶೇಷ ರುದ್ರ ಮೊದಲಾದವರಿಂದ ವಂದ್ಯರಾದವರು ಮಧ್ವಾಚಾರ್ಯರು. ಮುಂದಿನ ಮಾತು, ಇಹ ಅದ್ಯ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿವಯೋ ನಾಯಕಾದ್ಯೈರಿ ಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ. ಯಾವ ರೂಪ ಅದು? ಮಧ್ವಾಖ್ಯಂ ರೂಪಂ, ಮಧ್ವಾನ್ ಅನ್ನುವ ರೂಪ ಇದೆಯಲ್ಲ ಇದು ಮಂತ್ರಸಿದ್ಧಂ. ಮಂತ್ರ ಅಂದ್ರೆ ವೇದ ಅಂತ ಅರ್ಥ. ತಾಮ್ ಮಂತ್ರ ವರ್ಣೈ ರಣುವರ್ಣನೀಯಾಂ ಸರ್ವೇಂದ್ರ ಪೂರ್ವೈ ರಪಿ ಭಕ್ತು ಕಾಮೇ. ಮಂತ್ರ ಶಬ್ದ ರಾಮೈಕದೇಶೆ ನಾಮಗ್ರಹಣ ನ್ಯಾಯ ಅಂತ ಕರೀತಾರೆ. ಮಂತ್ರಸಿದ್ಧ ಅಂದ್ರೆ ಮಂತ್ರವರ್ಣ ಸಿದ್ಧಂ ಅಂತ ಅರ್ಥ. ಮಂತ್ರವರ್ಣ ಅಂದ್ರೆ ವೇದಗಳು, ಒಂದು ಮಂತ್ರವರ್ಣ ಶ್ರುತಿರ್ ವೇದ ಅಂತ ಡಿಕ್ಷನರಿ ಕೋಟ್ ಮಾಡ್ತಾರೆ. ಮಂತ್ರವರ್ಣ ಅಂದ್ರೆ ವೇದ ಅಂತ ಅರ್ಥ, ಮಂತ್ರಸಿದ್ಧ ಅಂದ್ರೆ ವೇದ ಸಿದ್ಧ ಅಂತ ಅರ್ಥ. ಬಹಳ ಗಮನಿಸಬೇಕು ಈ ಮಾತನ್ನ. ಇಡೀ ಮತಾಚಾರ್ಯರೊಳಗೆ ವೇದ ಪ್ರತಿಪಾದ್ಯರಾದ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ಒಬ್ಬರೇ ಅಂತ ಹೇಳಿದ್ದಾರೆ. ಇಡೀ ಮತಾಚಾರ್ಯರ ಪರಂಪರೆಯೊಳಗೆ ವೇದೋಕ್ತವಾದ ಹೆಸರಿರುವುದು ಮಧ್ವಾಚಾರ್ಯ ಹೆಸರು ಅಂದ್ರೆ ವಿದ್ವಾನ್ ಮಧ್ವ ದಶ ಪ್ರಮತಿಂ ಜನಯಂತ ಯೋಷಣ. ಇವೆಲ್ಲ ಮಾತುಗಳು ಏನ್ ಕಾಣುತ್ತೇವನ? ಈಗ ವೇದೋಕ್ತರಾದ ಆಚಾರ್ಯ ಗೆಜೆಟೆಡ್ ಆಫೀಸರ್ ಅಂತೇವಲ್ಲ, ಗೆಜೆಟೆಡ್ ಆಫೀಸರ್ ಇದ್ದಾಗ ವೇದೋಕ್ತ ಗುರುಗಳು ಮಧ್ವಾಚಾರ್ಯ ಒಬ್ಬರೇನೆ. ಮಧ್ವಾಖ್ಯಂ ಮಂತ್ರಸಿದ್ಧಂ, ವೇದಗಳು ನಿರ್ದೋಷ, ನಿರ್ದೋಷವಾದ ವೇದಗಳಲ್ಲಿ ಬಂದಿರುವ ಹೆಸರು ಅಂದ ಮೇಲೆ ನಿರ್ದೋಷವಾದ ಗುರುಗಳು ಮಧ್ವಾಚಾರ್ಯ. ಅದನ್ನು ಹೇಳಲಿಕ್ಕೆ ವ್ಯಾಸರಾಜರು ಬರೀತಾರೆ. ಈತನೇ ಲೋಕಗುರು ವೇದ ವಿಖ್ಯಾತ ಭೂತಡದಳು ಶ್ರೀರಾಮ ದೂತನೆಂಬಾತ. ಈತನೇ ಲೋಕಗುರು ವೇದ ವಿಖ್ಯಾತ, ವೇದಗಳಲ್ಲಿ ವಿಶೇಷಣ ಖ್ಯಾತರಾದ ಒಬ್ಬರೇ ಆಚಾರ್ಯರು ಅಂದರೆ ಮಧ್ವಾಚಾರ್ಯರು. ಬಡಿತ್ಥಾ ಸೂಕ್ತ ಇವತ್ತೆಲ್ಲರೂ ಹೇಳಿ ವ್ಯತಿರಿಕ್ತ ಅಭಿಷೇಕ ಮಾಡಬೇಕಾದ್ರೆ ಹೇಳಬೇಕಾದ ಸೂಕ್ತ ಬಡಿತ್ಥಾ ಸೂಕ್ತ, ಅದರಲ್ಲಿ ಮಧ್ವಾಚಾರ್ಯ ಹೆಸರು ಬಂದಿದೆ. ಪವಮಾನದಲ್ಲಿ ಮಧ್ವಾಚಾರ್ಯ ಹೆಸರು ಬಂದಿದೆ. ಒಂದ್ಸರ್ತಿ ವಾದಿರಾಸ್ವಾಮಿಗಳು ಬರೀತಾರೆ, ವಾಯುಸ್ತುತಿ ಭಾರಿ ದೊಡ್ಡ ಸ್ತೋತ್ರ. ವಾಯುಸ್ತುತಿ ಬಗ್ಗೆ ಅವ್ರ ಮಾತು ಬಹಳ ಮುಖ್ಯ. ವಾದಿರಾಜ ಸ್ವಾಮಿಗಳು ವಾಯುಸ್ತುತಿ ನಾನು ಹೇಳ್ತೇನೆ ನಿತ್ಯ ಅಂತ ಹೇಳ್ತಾರೆ, ನೆನ್ಪಿಟ್ಕೊಂಡಿರ್ಬೇಕು. ನಾನು ಹೇಳ್ತೇನೆ ವಾಯುಸ್ತುತಿನ ನಿತ್ಯ. ಅದೇ ಸ್ವಾಮಿ ಅಂದ್ರೆ ಮಾಧ್ವಗ್ರಂಥಸ್ಯ ಅಭಿಸಂಧಿಂ ವಿದುರ್ದೇವಾಹ ನ ಮಾನವಾಹ. ಮಧ್ವಾಚಾರ್ಯ ಗ್ರಂಥಗಳ ಭಾವವನ್ನ ದೇವತೆಗಳು ತಿಳಿತಾರೆ ಹೊರತು ಮನುಷ್ಯ ತಿಳಲಿಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಗ್ರಂಥಗಳು, ನೀವು ಬರೀತಿರಲ್ಲ ಪ್ರತ್ಯೇಕ, ನೀವು ಬರೀತಿರಲ್ಲ ಆಗಿದ್ರೆ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಪ್ರಕಾಶಿಕ ಅಂತ ಟೀಕಾ ಬರ್ತಾರೆ ವಾದಿರಾಜ ಸ್ವಾಮಿಗಳು. ಬರೀತಾ ಹೇಳ್ತಾರೆ ಇವತ್ತು ನೀವು ಬರೀತಿರಲ್ಲ ಅಂದ್ರೆ ಅದು ಮೊದಲನೇ ಉತ್ತರ. ನಾವು ದೇವತೆಗಳು ಅಂತ ಮೊದಲನೇ ಉತ್ತರ, ಅದಕ್ಕೆ ನಾವು ದೇವತೆಗಳು ಅದು ತಿಳಿದಿದೆ ಅಂತ ಅರ್ಥ. ಮನುಷ್ಯರದ್ದು ಇಟ್ಕೋತೀರಾ? ಇಟ್ಕೊಳ್ಳೋದಾದ್ರೆ ವಾಯುಸ್ತುತಿ ರತಿರ್ನಿತ್ಯಂ ವೇದಾಂತ ಕಥಂಚನ, ಪ್ರತಿನಿತ್ಯ ವಾಯುಸ್ತುತಿ ಹೇಳ್ತೇನೆ ಅದಕ್ಕೆ ಮಧ್ವಾಚಾರ್ಯ ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ಮೇಲೆ ಯಾರು ವಾಯುಸ್ತುತಿ ಓದ್ತಾರೋ ಅದು ಸರುಮೂಲ ಅರ್ಥ ಆಗುತ್ತೆ ಅಂತ. ವಾಯುಸ್ಥಿತಿ ಓದಿದ್ರೆ ಸರುಮೂಲ ಗ್ರಂಥಗಳು ಅರ್ಥ ಆಗುತ್ತೆ, ವಾಯುಸ್ಥಿತಿ ಓದ್ದೆ ಹೋದ್ರೆ ಸರುಮೂಲ ತಿಳಿಯೋದಿಲ್ಲ. ಆದ್ದರಿಂದ ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂತ ಕಥಂಚನ ನನಗೆ ಅರ್ಥ ಆಗುತ್ತೆ ಅಂತ ತಿಳಿಸಿದರು. ಆಗೊಂದು ಪ್ರಶ್ನೆ ಹಾಕೋತಾರೆ, ಯುಕ್ತಿ ಮಲ್ಲಿಕಾದಲ್ಲೇ ಬರೀತಾರೆ, ಇಷ್ಟು ಇಲ್ಲಿ ಬರೋದು ಯುಕ್ತಿ ಮಲ್ಲಿಕಾದ್ರೆ ಹೇಳ್ತಾರೆ. ವಾಯುಸ್ಥಿತಿ ಬಹಳ ದೊಡ್ಡ ಸ್ತೋತ್ರ, ಅದು ಹೇಳಿದ ಸಿದ್ಧಿ ಬಂದೇ ಬರುತ್ತೆ, ಹೌದಲ್ಲೋ? ಆದ್ರೆ ಯೋಚನೆ ಮಾಡಿ, ಇದರಲ್ಲಿ ಮಧ್ವಾನ ಹೆಸರು ಎಷ್ಟು ಬಂದಿದೆ ಗೊತ್ತಾ? ವಾಯುಸ್ತುತಿಯೊಳಗೆ ಒಂದ್ಸರ್ತಿ ಬಂದಿದೆ ಅಷ್ಟೇ, ಮಧ್ವಾಖ್ಯಂ ಮಂತ್ರ ಇಷ್ಟೇ ಬಂದಿರೋದು. ಈ ಪವಮಾನಗಳು ಎಷ್ಟರ್ತಿ ಬಂದಿದೆ ಗೊತ್ತಾ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಒಂದ್ಸರ್ತಿ ಬಂದಿದ್ದಕ್ಕೆ ಸಿದ್ಧಿ ಬಂತಲ್ಲ ವಾಯುಸ್ತುತಿಗೆ, ವೇದದಲ್ಲಿ ಎಷ್ಟರ್ತಿ ಬರೋದು ಗೊತ್ತಾ? ಮಧ್ವಾಚಾರ್ಯ ಹೆಸರು ವಾಯುಸ್ತುತ ಹೊತ್ತು ಮಧ್ವಾಖ್ಯ ಸಕೃದೇವ ಪ್ರಕಾಶಿತ. ವಾಯುಸ್ಥಿತಿಯಲ್ಲಿ ಮಧ್ವಾಚಾರ್ಯ ಒಂದ್ಸರ್ತಿ ಮಾತ್ರ ಬಂದಿದೆ, ಇದರಲ್ಲಿ ನೋಡಿದರೆ ಸಾಲು ಸಾಲು ಬಂದಿದೆ ಎಂದ ಮೇಲೆ ಮಧ್ವಾಚಾರ್ಯರ ಸ್ತೋತ್ರವಾಗಿ ಪವಮಾನ ಮಂಡಲ ಇದೆ. ಸಕಲ ವೇದ ಪ್ರತಿಪಾದ್ಯತ್ವ ವಾಯುದೇವರಿಗುಂಟು. ಲಕ್ಷ್ಮೀನಾರಾಯಣ ಪ್ರತಿಪಾದಕವಾದ ವೇದಗಳನ್ನು ಬಿಟ್ಟುಬಿಟ್ರೆ ಉಳಿದ ಎಲ್ಲಾ ವೇದ ಮಂತ್ರಗಳಲ್ಲಿ ಪ್ರಸಿದ್ಧರಾದವರು ವಾಯುದೇವರಾದ್ದರಿಂದ ಮಧ್ವಾಖ್ಯಂ ಮಂತ್ರಸಿದ್ಧಂ. ಕಿಮುತ ಕೃತವತೋ ಮಾರುತಸ್ಯ ಅವತಾರಂ, ನೀವು ಸಾಕ್ಷಾತ್ ಮಾರುತಸ್ಯ ಅವತಾರಂ ಕೃತವತಃ ಮಾರುತಸ್ಯ, ಅವತಾರ ಮಾಡಿದವರು ಜ್ಞಾನ ಮಾರ್ಗವನ್ನು ಕೊಡ್ಲಿಕ್ಕೆ ಅಂತ ಅವತಾರ ಮಾಡಿ ಬಂದರೆ ಹೊರತು ಬೇರೆ ಯಾವುದಕ್ಕೂ ಬಂದವರಲ್ಲ. ಎಷ್ಟೋ ಜನ ಬಂದಿರ್ತಾರೆ, ಯಾತಕ್ಕೆ ಬಂದಿರಿ ಅಂದ್ರೆ ಕರ್ಮ ಅನುಭವಿಸೋಕ್ಕೂ ಬಂದಿರ್ತಾರಷ್ಟೇ. ಮಾಡಿದ ಕರ್ಮ ಮಾಡಿದ್ದುಣ್ಣ ಮಾರಾಯ ಅಂತಾರಲ್ಲ, ಅದಕ್ಕೆ ಬಂದಿರ್ತಾರೆ ಹೊರತು ನಾವೆಲ್ಲ ಲೋಕೋದ್ಧಾರಕ್ಕೆ ಬಂದಿದ್ವಿ ಅಂತ ಕೇಳಿದರೆ ನಕ್ಕು ಬಿಡ್ತಾರೆ ಜನ, ನಿಮ್ಮ ಉದ್ಧಾರ ಮಾಡಿಕೊಳ್ಳಿ ಸಾಕು ಅಂತ ಹೇಳ್ತಾರೆ. ಮತ್ತೆ ಆಚಾರ್ಯರು ಬಂದಿದ್ದು ಜಾತಕ್ಕೋಸ್ಕರ ಗೊತ್ತ? ಕೇವಲ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ, ಇದನ್ನು ಅರ್ಥ ಮಾಡ್ಕೋಬೇಕು. ಭಗವಂತನ ಅವತಾರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹೇಗೋ ವಾಯುದೇವರ ಅವತಾರನು ಅದೇ ಭಗವತ್ ಕಾರ್ಯ ಸಾಧಕ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಹನುಮಂತನಾಗಿ ಭಗವತ್ ಕಾರ್ಯ ಸಾಧಕ, ಭೀಮಸೇನಾಗಿ ಭಗವತ್ ಕಾರ್ಯ ಸಾಧಕ, ಮಧ್ವಾಚಾರ್ಯಗೆ ಭಗವತ್ ಕಾರ್ಯ ಸಾಧಕ. ನಾವು ಬರೀ ಸಕಾರ್ಯ ಸಾಧಕರಷ್ಟೇ, ನಮ್ಮ ಕೆಲಸ ಆದ್ರೆ ಮುಗಿದೋಯ್ತು ಅಷ್ಟೇ. ತೀರ್ಥ ಕಾಫಿ ಕುಡಿದಾದ್ರೆ ಹೋಲ್ ಡೇ ಸಕ್ಸಸ್ ಇಲ್ಲ ಅವನಿಗೆ, ತೀರ್ಥದ ಯೋಚನೆ ಕೂಡ ಇಲ್ಲ. ತೀರ್ಥ ಭಗವತ್ ಕಾರ್ಯ ಸಾಧನೆ ಮಾಡಬೇಕೇ ಹೊರತು ಸ್ವಕಾರ್ಯ ಸಾಧನೆ ಮಾಡಬಾರದು. ಇದು ಆಚಾರ ಅವತಾರದ ಉದ್ದೇಶ. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ, ಭಗವಂತ ಭೂಪಾರಾಹರಣಕ್ಕೆ ಅಂತ ಅವತಾರ ಮಾಡಿ ಬಂದಿದ್ದಾನಲ್ಲ, ಅವ್ರ ಪ್ರಧಾನ ಸೇವಕರು ಯಾರು ಅಂದ್ರೆ ವಾಯುದೇವರು. ಇನ್ನು ಯುದ್ಧ ಉಳಿದವರಿದ್ದಾರೆ, ಸ್ವಲ್ಪ ತಮ್ಮ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಆಫೀಸ್ ಜೀಪ್ರೆ ಮನೆ ಕೆಲಸಕ್ಕೆ ಉಪಯೋಗಿಸ್ತಾರಲ್ಲ, ಹಾಗೆ ಹೆಸರು ಆಫೀಸ್ ಜೀಪು, ಮನೆಯಲ್ಲೇ ನಿಂತಿರುತ್ತೆ ಎಷ್ಟೋದ್ರಲ್ಲಿ ಮುಂದೆ ಆಫೀಸ್ಗೆ ಹೋಗೋದೇ ಇಲ್ಲ. ಆಚಾರ್ಯರು ಹಾಗಲ್ಲ, ತಮ್ಮ ಅನಾದ್ಯನಂತ ಕಾಲದ ಜೀವನದೊಳಗೆ ಒಂದೇ ಒಂದು ಸತ್ಯ ಕೂಡ ಪ್ರಾಣಾಯಾಮ ವಾಸುದೇವಂ ಬಿಟ್ಟು ಬೇರೆ ಕೆಲಸ ಮಾಡಿದವರಲ್ಲ. ಅದ್ಮೇಲೆ ಎಷ್ಟು ದೊಡ್ಡವರು ಆಚಾರ್ಯ ಯೋಚನೆ ಮಾಡಿ. ಅದಕ್ಕೇನೆ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ ಕೃತವತೋ ಮಾರುತಸ್ಯ ಅವತಾರಂ ಪಾತಾರಂ ಪಾರಮೇಷ್ಠ್ಯಂ. ಯಾರನ್ನ ಪಾತಾರಂ ಪಾಲನೆ ಮಾಡುವವರು, ಯಾರು ಆಪನ್ನ ಪುಂಸಾಂ ಪಾತಾರಂ, ಯಾರು ಆಪತ್ತಿ ಒಳಗಾಗ್ತಾರಲ್ಲ ಅವರನ್ನು ಕಾಪಾಡಲು ಮಾಡಿ ರೆಡಿಯಾಗಿರ್ತಾರೆ ಅಂತ ವಾಯುದೇವರು. ನಮಗೇನಾದ್ರೂ ದುಃಖ ಬಂತೋ ನಾನು ರೆಡಿ ಇದ್ದೇನೆ, ನಮ್ಮ ಪೊಲೀಸರು ರೆಡಿ ಇರೋದ್ರೆ ಯಾರು ರೆಡಿ ಇರೋದ್ರೆ, ಟೈಮಿಂಗ್ಸ್ ಇರ್ತದೆ, ಆ ಟೈಮಿಂಗ್ಸ್ ಪ್ರಕಾರ ಬಂದರೆ ಆಗ್ತದೆ, ಶಿಫ್ಟ್ ಬೇರೆ ಇರ್ತವೆ. ಆಚಾರ್ಯಕ್ಕೆ ಆಗಲ್ಲ, ಒಬ್ಬರೇ ಇಡೀ ಜಗತ್ತಿನ ಯೋಕ್ಷೇಮನ್ನು ಹುಡ್ಕೋತಾರೆ, ಎಷ್ಟು ದೊಡ್ಡವರು ಇರ್ಬೇಕು ಲೆಕ್ಕ ಹಾಕಿ. ಒಬ್ಬರೇನೆ ಇಡೀ ಜಗತ್ತಿನ ಮಹಾರಾಜ ಭಗವಂತನಾದರೆ ಯುವರಾಜ ಶ್ರೀ ವಾಯುದೇವರು ಹೇಳ್ತಾರೆ, ಆಪನ್ನ ಪುಂಸಾಂ ಪಾತಾರಂ, ಆಪತ್ತಿಯೊಳಗಾದ ಎಲ್ಲರನ್ನೂ ಕಾಪಾಡ್ತಕ್ಕಂಥ ಗುರುಗಳು ಮಧ್ವಾಚಾರ್ಯರು. ಎಷ್ಟು ಬೇಕು ನಿಮಗೆ ಅರಗಿನ ಮನೆಯಿಂದ ಹೋಗ್ಬೇಕಲ್ಲ, ಯಾರು ಕಾಪಾಡಿದ್ರಾಗ? ಭೀಮಸೇನ ದೇವರು ಅರಿಗೆ ಬೆಂಕಿ ಇಟ್ಟವರು ಅವರೇ, ಅವ್ರು ಹುಡುಕಿಸೋರು ಅವರೇ, ಹೊತ್ಕೊಂಡೋದವರು ಅವರೇ, ಹಿಡಿಂಬಾಸನ್ನು ಕೊಂದವರು ಅವರೇ, ಅವ್ರು ನಿದ್ದೆ ಹೊಡೆದ್ರೆ ಕಾಪಾಡ್ತಕ್ಕಂಥವ್ರು ಅವರೇ. ಮತ್ತೆ ಬಾನಿ ಅರಗಿನ ಮನೆ ಕಥೆ ಕೇಳಿ, ಹೊರ್ಕೊಂಡು ಹೊತ್ಕೊಂಡು ಹೋಗಿದ್ದು ಅವ್ರು ನಡೆಯೋಕ್ಕಾಗಲ್ಲ ಅಂದ್ಬಿಟ್ರಂತೆ. ಆಯ್ತು ಹೊತ್ಕೊಂಡು ಹೋದ್ರಂತೆ, ತುಂಬ ಹೊತ್ಕೊಂಡು ಹೋದ್ರೆ ಅಂದ್ರಂತೆ, ನಮಗೆ ಹೊತ್ಕೊಂಡು ಹೋದ್ರೆ ನಮ್ಗೆ ಕೂಡಕ್ಕಾಗಲ್ಲ ಇಳಿಸು ಅಂತ ಕೇಳಿದ್ರಂತೆ, ಇಳಿಸಿದ್ರಂತೆ. ಸುಸ್ತಾಗಿದೆ ನೀರು ಬೇಕು ಅಂದ್ರಂತೆ, ಹೊತ್ತಿದ್ದು ಭೀಮಸೇನ ಸುಸ್ತಾಗಿದ್ದು ಅವರಿಗೆ, ನಮಗೆ ನೀರು ಬೇಕು ಅಂದ್ರಂತೆ, ನೀರು ತಂದು ಕೊಟ್ರಂತೆ, ಎಲ್ಲ ಮಾಡ್ಕೊಂಡ್ಬಿಟ್ರಂತೆ ಆರಾಮವಾಗಿ. ಕಾಯ್ಕೊಟ್ಟ ಕೊಡ್ತ ಆ ಹಿಡಿಂಬಾತರ ಬರ್ತಾನೆ, ಕೊಂದು ಹಾಕಿಬಿಡ್ತಾರೆ. ಆಪನ್ನ ಪುಂಸಾಂ ಪಾತಾರಂ, ಎಂತ ಆಪತ್ತು ಬಂದಿತ್ತು ಗೊತ್ತ, ಹೇಗೆ ಕಾಪಾಡಿದ್ರು. ಏಕಚಕ್ರ ನಗರ ಗೋಳಾಡ್ತಿದ್ದಾರೆ ಬ್ರಾಹ್ಮಣ ದಂಪತಿಗಳು, ಅಯ್ಯೋ ಯಾರು ಹೋಗಬೇಕು ಬಕಾಸುರನತ್ರ ಅಂತ ಕೇಳಿದರೆ ಅಳುತ್ತಾ ಇದ್ದಾರೆ. ಆ ಜಾ ಹೇಳ್ತಾರೆ, ಆ ಧ್ವನಿ ಭೀಮಸೇನ ಕಿವಿಗೆ ಬಿತ್ತಂತೆ, ಅಮ್ಮ ನೋಡ್ಕೊಂಬೋ ಯಾತ ಕಳ್ತಾರ ಅವರು. ಜ್ಞಾನೀಹಿ ವಿಪ್ರರುದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯೆ, ಅಮ್ಮ ನೋಡ್ಕೊಂಬ ಯಾಕೆ ಕಳ್ತಾರ, ಹೋಗು ಅವ್ರ ಪಾಲನೆ ಮಾಡ್ತೇನೆ ನಾನು. ನಮ್ಮ ಜನಕ್ಕೆ ಅರ್ಥ ಆಗಬೇಕು, ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಎಲ್ಲ ಕಾಲಕ್ಕೂ ಕಾಪಾಡಲಿಕ್ಕೆ ಸಿದ್ಧರಾಗಿರೋರು ಯಾರು ಅಂದ್ರೆ ವಾಯುದೇವರು. ಅಲ್ಲಿ ಯಾವಾಗ ಎಚ್ಚರ ಇರ್ತಾರೆ ಅಂದ್ರೆ, ನಮ್ಮೊಳಗೆ ಇದ್ದಾರೆ ಯಾಕೆ ಗಾಬರಿ ಆಗ್ತೀರಿ ಅಂತ ಹೇಳ್ತಾರೆ. ಅವ್ರು ಔಟ್ ಆಫ್ ಸ್ಟೇಷನ್ ಇಲ್ಲಿ, ನಮ್ಮ ದೇಹದೊಳಗಿದ್ದಾರೆ ಅವರೀಗ. ಕರೆದ್ರೆ ಫಾಸ್ಟೆಸ್ಟ್ ಬರ್ತಕ್ಕಂಥವ್ರು ಇಬ್ಬರು, ಹರಿ ಮತ್ತು ವಾಯು ಅಷ್ಟೇನೆ, ಇಲ್ಲ ಅವೈಲಬಲ್ ಅವರು, ಪ್ರಾಣ ಅಂದ್ರೆ ರೆಡಿ ಆರಾಗಿರ್ತಾರೆ. ಇದನ್ನ ಅರ್ಥ ಮಾಡಿಕೊಂಡಾಗ ವಾಯುದೇವರ ಮಹಿಮೆ ನಮ್ಮ ಜೀವನಕ್ಕೆ ದೊಡ್ಡ ಭದ್ರ ರಕ್ಷಾ ಕವಚ ಅಂತ ಕರೀತಾರೆ. ರಕ್ಷಾ ಕವಚ ಅವರ ಸ್ತೋತ್ರ. ಪಾತಾರಂ ಪಾರಮೇಷ್ಠ್ಯಂ ಪದಂ ಅಪವಿಪದ ಪ್ರಾಪ್ತುಹು, ಇನ್ನೆಂಥವ್ರು ಗೊತ್ತಾ ಬ್ರಹ್ಮಪದವಿ ಹೊಂದ್ತಾ ಇದ್ದಾರೆ ಗೊತ್ತಾ ಆಚಾರ್ಯರು. ಇನ್ಯಾರಿಗೂ ಸಿಗದೇ ಇರತಕ್ಕಂಥ ಪದವಿ ಬ್ರಹ್ಮ ಪದವಿ, ಅದನ್ನು ಪರಮಾತ್ಮ ಹನುಮಂತ ದೇವರಿಗೆ ಕೊಡ್ತಾನೆ. ರಾಮಾಯಣದಲ್ಲೇ ಬರುತ್ತೆ ಈ ಮಾತು, ಹನುಮಂತ ನಿನಗೆ ಬ್ರಹ್ಮ ಪದವಿಯನ್ನು ಕೊಡ್ತೀವಿ, ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತದೆ. ಸೋಯಂ ನವ ವ್ಯಾಕರಣಾರ್ಥ ವೇತ್ತ ಬ್ರಹ್ಮ ಭವಿಷ್ಯತ್ಯಪಿ ತೇ ಪ್ರಸಾದ, ವಾಲ್ಮೀಕಿಗಳು ಬರೀತಾರೆ. ರಾಮದೇವರ ಅನುಗ್ರಹದಿಂದ ಬ್ರಹ್ಮ ಪದವಿಗೆ ಹನುಮಂತ ಬರ್ತಾ ಇದ್ದಾನೆ ಎಂದ ಮೇಲೆ, ಬ್ರಹ್ಮ ಪದವಿ ಬರತಕ್ಕಂಥ ಭಾವಿ ಬ್ರಹ್ಮದೇವರು ಅಂದ್ರೆ ಮಧ್ವಾಚಾರ್ಯರು. ಇಂಥವ್ರ ಮಹಿಮೆ ಗೊತ್ತಾದ ಮೇಲೆ ಯಾರು ಸಂಕಟ ಪಡಲಿಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ. ಅದೆಲ್ಲ ಗೊತ್ತಿದ್ದಕ್ಕೆ ದಾಸರು ಹೇಳ್ತಾರೆ, ಅಂಜಿಕಿನ್ಯಾತ ಕಯ್ಯ, ಯಾವುದಕ್ಕೂ ಯೋಚನೆ ಮಾಡಬೇಡಿ. ಆಚಾರ್ಯ ಹೇಳ್ತಾರಂತೆ, ಯಾಕೆ ದುಃಖ ಪಡ್ತೀರಿ, ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂನಾಥಂ ಅಪ್ರೇಕ್ಷಮಾನಾನ್. ಅವ್ರು ಹೇಳ್ತಾರೆ, ಭವತು ಭೀರ್ಮೇತಿ ನ ಸಾಂತ್ವ ಯಂತಂ ಪ್ರಣತಿ ಪ್ರೀಣಯೇ ಪೂರ್ಣಬೋಧಂ ಪ್ರಣತಿವಾನ್ ಪ್ರಾಣಿನಾಂ ಪ್ರಾಣಭೂತಂ. ಭವದವೋಷ್ಣೇನ ತಾತಪ್ಯಮಾನಾನ್, ಭವ ಎಂಬ ದವೋಷ್ಣ ಕಾಡ್ಗಿಚ್ಚನ ಬೆಂಕಿ ಇದು ಒಂದು, ಇದರಿಂದ ನೊಂದಿರತಕ್ಕಂಥ ಜನಗಳನ್ನು ನೋಡಿ, ಭುವನಮಾನ್ಯೇನ ಚಾನ್ಯೇನ ದೋಷ್ಣ ಕೈ ಎತ್ತಿ ಬಿಟ್ಟು ಭವತು ಭೀಹೀಮಾ, ನಿಮಗೆ ಭೀಮಾ ಅಂದ್ರೆ ಏನು ಗೊತ್ತೇನು, ಭೀಹೀಮಾ, ಭೀಹಿ ಅಂದ್ರೆ ಭಯ, ಮಾ ಡೋಂಟ್ ಫಿಯರ್ ಅಂತ, ಅಂಜಿಬೇಡಿ ನೀವು, ಅದನ್ನೇ ಅಂಜಿಕಿನ್ಯಾತ ಕಯ್ಯ. ಭೀಮಶಬ್ದದ ಅರ್ಥವೇ ಅದು, ಯಾಕೆ ಅಳ್ತೀರಿ ನಿಮಗೆ ನಾ ಇದ್ದೇನೆ ಅಂತ ಹೇಳ್ತಾರೆ. ಭೀಮಸೇನ ಎಲ್ಲರೂ ಅತ್ತಿದ್ ನೋಡಿದ್ದೀರಾ, ಭೀಮಸೇನ ಎಲ್ಲಾದರೂ ಕೂಡ ಅಯ್ಯೋ ಅಂದಿದ್ದು ಕೇಳಿದ್ದೀರಾ, ಇಡೀ ಮಹಾಭಾರತ ಯುದ್ಧ ಭೀಮಸೇನ ಮೈಯಿಂದ ರಕ್ತ ಬಂದಿದ್ದಾರೆ ಕೇಳಿರ್ತಾರ, ಮೂರ್ಛೆ ಬಂತ ಭೀಮಸೇನಿಗೆ, ಎಷ್ಟು ಅರ್ಜುನೇ ಮುಚ್ಚಿತನ ಆಗ್ತಾನೆ ಕೆಲವು ಸಲ ಗೊತ್ತೇ, ಅಶ್ವತ್ಥಾಮರು ಹೊಡೆದಾಗ ಅರ್ಜುನ ಮುಚ್ಚಿತನ ಆಗಿಬಿಡ್ತಾರೆ. ಭೀಮಸೇನಿಗೆ ಮೂರ್ಛೆ ಇಲ್ಲ, ಭೀಮಸೇನ ಮುಚ್ಚಿತನ ಆದರೆ ಉಳಿದರೊಳ ಕೃಷ್ಣ ಅರ್ಪಣೆ ಯಾರು ಇರೋದೇ ಇಲ್ಲ, ಭೀಮಸೇನ ಒಂದು ಸಿ ಎಲ್ ಆಗಿರೋ ಸಾಕು. ಅದರಾದರೂ ಬರೀತಾರೆ, ಯಾತಕ್ಕೆ ಹಂಸಮಂತ್ರ ಜಪ ಮಾಡೋ ಕೆಲಸನ ಪರಮಾತ್ಮ ವಾಯುದೇವರಿಗೆ ಕೊಟ್ಟ ಅಂದ್ರೆ, ಅಕಸ್ಮಾತ್ ಉಳುದೇವರಿಗೆ ಕೊಟ್ಟಿದ್ದಿದ್ರೆ ಎಷ್ಟೆಲ್ಲ ಸತ್ತೋಗ್ತಿದ್ರು ಲೆಕ್ಕನೇ ಇಲ್ಲ ಅಂತ ಹೇಳ್ತಾರೆ. ಇವ್ ಸಿ ಎಲ್ ಇ ಎಲ್ಗಳು ಹಾಕ್ತಾ ಕುತ್ಕೊಂಡ್ಬಿಟ್ರೆ ಗತಿ ಏನಾಗ್ತಿತ್ತು. ವಾಯುದೇವರು ನಾನ್ ಸ್ಟಾಪ್ ಕೆಲಸ ಮಾಡೋದೇ ವಾಯುದೇವರೊಬ್ಬರೇ, ರೆಸ್ಟ್ಲೆಸ್ ಅಂದ್ರೆ ಅವರೊಬ್ಬರೇ, ಪ್ರಳಯ ಕಾಲದಲ್ಲೂ ಎದ್ದಿರತಕ್ಕಂಥ ದೇವತೆಗಳು ವಾಯುದೇವರು. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ, ವಾಯುದೇವರ ಮಹಿಮೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ನಮ್ಮ ಜನ ಗೊತ್ತಿಲ್ಲ ಅದೆಲ್ಲ ಕೂಡ. ಇವತ್ತು ರಾಯರ ಮಹಿಮೆ ಕೇಳಿದಷ್ಟು ಆಚಾರ ಮಹಿಮೆ ಕೇಳಿಲ್ಲ, ನೆನಪಿರಬೇಕು. ರಾಯರ ಮಹಿಮೆ ಗೊತ್ತು ನಮಗೆ, ಅನೇಕ ವಿಜಯದಾಸರ ಮಹಿಮೆ ಗೊತ್ತು, ಸ್ವರಿಸಿ ಬದುಕಿರೋ ದಿವ್ಯ ಚರಣಕೆರೆಗಿರೋ ಅದೆಲ್ಲ ಸರಿನೇ, ಅವರೆಲ್ಲ ಮುಂದೆ ಬಂದಿದ್ದ ಆಚಾರ್ಯರ ಪಾದ ಹಿಡಿದು ನೆನಪಿರಬೇಕು. ಅವ್ರು ಹೇಳ್ತಾರೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ, ಮಧ್ವರಾಯರ ಲೀಲೆ ನವರತ್ನದ ಮಾಲೆ, ಇದೆಲ್ಲ ವಿಜಯದಾಸರ ಮಾತುಗಳಿವೆಲ್ಲ ಕೂಡ. ಆದರೆ ಜನಗಳಿಗೆ ಇವತ್ತು ವಿಜಯ ಕವಚ ಗೊತ್ತು, ರಾಘವೇಂದ್ರ ಸ್ತೋತ್ರ ಗೊತ್ತು, ವಾಯುಸ್ತುತಿ ಗೊತ್ತಿಲ್ಲ ಅಂದರೆ ಮೊದಲು ಕೋಪ ಮಾಡಿಕೊಳ್ಳೋದು ವಿಜಯದಾಸರು ರಾಯರೇ ಹೊರತು ಆಚಾರ್ಯರಲ್ಲ. ನಮ್ಮ ಮೂಲ ಗುರುಗಳ ಸ್ತೋತ್ರ ಮಾಡದೆ ಹೋದರೆ ಮತ್ತೆ ಹೇಗೆ ಬರ್ತೀರಿ ಅಂತ ಕೇಳ್ತಾರೋ. ಅಡ್ಮಿಷನ್ನೇ ಸಿಗದೆ ಹೋದರೆ ಹಾಗೋ ಹಾಗೆ. ಪಾತಾರಂ ಪಾರಮೇಷ್ಠ್ಯಂ ಪದಮ ಅಪವಿಪದ ಪ್ರಾಪ್ತು ರಾಪನ್ನ ಪುಂಸಾಂ ಸಂಸ್ಥವೇ ನಾತ್ಮಿಶಕ್ತ ಅಲ್ಲಿ ಅನ್ವಯ ಮಾಡ್ಕೋಬೇಕು. ಮತ್ತೆ ಮೂರನೇ ಶ್ಲೋಕದಲ್ಲಿ ಬಂತಲ್ಲ, ಇಂಥ ನಿಮ್ಮನ್ನು ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ, ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ, ಎರಡು ಸರ್ತೆ ನಿಮ್ಮ ಪಾದಧೂಳಿ ಹೀಗಿವೆ. ಎರಡು ಶ್ಲೋಕದಲ್ಲಿ ವರ್ಣನೆ ಮಾಡಿದೆ ಪಾದಧೂಳಿಯ ವರ್ಣನೆ, ಸ್ತೋತ್ರ ಮಾಡೋ ಶಕ್ತಿ ಇಲ್ಲ ಅಂತಕ್ಕಂಥ ವರ್ಣನೆ. ಈಗ ಹೇಳ್ತಾರೆ ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜರುಚಿನಿ ಕರವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುಜಿತ ತಿರಕರ ಭಂಗದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನ ನೇತ ಯತಿವರಮಹಿತ ಭೂಮಿ ಭೂಷಾಮಣಿರ್ಮೇ. ಮುಂದಿನ ಪದ್ಯದಲ್ಲಿ ಆಚಾರ್ಯನು ಭೂಮಿ ಭೂಷಾಮಣಿಗಳು ಅಂತ ಕರೀತಾರೆ. ಇಡೀ ಭೂಮಿಗೆ ಅಲಂಕಾರಪ್ರಾಯರು ಮಧ್ವಾಚಾರ್ಯ, ಭೂಮಿಗೆ ಅಲಂಕಾರಪ್ರಾಯರಾಗಿ ಇರತಕ್ಕಂಥ ಶ್ರೇಷ್ಠ ಗುರುಗಳು ಶ್ರೀಮದ್ ಆಚಾರ್ಯರು. ಹೇಗೆ ಅಂದರೆ ಉದ್ಯದ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ. ಆಚಾರ್ಯರ ಹಿರಿಮೆ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ. ನಿಜ ರುಚಿ ನಿಖರ ವ್ಯಾಪ್ತ ಲೋಕ ಅವಕಾಶ. ರುಚಿ ಅಂದರೆ ಕಾಂತಿ, ನಿಜ ರುಚಿ ಅಂದರೆ ತಮ್ಮ ಸಹಜವಾದ ಕಾಂತಿ. ತಮ್ಮ ಸಹಜವಾದ ಕಾಂತಿಯಿಂದ ಎಲ್ಲ ಲೋಕಗಳನ್ನು ವ್ಯಾಪಿಸಿರತಕ್ಕಂತಹ ವಾಯುದೇವರ ಮಹಿಮೆ. ಸೂರ್ಯನ ಬೆಳಕು ಎಲ್ಲ ಲೋಕವನ್ನು ಒಟ್ಟಿಗೆ ವ್ಯಾಪಿಸೋದಿಲ್ಲ, ಕ್ರಮವಾಗಿ ಭೂಮಿ ತಿರುಗ್ತಾ ಹೋದಂತೆ ಆಚಾರ ಮಹಿಮೆ ಆಗಲ್ಲ. ಏಕಕಾಲಕ್ಕೆ ನಿಜ ರುಚಿರೇಖರ ವ್ಯಾಪ್ತ ಲೋಕಾವಕಾಶ. ಇದು ಬಹಳ ಸ್ವಾರಸ್ಯ. ತುಂಬ ಜನರೊಂದು ಪ್ರಶ್ನೆ ಇರ್ತದೆ, ವಾಯುದೇವರ ಸ್ವರೂಪದ ಸೈಜ್ ಎಷ್ಟು? ಇದು ಪ್ರಶ್ನೆ. ಜೀವರ ಸ್ವರೂಪದ ಸೈಜ್ ಎಷ್ಟು? ಅಣು ಅಂತ ಕರೀತಾರೆ. ಜೀವ ಅಂದ್ರೆ ಭಾರಿ ಅಣು. ಹರಿಕಥಾಮಸ ವರ್ಣನೆ ಮಾಡ್ತಾರೆ ಎಷ್ಟು ಮೈನ್ಯೂಟ್ ಆಗಿದ್ದಾನೆ ಜೀವ ಅಂತ ಕೇಳಿದರೆ, ಜಡದ ಆಟಮ್ ಅಂತ ಏನು ಕರಿತೇವಲ್ಲ ಅದು ಇಂಡಿವಿಜುವಲ್ ಸ್ಟೇಟ್ ಅಲ್ಲಿದೆ ಅಂತ ತಿಳ್ಕೊಳ್ಳಿ, ಅದರ ಒಳಗೆ ಇನ್ಫೈನೈಟ್ ಜೀವರು ಪ್ಯಾಕ್ ಆಗ್ತಾರಂತ. ಜಸ್ಟ್ ಇಮ್ಯಾಜಿನ್ ಮಾಡಿ. ಪರಮಾಣು ಪ್ರದಯ ಸೇಪಿ ಅನಂತ ಪ್ರಾಣಿರಾಶಯ ಆಚಾರ್ಯರ ಮಾತು. ವತ್ಸಶ್ರುತಿಯನ್ನು ಕೋಟ್ ಮಾಡ್ತಾರೆ ಆಚಾರ್ಯರು. ಸೊ ಬಹಳ ಇಂಟ್ರೆಸ್ಟಿಂಗ್ ಸೈನ್ಸ್ ಅದು. ಇವತ್ತು ಜಡದಲ್ಲಿ ಅತ್ಯಂತ ಚಿಕ್ಕವಾದ ಭಾಗ ಇದೆ, ಅದು ಅಣು ಅಂತ ಕರೀತಾರೆ. ಅಣು ಅಂದರೆ ಫರ್ದರ್ ಇಂಡಿವಿಜುವಲ್, ಬ್ರೇಕ್ ಮಾಡೋಕ್ಕೆ ಆಗೋದಿಲ್ಲ ಆ ಸ್ಥಿತಿ ಹೋಗುತ್ತೆ ತಿಳ್ಕೊಬೋಣ. ಆ ಸ್ಥಿತಿಯೊಳಗೆ ಇದೆಯಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು. ಈ ನಮಗೆ ನೋಡಿ ಈ ಧೂಳಿ ಕಾಣುತ್ತೆ, ಧೂಳಿ ಕಾಣುತ್ತೆ, ಬ್ಯಾಕ್ಟೀರಿಯಾ ಕಾಣೋದಿಲ್ಲ. ಧೂಳಿ ವಿಜಿಬಲ್ಲು, ಬ್ಯಾಕ್ಟೀರಿಯಾ ವಿಜಿಬಲ್ ಅಲ್ಲ. ಆದರೆ ಅದು ಮೈಕ್ರೋಸ್ಕೋಪ್ ವಿಜಿಬಲ್, ಅದು ಈ ವೈರಸ್ ಇರ್ತದೆ ಅದು ಮೈಕ್ರೋಸ್ಕೋಪ್ ವಿಜಿಬಲ್ ಅಲ್ಲ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿಜಿಬಲ್ ಅದು ಒಂದು. ಆದರೆ ಜೀವನ ತುಂಬ ಇನ್ನೂ ಮುಂದೆ ಹೋಗಿಬಿಟ್ರೆ ದೂರ ಇನ್ವಿಜಿಬಲ್, ಸ್ಟಿಲ್ ಅಣು ಅದು. ಅದರೊಳಗೆ ಅನಂತ ಜೀವನ ಪ್ಯಾಕ್ ಮಾಡ್ಬೋದಂತೆ. ಜೀವನ ಸೈಜ್ ಎಷ್ಟಿರ್ಬೋದು ಲೆಕ್ಕ ಹಾಕಿ ನೋಡಿ, ಅಂದರೆ ಜೀವ ಅಷ್ಟು ಚಿಕ್ಕ ಸೂಪ ತಗೊಳ್ತಾನೆ. ಅಂಥ ಪ್ರತಿಯೊಬ್ಬ ಜೀವರು ದೇವರು ಎಂಟರ್ ಆಗ್ತಾನಂತ ಅವನೇ ಸೂಕ್ಷ್ಮ ಇರಬೇಕು. ಅಡೋರಣೀಯಾನ್ ಮಹತೋ ಮಹೀಯಾನ್ ಎಂದು ಅರ್ಥ ಮಾಡಿಕೊಂಡ್ರೆ ದೇಹದೊಳಗೆ ಜೀವ, ಜೀವನೊಳಗೆ ದೇಹ ಇದ್ದಾನೆ. ಪ್ರತಿಯೊಂದು ಪದಾರ್ಥದೊಳಗೆ ಪರಮಾತ್ಮ ಇದ್ದಾನೆ, ಪ್ರತಿಯೊಂದು ಪದಾರ್ಥದೊಳಗೆ ಪರಮಾತ್ಮ ಇದ್ದಾನೆ. ಜಡವಸ್ತುಗಳ ಒಂದು ಸೈಜ್ಗಿಂತ ಜೀವನ ಸೈಜ್ ಬಹಳ ಸಿಕ್ಕದು. ಆ ಜೀವನ ಸೈಜ್ ಇದೆಯಲ್ಲ, ಆಚಾರ ಸೈಜು ಅದೇನೆ, ಅವರು ಕೂಡ ತುಂಬ ಅಣುನೇ. ನಾವು ಅವರು ಆಚಾರ್ಯರನ್ನು ಇಬ್ಬರು ಈಕ್ವಲ್ ಆಗ್ತೇವೆ ಅಂದ್ರೆ ಇಲ್ಲ. ನಿಜ ರುಚಿರೇಖರ ವ್ಯಾಪ್ತ ಲೋಕಾವಕಾಶ. ಆ ಅಣುವಾದ ವಾಯುದೇವರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಅವರ ಕಾಂತಿಯಿಂದ ಇಡೀ ಲೋಕಗಳನ್ನು ವ್ಯಾಪಿಸಿಬಿಡ್ತಾರೆ. ಲಕ್ಷ್ಮೀನಾರಾಯಣ ಹಾಗಲ್ಲ, ಎಲ್ಲ ಕಡೆ ಅವರೇ ಇದ್ದಾರೆ, ಇದು ಡಿಫರೆನ್ಸ್ ಇದೆ. ಲಕ್ಷ್ಮೀನಾರಾಯಣರು ಸರ್ವತ್ರ ವ್ಯಾಪ್ತರು, ಅವರಿಲ್ಲದ ಜಾಗನೇ ಇಲ್ಲ. ವಾಯುದೇವರು ಹಾಗಲ್ಲ, ಅವರಿರೋದು ಒಂದು ಕಡೆಗೆ, ಅವರ ಕಾಂತಿ ಎಷ್ಟಿದೆ ಎಲ್ಲ ಜಗತ್ತನ್ನು ವ್ಯಾಪಿಸಿಬಿಡ್ತದೆ. ಅಲ್ಲಿರೋ ಸೂರ್ಯ ಬೆಳಕು ಇಲ್ಲಿ ಬರ್ತಾ ಇಲ್ವಾ? ಆ ರೀತಿಯಾಗಿ ಆಚಾರ್ಯರ ಒಂದು ಅತಿ ಸೂಕ್ಷ್ಮ ರೂಪದಿಂದ ಬರೋ ಬೆಳಕು ನಿಜ ರುಚಿರೇಖರ ವ್ಯಾಪ್ತ ಲೋಕಾವಕಾಶ. ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುಜಿತ ನಗರ ಭಾಂಗದಾಢ್ಯ ಪ್ರಕಾಂಡೇ. ಕೈಲಿ ಗದ ಹಿಡ್ಕೊಂಡಿದ್ದಾರೆ ಅಂತ ವಾಯುದೇವರು. ಮೂಲ ರೂಪದ ಭೀಮರೂಪಕ್ಕೆ ಹೋಗಿಲ್ಲ, ಮೂಲ ರೂಪ ಹೇಳ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠವಾದ ಗದೆ ಕೈಯಲ್ಲಿದೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀರಂ ಅಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇತ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಮುನ್ನತ ಕರ್ಮಶಕ್ತಿಂ. ತಂತ್ರಸಾರದಲ್ಲಿ ಆಚಾರ್ಯರು ವಾಯುದೇವರು ಮೂಲ ರೂಪ ವರ್ಣನೆ ಮಾಡ್ತಾರೆ. ಕೆಲವರಿಗೆ ತುಂಬಾ ಜನ ಸಂಶಯ ಇರ್ತದೆ, ನಾವು ಹನುಮಂತ ರೂಪ ವರ್ಣನೆ ಕೇಳಿರ್ತೇವೆ, ಭೀಮ ರೂಪ ವರ್ಣನೂ ಕೇಳಿರ್ತೇವೆ, ಒಂದು ರೂಪ ಕೇಳಿ ಮೂರು ರೂಪ ವರ್ಣನೆ ಎಲ್ಲಿದೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಸ್ಪಷ್ಟವಾಗಿ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ ಈ ರೀತಿ ಆಚಾರ್ಯರಿದ್ದಾರೆ. ಉದ್ಯದ್ರವಿ ಪ್ರಖರ ಸನ್ನಿಭಂ, ಉದಿಸತಕ್ಕಂಥ ಸೂರ್ಯನ ಕಿರಣಗಳಂತ ಕಾಂತಿ ಆಚಾರ್ಯರ ಕಾಂತಿ. ಅಚ್ಯುತಾಂಕೇ ಸ್ವಾಧೀನಂ, ಪರಮಾತ್ಮನ ತಡೆ ಮೇಲೆ ಕೂತಿದ್ದಾರಂತೆ ವಾಯುದೇವರು. ಪರಮ ಅದಕ್ಕೆ ಈರಾ ಅಂಕ ಅಂತ ವಾಯುದೇವರ ಹೆಸರು. ಈರಾ ಅಂದ್ರೆ ವಾಯುದೇವರನ್ನ, ಅಂಕ ಅಂದ್ರೆ ತಡೆ ಮೇಲೆ ಕೂಡ್ಸ್ಕೊಂಡಿರೋದಕ್ಕೋಸ್ಕರ ಪರಮಾತ್ಮನಿಗೆ ಈರಾ ಅಂಕ ಅಂತ ಹೆಸರು. ತಡೆ ಮೇಲೆ ವಾಯುದೇವರು, ತಡೆ ವಾಯುದೇವರು ಪರಮಾತ್ಮನ ತಡೆ ಮೇಲೆ ಕೂತಿದ್ದಾರೆ. ಅಚ್ಯುತಾಂಕೆ ಸನ್ನಿಷಣ್ಣ ಸ್ವಾಸೀರ ವಶ್ಯ ರುತಿರಿತ್ಯ ವಚ ಪ್ರವೃತ್ತಿ, ಎರಡು ಕೈ ಹೀಗಿದೆಯಂತೆ, ಎರಡು ಕೈ ಹೀಗಿದೆ, ಇನ್ನೂ ಎರಡು ಕೈ, ಒಂದು ಗದ, ಒಂದು ಕಡೆ ಅಭಯ. ಇದು ವಾಯುದೇವರ ಚಿತ್ರ. ನಾಲ್ಕು ಕೈಯ ರೂಪವನ್ನು ಹಿಡಿತಾರೆ. ರುತಿರಿತ್ಯ ವಚ ಪ್ರವೃತ್ತಿ, ಹೀಗೆ ಕೈ ಹಿಡ್ಕೊಂಡು ನಿಂತಿರ್ತಾರೆ. ಯಾವಾಗಲೂ ದೇವರ ಸ್ತೋತ್ರ ಮಾಡ್ತಾರೆ ಅಂತ ಅರ್ಥ. ನಮೋ ನಮೋ ನಾಥ, ನಮೋ ನಮಸ್ತೆ, ನಮೋ ನಮೋ ರಾಮ, ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮೆ ಇದ್ದಾಗೆ. ಯಾವಾಗಲೂ ದೇವರ ಸ್ತೋತ್ರ ಮಾಡೋದ್ರಿಂದ ಎರಡು ಕೈ ಹೀಗೆ, ಒಂದು ಕೈಯಲ್ಲಿ ಗದ, ಒಂದು ಕೈಯಲ್ಲಿ ಅಭಯಹಸ್ತ, ಅದನ್ನು ಹೇಳ್ತಾರೆ. ಬಿಭ್ರದ್ಧೀಮೋ ಭುಜೇಯೋ ಅಭ್ಯುಜಿತ ದಿನಕರಾಭಂಗದ ಅಡ್ಡ್ಯ ಪ್ರಕಾಂಡೆ. ಎಂಥ ಕೈ ವಾಯುದೇವರ ಕೈ ಅಂದ್ರೆ, ಅವರ ಅಂಗದ ಹಾಕೊಂಡಿದ್ದಾರೆ, ತೋಳ್ಬಂದಿಗಳು ಹಾಕೊಂಡಿದ್ದಾರೆ. ಅದೆಷ್ಟು ಹೊಡಿತಾ ಇದೆ ಅಂದ್ರೆ, ಉದಿಸ್ತಕ್ಕಂತ ಸೂರ್ಯನ ಕಾಂತಿಯನ್ನು ಮೀರಿಸಿದೆ ಅಂತ. ಅಂತ ಕಾಂತಿ ಅವರ ಆಭರಣದ ಕಾಂತಿ, ಅದನ್ನು ಹೊತ್ತಿರೋ ಕೈ, ಅದರೊಳಗೆ ಗಜ. ಆ ಗದ ಹೇಗಿದೆ ಅಂದ್ರೆ, ವೀರ್ಯೋದ್ಧಾರ್ಯಾಂ, ಬೇರೆಯವ್ರಿಗೆ ಎತ್ತಕ್ಕಾಗೋದಿಲ್ಲ, ಅದನ್ನ ಅವರೇ ಎತ್ತಬೇಕು, ಬೇರೆಯವರಿಗೆ ಆಗೋದಿಲ್ಲ. ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಆ ದೊಡ್ಡ ಗದೆ ನಡ್ಕೊಂಡಿರ್ತಾ ವಾಯುದೇವರು ನಮಗೆ ಸುಮತಿಂ ವಿದಧ್ಯಾತ್, ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ತಾರೆ. ಧಿಯೋಯೋನ ಪ್ರಚೋದಯಾತಿದ್ದ ಹಾಗೆ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ನಾರಾಯಣ ತಾನೆ ಸ್ತೋತ್ರ ಮಾಡೋದು. ನಮಗೆ ಸುಮತಿಯನ್ನು ವಾಯುದೇವರು ಕೊಡಲಿ. ಯಾತಕ್ಕೆ ಅಂದ್ರೆ, ಅವರು ಜ್ಞಾನಾಭಿಮಾನಿಗಳಾದ್ರಿಂದ ವಾಯುದೇವರು ಕೊಡಲಿ. ಅಯಮ ಸುಮತಿಂ ವಾಯುದೇವೋ ವಿದಧ್ಯಾತ್, ವಾಯುದೇವರು ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಒಳ್ಳೆಯ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಾಯುಸ್ತುತಿಯಲ್ಲಿ ಇಡೀ ವಾಯುಸ್ತುತಿ ಓದಿ ನಿಮಗೆ. ಒಂದೇ ಒಂದು ಕಡೆ ಕೂಡ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿ ಅಂತ ಹೇಳೋದಿಲ್ಲ. ಅದಕ್ಕೆ ಸಿಟ್ಟು ನಮಗೆ, ಅದನ್ನ ಹೇಳೋದು ನಾವೇ ಹೇಳೋ, ಅದನ್ನೇ ಹೇಳೋದ್ರಲ್ಲಿ ಬಿಟ್ಬಿಡ್ತೀವಾಗಿ. ನಮಗೆ ಅದನ್ನ ಹೇಳಬೇಕಾಗಿತ್ತ ನಾವು ಕೇಳೋದು, ಅದು ಉಪಯೋಗ ಇಲ್ಲರಿ, ಇದನ್ನ ಹೇಳಬೇಕು ಅಂತ ಹೇಳ್ತಾರೆ. ಸುಮತಿಂ ವಿದಧ್ಯಾತ್, ಜ್ಞಾನ ಒಂದು ಬಂದ್ರೆ ಇಟ್ಕೊಡ್ತಿ ಎವ್ರಿಥಿಂಗ್. ಜ್ಞಾನ ಒಂದು ಬಂದ್ರೆ ಎಲ್ಲ ಬರುತ್ತೆ, ಜ್ಞಾನ ಒಂದು ಹೋದ್ರೆ ಎಲ್ಲ ಹೋಗಿಬಿಡುತ್ತೆ. ಬಡ ಹುಡುಗ, ವಾರಾನ್ನದ ಹುಡುಗ, ಬೀದಿ ದೀಪಗಳು ಓದ್ತಾನೆ, ಏ ತಂದೆ ಯಾರೋ ಗೊತ್ತಿಲ್ಲ, ತಾಯಿ ಯಾರೋ ಗೊತ್ತಿಲ್ಲ, ಅನಾಥ ಹುಡುಗ, ಆಸ್ತಿ ಪಾಸ್ತಿ ಇಲ್ಲ, ಓದ್ತಾನೆ, ರ್ಯಾಂಕ್ ಬರ್ತಾನೆ ಬರ್ತಾನೆ ಬರ್ತಾನೆ, ಮುಂದೆ ಹೋಗಿಬಿಡ್ತಾನೆ. ಆಮೇಲೆ ನೋಡಿದರೆ ಅವನಿಗೆ ಮನೆ ಬರುತ್ತೆ, ಕಾರ್ ಬರುತ್ತೆ, ವೆಹಿಕಲ್ ಬರುತ್ತೆ, ಆಫೀಸ್ ಸಿಗುತ್ತೆ, ಈ ಗೆಟ್ಸ್ ಎವ್ರಿಥಿಂಗ್. ಅವನಿಗೇನೂ ಇದ್ದಿಲ್ಲ, ಓದಿದ ಈ ಗೆಟ್ಸ್ ಎವ್ರಿಥಿಂಗ್. ಲೌಕಿಕ ವಿದ್ಯೆವರೆಗೆ ಎವ್ರಿಥಿಂಗ್ ಬಂದ್ಮೇಲೆ ಅಧ್ಯಾತ್ಮ ವಿದ್ಯೆಯವರು ಕೇಳಬೇಕಾ? ಪ್ರತಿಯೊಂದು ಬರುತ್ತೆ. ಸರ್ವೇಪಿ ಪುರುಷಾರ್ಥ ಶ್ಯುಹು ಜ್ಞಾನಾದೇವನ ಸಂಶಯ, ಜ್ಞಾನ ಒಂದಿತ್ತು ಎಲ್ಲ ಪಡ್ಕೊಂಡ. ಇನ್ನೊಬ್ಬನಿಂದ ಕೋಟ್ಯಾಧೀಶ, ಮಿನಿಸ್ಟರ್ ಮಗ ಬೇರೆ, ಜೊತೆಗೆ ಕೋಟ್ಯಾಧೀಶ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಮಗ, ಭಾರಿ ವೈಭವನೇ ವೈಭವ, ಸಾವಿರಾರು ಕಾರು ಸ್ಕೂಟರು ಜಮೀನು ಬೇಕಾದಷ್ಟು ಇದೆ, ದಡ್ಡ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಏನಿತ್ತು ಇಲ್ಲ, ಎವ್ರಿಥಿಂಗ್. ಜ್ಞಾನ ಇಲ್ಲ ಎಲ್ಲ ಕಳ್ಕೊಂಡ, ಜ್ಞಾನ ಇತ್ತು ಎಲ್ಲ ಪಡ್ಕೊಂಡ. ಅದಕ್ಕೆ ಸುಮತಿಂ ವಿದಧ್ಯಾ, ಜ್ಞಾನ ಒಂದು ಬಂದ್ರೆ ಎಲ್ಲ ಬರೋದ್ರಿಂದ ಜ್ಞಾನ ಒಂದಕ್ಕೆ ಯಾವಾಗಲೂ ಅಪೇಕ್ಷೆ ಪಡಿ ಅಂತ ಹೇಳ್ತಾರೆ. ನಮ್ಮಲ್ಲಿರೋ ದೊಡ್ಡ ಡಿಫೆಕ್ಟ್ ಏನು ಗೊತ್ತಾ? ಮೈನಸ್ ಜ್ಞಾನ ಎಲ್ಲ ಕೆಲಸ ಮಾಡೋದು. ನಾವು ಯಾವುದೇ ಸಮಾರಂಭ ಅಂದ್ರೆ ಮೈನಸ್ ಜ್ಞಾನ. ಏನಾಗಿತ್ತು ಅಂತ ಕೇಳ್ತಾರೆ, ಊಟ ಆಗಿತ್ತು ಹೇಳ್ಬಿಟ್ಟು ಅಷ್ಟೇ, ಏನು ಸ್ವೀಟ್ ಮಾಡಿರ್ ಗೊತ್ತೆ, ಉಪನ್ಯಾಸ ಅದಿದ್ದಲು ಬಿಡಿ ಅಂದ್ಬಿಡ್ತಾರೆ, ಮುಗಿದೋಯ್ತು. ಅದಿಲ್ಲ ಬಿಡಿ, ಅದು ಸದ್ಯ ಆಗೋದು, ಸದ್ಯ ಆಗೋದಿದ್ದಿಲ್ಲ ಅಂತ ಹೇಳೋ ಬೇಕು. ಆ ರೀತಿ ಆಗಿಬಿಟ್ಟಿದೆ ನಮ್ಮ ಜನಕ್ಕೆ. ಯಾವ ಒಂದು ಪಂಗಡ ಮಾತಿತ್ತಿದ್ರೆ ಜ್ಞಾನ ಅಂತ ಮಾತಾಡಬೇಕು, ಅದರಲ್ಲಿ ಜ್ಞಾನದ ಹೆಸರು ಮಿಸ್ ಆಗದೆ ಸಂಟ್ ಆಗುತ್ತೆ. ಎಲ್ಲ ಕ್ಲಬ್ನಲ್ಲಿ ಪಾಠ ಆಗೋದ್ರೆ ಪರವಾಗಿಲ್ಲ, ಸಿನಿಮಾದಲ್ಲಿ ಪಾಠ ಆಗ ಪರವಾಗಿಲ್ಲ, ಜ್ಞಾನದಲ್ಲೇ ಪಾಠ ಇದ್ದಲ್ಲಿ ಪಾಠ ಆಗಬೇಕಾಗಿದ್ರೆ, ಮತ್ತು ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಹೇಳಿ ಮಧ್ವಾಚಾರ ಮಹಿಮೆಯನ್ನು ಕೂಡ ಹೇಳದೆ ಹೋಗಿಬಿಟ್ರೆ ಇನ್ನು ಯಾವ ರೀತಿಯಲ್ಲಿ ಜ್ಞಾನ ಪ್ರಸಾರವಾಗುತ್ತೆ? ಅದಕ್ಕೆ ಹೇಳ್ತಾರೆ ಸುಮತಿಂ ವಿದಧ್ಯಾತ್, ಬರೀ ಬುದ್ಧಿ ಕೊಡು ಅಂತ ಕೇಳೋದಿಲ್ಲ. ಈ ಲಾಡನ್ನು ಬುದ್ಧಿ ಕೊಟ್ಟರೆ ಏನು ಮಾಡಬೇಕಾದ್ರೆ? ಡಿಸ್ಟ್ರಕ್ಟಿವ್ ಅಪ್ರೋಚ್ ಬರಬಾರದು ನಮಗೆ. ಸುಮತಿ, ಲೋಕ ಕಲ್ಯಾಣ ಮಾಡತಕ್ಕಂಥ ಬುದ್ಧಿಯನ್ನು ವಾಯುದೇವರೇ ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಅವರಿಗೆ ಮತಿ ಅಂತ ವಾಯುದೇವರ ಹೆಸರು. ಸಾಧತೆ ಮತಿಹಿ, ವರಿತಾ ಸೂಕ್ತದಲ್ಲಿ ಮತಿಹಿ ಅಂತ ವಾಯುದೇವರ ಹೆಸರು. ಆಚಾರ್ಯ ಹೇಳ್ತಾರೆ ಮತಿ ಅಂದರೆ ಹನುಮಂತ ದೇವರು ಅಂತ ಅರ್ಥ. ಮತಿ ಅಂದರೆ ಹನುಮಂತ ದೇವರಾದ್ದರಿಂದ ವಾಯುದೇವರು ನಮಗೆ ಸುಮತಿಯನ್ನು ಕೊಡಲಿ. ಅಯಮೇಹ ಸುಮತಿಂ ವಾಯುದೇವೋ ವಿದಧ್ಯಾತ್, ಅಧ್ಯಾತ್ಮ ಜ್ಞಾನ ನೇತಾ. ಅವ್ರು ಯಾರು ಗೊತ್ತಾ? ದೇಶ್ಕಿ ನೇತಾ ಅಂತಾರಲ್ಲ, ಅಧ್ಯಾತ್ಮ ಜ್ಞಾನ ನೇತಾ. ಅಧ್ಯಾತ್ಮ ಜ್ಞಾನದ ಮುಖ್ಯ ನೇತ್ರಗಳು ಅಂದರೆ ಸಾಕ್ಷಾತ್ ವಾಯುದೇವರು. ನಿತ್ಯ ಪೀಠ ಪೂಜೆ ಮಾಡಬೇಕಾದ್ರೆ ವಾಯುದೇವರು ಸ್ತೋತ್ರ ಮಾಡ್ತಾ ಹೇಳಬೇಕು, ಜ್ಞಾನಾಭಿಮಾನಿನೇ ವಾಯವೇ ನಮಃ. ಇದು ವಾಯುದೇವರ ಮಹಿಮೆ, ಜ್ಞಾನಾಭಿಮಾನಿನೇ ವಾಯವೇ ನಮಃ. ಅಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತ ಭೂಮಿಭೂಷಾಮಣಿರ್ಮೇ. ಯತಿವರ ಮಹಿತ, ಆಚಾರ್ಯರ ಮಹಿಮೆ, ಯತಿಶ್ರೇಷ್ಠರಿಂದ ಪೂಜಿತರಾದವರು ಮಧ್ವಾ ಮಹಿತ ಅಂದ್ರೆ ಪೂಜಿತ, ಯತಿಶ್ರೇಷ್ಠರಿಂದ ಪೂಜಿತರಾದ ಗುರುಗಳು ಮಧ್ವಾಚಾರ್ಯರು. ಇದು ಹೊಸ ರೆಕಾರ್ಡ್ ಇದು. ಒಂದು ಆಚಾರ್ಯರಿಗಿದ್ದಷ್ಟು ಸನ್ಯಾಸಿ ಶಿಷ್ಯರು ಬೇರೆ ಯಾವ ಮತಾಚಾರ್ಯರಿಗೆ ಇರಲಿಲ್ಲ, ನೆನಪಿರಬೇಕು. ಆಚಾರ್ಯ ಎಷ್ಟರ ಸನ್ಯಾಸಿ ಶಿಷ್ಯರಿದ್ರಲ್ಲ ಅಷ್ಟು ಶಿಷ್ಯರು ಬೇರೆ ಯಾವ ಮತಾಚಾರ್ಯರು ಇರಲಿಲ್ಲ. ಪದ್ಮನಾಭ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಋಷಿಕೇಶ ತೀರ್ಥರು, ರಾಮತೀರ್ಥರು, ಅಧೋಕ್ಷ ತೀರ್ಥರು, ಎಷ್ಟು ಜನಗಳು ಅವರೇ 8+1+ ಹೇಳ್ತಾರೆ. ಯತೀಂದ್ರಸ್ಯ ಅನೇಕೇ ಬಹುದೇಶ ಜಾಹ, ದೇಶ ಇಡೀ ದೇಶದ ತುಂಬ ಎಲ್ಲಾ ಕಡೆಗೂ ಆಚಾರ್ಯ ಸನ್ಯಾಸಿ ಶಿಷ್ಯರಿದ್ದರಂತೆ. ಯತಿವರ ಮಹಿತ, ದೊಡ್ಡ ಕ್ರಾಂತಿ ಇದು ಒಂದು. ಆಚಾರ್ಯರ ಶಿಷ್ಯರ ಸಂಖ್ಯೆ, ಸನ್ಯಾಸಿ ಶಿಷ್ಯರ ಸಂಖ್ಯೆ ಅಗಾಧವಾಗಿತ್ತು. ಒಬ್ಬೊಬ್ಬರು ಎಂಥವ್ರು ಗೊತ್ತಾ, ಅವರು ಋಷಿಕೇಶ ತೀರ್ಥರು, ವಶೀಕೃತ ಋಷಿಕಾಹ, ಎಲ್ಲ ಇಂದ್ರಿಯರು ಗೆದ್ದವರಂತೆ. ಅಧೋಕ್ಷದ ತೀರ್ಥರು, ಎಲ್ಲ ಪ್ರತ್ಯಕ್ಷದ ಮೇಲಿರ್ತಕ್ಕಂಥ ಅರ್ಥ ಮಾಡಿಕೊಂಡವರು. ಅದೇ ರೀತಿ ಜನನಾದ್ಯುಪಮ ಜನಾರ್ದನ ತೀರ್ಥರು, ಅವರ ಭಕ್ತರಿಗೆ ಹುಟ್ಟು ಬರದಂತೆ ಮಾಡೋ ಸಾಮರ್ಥ್ಯ ಇತ್ತಂತೆ ಅಂತ ಮಹಾತಪಸ್ವಿಗಳು ಅಂತ ಅರ್ಥ. ಪ್ರತಿ ವಿಷ್ಣು ತೀರ್ಥರಂತೂ ಅದ್ಯಾಪಿ ಇರತಕ್ಕಂಥ ಶಿಷ್ಯರು ಗೊತ್ತಾ, ಇಡೀ ಜಗತ್ತಿನ ಇತಿಹಾಸದಲ್ಲಿ ನೆನಪಿರಲಿ, ನಮ್ಮ ಗುರುಗಳು ಇವತ್ತಿದ್ದಾರೆ, ಅವರು ತಮ್ಮನು ಇವತ್ತಿದ್ದಾರೆ ಅಂತ ಹೇಳೋ ಮತ ಮಧ್ವ ಮತ ಒಂದೇ ನೆನಪಿರಬೇಕು. ಮಧ್ವಾಚಾರ್ಯ ಇವತ್ತಿದ್ದಾರೆ, ವಿಷ್ಣು ತೀರ್ಥರು ಇವತ್ತಿದ್ದಾರೆ, ಬಹುಶಃ ಬೇರೆ ಮತಾಚಾರ್ಯ ಇವತ್ತು ಯಾರೂ ಇಲ್ಲ. ಜಗತ್ತಿನ ಯಾವ ಮತಾಚಾರ್ಯ ಇವತ್ತು ಬದುಕಿಲ್ಲ, ಆದರೆ ಇವತ್ತು ಆಚಾರ್ಯರು ಇವತ್ತು ಇದ್ದಾರೆ. ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ಆಚಾರ್ಯ ಇವತ್ತಿಗೂ ಇದ್ದಾರೆ, ಅವರು ತಮ್ಮ ವಿಷ್ಣು ತೀರ್ಥರು ಇವತ್ತಿಗೂ ಇದ್ದಾರೆ ಕುಮಾರ ಪರ್ವತದಲ್ಲಿ. ಎಂಥ ರೆಕಾರ್ಡ್ ಗೊತ್ತಾ ಅವರಿಬ್ಬರದು ಕೂಡ, ಯತಿವರ ಮಹಿತಃ, ಇಂಥ ಯತಿಗಳಿಂದ ಪೂಜಿತರಾದ ಗುರುಗಳು ಮಧ್ವಾಚಾರ್ಯರು. ವಿಷ್ಣು ತೀರ್ಥರು ಅಲ್ಲಿದ್ದಾರೆ ಎಂಬುದನ್ನ ಈ ಸುಬ್ರಹ್ಮಣ್ಯಕ್ಕೆ ಹೋಗ್ರಿ, ಅಲ್ಲಿ 12 ಮೈಲ್ ದೂರದಲ್ಲಿ ಕುಮಾರ ಪರ್ವತ ಇದೆ, ಅಲ್ಲಿಗೆ ಹೋಗಿ ಎಲ್ಲ ಕಡೆ ಹೋಗೋಕ್ಕಾಗೋದಿಲ್ಲ ರೀ, ಬಹಳ ದುರ್ಗಮವಾದ ಪರ್ವತ ಅದು. ಅಲ್ಲಿ ಜನಗಳನ್ನು ಕೇಳಿ, ಎಂತಗಿಂತ ಕೇಳಬೇಡಿ, ಅವ್ರು ಹೇಳ್ತಾರೆ ಈ ಪರ್ವತದಲ್ಲಿ ಯಾರೋ ಮಹನೀಯರಿದ್ದಾರಂತೆ, ಸಂಪ್ರದ ಕೇಳ್ಕೊತಾ ಬಂದಿದ್ದೇವೆ, ಸಿದ್ಧ ಪರ್ವತ ಅಂತ ಅದಕ್ಕೆ ಹೆಸರು, ಅಲ್ಲಿ ನಾವು ಯಾರು ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂದ್ರೆ ಕುಮಾರ ಪರ್ವತದಲ್ಲಿ ವಿಷ್ಣು ತೀರ್ಥಿರೋದು ಜನಜನತೆಯಾಗಿ ಬಂದಿರತಕ್ಕಂಥ ರೂಢಿ ಅದು. ಪ್ಲಸ್ ನಮ್ಮ ಗ್ರಂಥಗಳು ಆದಿರಾಜ ಸ್ವಾಮಿ ಹೇಳ್ತಾರೆ ಅವರಿಬ್ಬರು ಕೂಡ ಇವತ್ತಿಗೂ ಇದ್ದಾರೆ ಅಂತ ಹೇಳ್ತಾರೆ. ಇಂಥ ಮತ ಅರ್ಥ ಮಾಡಿಕೊಂಡ್ರೆ ಇನ್ನೂ ನಾವು ಯೋಚನೆ ಮಾಡ್ತೇವೆ ಅಂದ್ರೆ ಎಷ್ಟು ತಪ್ಪಾಗುತ್ತದು. ಮಧ್ವಾಚಾರ್ಯರು ಸ್ವಚ್ಛ ಸ್ವಚ್ಛಂದ ಮೃತ್ಯು, ಅವರ ತಮ್ಮ ವಿಷ್ಣು ತೀರ್ಥರು ಅವರು ಹಾಗೆ ಇದ್ದಾರೆ. ಇನ್ನೂ ಎಷ್ಟು ದಿವಸ ಇರ್ತಾರೆ ಗೊತ್ತಾ, ಅವರು 36,000 ವರ್ಷ ಇರ್ತಾರೆ ವಿಷ್ಣು ತೀರ್ಥರು. ಆಚಾರ್ಯರು ಇರೋವರೆಗೂ ಇರ್ತಾರೆ, ಆಚಾರ ಬೋಧರೂಪ ಸೇರಿಕೊಂಡ ಮೇಲೆ ಮಧ್ವ ಸಿದ್ಧಾಂತ ಖಿಲ ಆಗಿರುತ್ತೆ. ಆಗೋರು ಕುಮಾರ್ ಇಳಿದು ಬಂದುಬಿಟ್ಟು ಆಚಾರ್ಯ ಕಟ್ತಿಲ್ಲ ಅಂತ ಒಂದು ಸ್ಥಳ ಇದೆ ಇಲ್ಲಿ, ಸುಳ್ಯ ಅಂತ ಇದೆ, ಪುತ್ತೂರಿಂದ ಹೋದ ಸುಳ್ಯ ಅಂತ ಬರ್ತದೆ, ಅಲ್ಲಿಂದ ಮುಂದೆ ಹೋದ್ರೆ ಕಟ್ತಿಲ್ಲ ಅಂತ ಒಂದು ಸ್ಥಳ ಇದೆ. ಅಲ್ಲಿ ತಮ್ಮ ಗ್ರಂಥಗಳನ್ನೆಲ್ಲ ಆಚಾರ್ಯ ತಾಮ್ರದ ತಗಣೆಯನ್ನು ಬರೆಸಿಬಿಟ್ಟು ಭೂಗತ ಮಾಡಿಟ್ಟಿದ್ದಾರೆ, ಅದನ್ನು ಓಪನ್ ಮಾಡಿಸಿ ಮತ್ತೆ ಪ್ರಸಾರ ಮಾಡ್ತಾರಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಿಷ್ಣು ತೀರ್ಥರು ಇದ್ದಾರೆ, ಅವರು ಇದ್ದಾರೆ, ಎಂಥ ದೊಡ್ಡ ದಾಖಲೆಗಳಿವು. ಇಂಥ ವಿಷ್ಣು ತೀರ್ಥರು ಮೊದಲಾದ ಯತಿವರರೇ, ಯತಿವರರಿಂದ ಮಹಿತರಾದವರು ಮಧ್ವಾಚಾರ್ಯರು. ಮತ್ತೆ ಹೇಳ್ತಾರೆ ವಿಷ್ಣು ತೀರ್ಥರು ಒಬ್ಬರು, ಪದ್ಮನಾಭ ತೀರ್ಥರು ಎಂಥವ್ರು ಗೊತ್ತಾ, ಶೋಭನೋಪಪದ ಭಟ್ಟನಾಮಕ, ಶೋಭನಾ ಪಂಡಿತರು ಅಂತ ಅವರ ಹೆಸರು. ಆಚಾರ್ಯರ ಪಾಠವನ್ನು ಕೇಳಿದರು, ಶಿಷ್ಯರಾದರು. ಪದ್ಮನಾಭ ತೀರ್ಥರ ಇವತ್ತಿಗೂ ಕೂಡ ಮಾನ್ಯರಾಗಿದ್ದಾರೆ ಪದ್ಮನಾಭ ತೀರ್ಥರು. ಅವರ ಬಗ್ಗೆ ಋಷಿಕೇಶ ತೀರ್ಥ ಹೇಳ್ತಾರೆ, ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ, ಯಸ್ ಸಾಕ್ಷಾತ್ ಅನುಜ ಶಮಾಧಿ ಭರಿತ ಶ್ರೀ ವಿಷ್ಣು ತೀರ್ಥಾಹ್ವಯ. ಸಾಕ್ಷಾತ್ ತಮ್ಮ ವಿಷ್ಣು ತೀರ್ಥರು, ಸಾಕ್ಷಾತ್ ಈ ಕರ್ನಾಟಕಾದಿ ಎಲ್ಲ ತೀರ್ಥದ ಗುರುಗಳು ಪದ್ಮನಾಭ ತೀರ್ಥರು. ಎಂತೆಂಥ ಮಹಾನುಭಾವರು, ಅಂತ ಶಿಷ್ಯರಿದ್ದ ಒಂದೇ ಒಂದು ದಾಖಲೆ ಮಧ್ವಾಚಾರ್ಯದಾದ್ರಿಂದ ಯತಿವರ ಮಹಿತಃ. ಅದಕ್ಕಿನ್ನೊಂದು ಅರ್ಥ, ಯತಿಗಳು ಸನ್ಯಾಸಿಗಳು ಒಂದರ್ಥ, ಯತಿಗಳು ಮನೋನಿಗ್ರಹ ಇರೋರು ಅಂತ ಅರ್ಥ. ಮನೋನಿಗ್ರಹ ಇರೋ ಜಿತೇಂದ್ರಿಯರು, ತಿರುಗುರು ಪಂಡಿತಾಚಾರ್ಯರು, ಇಂಥ ಮಹಾನುಭಾವರಿಂದ ಪೂಜಿತರಾದ ಗುರುಗಳು ಶ್ರೀಮದ್ ಆಚಾರ್ಯರು. ಅದಕ್ಕೆ ಎಷ್ಟೋ ತೀರ್ಥ ಹೇಳ್ತಾರೆ, ಒಬ್ಬ ಪಂಡಿತ ಜ್ಞಾನಿ ನೋಡಿದ್ರೆ ಎಷ್ಟು ಜನ ಶಿಷ್ಯರಿದ್ದಾರೆ ಅಲ್ಲಿ ಶುರುವಾಗ್ತದೆ, ಕಾಲೇಜು ಭಾರಿ ದೊಡ್ಡದು ಎಷ್ಟು ಎಣಿಸಿದ್ದಾರೆ ಅಂತ ಕೇಳಿದರೆ, ಎಷ್ಟು ಜನ ಎಲ್ಲೆಲ್ಲಿ ಸೆಟ್ಲ್ ಆಗಿದ್ದಾರೆ ಅದನ್ನು ನೋಡಿಕೊಂಡು ಕಾಲೇಜು ಯೋಗ್ಯತೆ ತೀರ್ಮಾನ ಮಾಡ್ತಾರೆ. ಮಧ್ವಾಚಾರ್ಯ ಶಿಷ್ಯರನ್ನು ನೋಡಿದ ಮೇಲೆ ಅವ್ರ ಮತ ಎಷ್ಟು ಒಳ್ಳೆ ಮತ ಅಂತ ಗೊತ್ತಾಗುತ್ತೆ ಅಂತೇಳಿ. ಈ ಕಾಲದಲ್ಲಿ ಯಾರ್ಯಾರು ಪಾಸ್ ಆಗಿಲ್ಲ ಅಂದ್ರೆ ಯಾರು ಅಡ್ಮಿಷನ್ನೇ ತಗೊಳ್ಳೋದಿಲ್ಲ, ಇಲ್ಲಿ ಕೂತವ್ರು ಯಾರು ಫೇಲ್ ಆಗಿಲ್ಲ ಅಂದ್ರೆ ಬಂದಿದೆ ನೋಡಿ, ಎಷ್ಟೋ ಕಾಲದಲ್ಲಿ ಒಂದು ಸೌನ್ಯ ರಿಸಲ್ಟ್ ಅಂತೆ, ಗೌರ್ಮೆಂಟ್ ಕಾಲದಲ್ಲಿ ಎಷ್ಟೋ ಕಾಲದಲ್ಲಿ ಸೊನ್ನೆ ರಿಸಲ್ಟ್ ಅಂತ. ಏನು ಪಂಡಿ ಎಷ್ಟ ಜ್ಞಾನಿಗಳಿರ್ಬೇಕು ಅದರೊಳಗೆ, SSLC ಸೊನ್ನೆ, PUC ಸೊನ್ನೆ, ಈ ರೀತಿ ರಿಸಲ್ಟ್ ಇದ್ರೆ ಯಾರು ಹೋಗ್ತಾರೆ ಅಲ್ಲಿಗೆ. ಆಚಾರ್ಯರಲ್ಲಿ ಬರೀ 100 ಇಲ್ಲೇ ಇಲ್ಲ ಅಂತ ಒಂದು ಮತ ಶ್ರೀಮದ್ ಆಚಾರ್ಯರ ಮತ. ಆದ್ರಿಂದ ಯತಿವರ ಮಹಿತಃ ಭೂಮಿಭೂಷಾವಡಿರ್ಮೆ, ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ರೆ ಅವರೆಲ್ಲ, ಇನ್ನು ಮುಂದೆ ಪರಂಪರೆ ತಗೊಂಡ ಜೈತೀರ್ಥರೆಲ್ಲ ಬರ್ತಾರೆ. ಆಗ ಜೈತೀರ್ಥರು, ವ್ಯಾಸತೀರ್ಥರು, ವಾದಿರಾಜರು, ರಘುತ್ತಮರು, ಎಂತೆಂಥ ಜ್ಞಾನಿಗಳಿದ್ದಾರೆ ನೋಡಿದ್ರ. ಯತಿವರ ಮಹಿತಃ, ಇನ್ನೂ ಸ್ವಾರಸ್ಯ, ಇವತ್ತು ಯಾವುದೇ ಮತದಲ್ಲಿ ಮಹಾ ಮಠಾಧೀಶರಿಗೇ ನಿಜವಾದ ತೊಡಗೊಂದು ಬಿಟ್ರೆ ಅವ್ರು ಹುಡ್ಕೊಂಬರೋದು ಯಾರು ಗೊತ್ತಾ, ರಾಯರತ್ರ ಬರ್ತಾರೆ, ಮುಗಿತಲ್ಲ ತಮ್ಮಲ್ಲಿ ರಾಯರಂತವರಿಲ್ಲ ಅಂತ ಒಪ್ಪಿಕೊಂಡಾಗಾಯ್ತಲ್ಲ ಅವರೀಗ. ಎಷ್ಟೋ ಜನ ರಾಯರತ್ರ ಬರೋದ ಕಾರಣ ನಮ್ಮಂಥವರಾಗಿಲ್ಲ ಅಂತ ಬರ್ತೇವೆ ಅಂತ ಹೇಳ್ತಾರೆ. ಹಿಂದೆ ಹೇಳಿದ್ದ ನಾನು ಗದಗಿನಲ್ಲಿದ್ದಾಗ ಒಬ್ಬ ಪ್ರೊಫೆಸರ್, ಅದು ಜುವಾಲಜಿ ಪ್ರೊಫೆಸರ್, ಅದು ಪ್ರತಿ ವಾರ ಬಂತಾಯಿಂದ ಪ್ರಸಾದ ಬರೋದು, ಪ್ರತಿ ವಾರ ರೆಗ್ಯುಲರ್ ಪ್ರಸಾದ ಬರ್ತಿತ್ತು ಆತನಿಗೆ. ನಾನು ಸತ್ ಕೇಳಿದ್ವಿ, ಲಿಂಗಾಯಿತರು ಮಂತ್ರಾಲಯಕ್ಕೆ ಇಷ್ಟು ಸೇವೆ ಕಳಿಸ್ತಿರಲ್ಲ, ಒಂದ್ಸರ್ತಿ ಎರಡು ಸರ್ತಿ ಅಲ್ಲ, ಪ್ರತಿ ವಾರ ಬರ್ತದಲ್ಲ ಯಾತಕ್ಕೆ ಅಂತ ಕೇಳಿದೆ. ಆಗ ಅವ್ರು ಹೇಳಿದರು, ಆಚಾರ್ಯರೇ ಒಂದು ದೊಡ್ಡ ಸಮಸ್ಯೆ ಇದೆ, ನನ್ನೊಂದು ನಮ್ಮದು ಲಿಂಗಾಯತ ಪೀಠ ಹೊಂದದೆ ಉತ್ತರಾಧಿಕಾರಿ ಹುಡುಕ್ತಾ ಇದ್ದಾರೆ, ಅದಕ್ಕೆ ನಾನೊಬ್ಬ ಕ್ಯಾಂಡಿಡೇಟು, ಅದಕ್ಕೆ ರಾಯರು ಸೇವೆ ಮಾಡ್ತಿದ್ದೆ, ನನಗೆ ಆ ಪೀಠ ಸಿಗಲಿ ಅಂತೇಳಿ ನೆನ್ಪಿಟ್ಕೊಂಡ್ರೆ ಅರ್ಥ ಮಾಡಿ. ಅಂದ್ರೆ ರಾಯರಿಗೆ ಲಿಂಗಾಯತ ಪೀಠ ಕೊಡಿಸ್ಬೇಕು, ಲಿಂಗಾಯತ ಪೀಠ ರಾಯರ ಊರಿಗೆ ಕೊಡಿಸ್ಬೇಕಂತ ಲೆಕ್ಕ ಇಟ್ಕೊಂಡು, ನಿಮ್ಮಲ್ಲಿ ಅಂತವ್ರೆ ನಮ್ಮ ಅಂತವ್ರು ಇಲ್ಲ ಆಚಾರ್ಯ, ನಿಮ್ಮ ರಾಯರೇ ನಮಗೆ ಬೇಕು ಅಂತ ಹೇಳ್ತಾರೆ. ಅದೇ ಅರ್ಥ ಮಾಡಿಕೊಂಡ್ರೆ ಯತಿವರ ಮಹಿತಃ ಇಂಥ ಯತಿಗಳನ್ನು ಹೊಂದಿರತಕ್ಕಂಥ ಮತ ಅಂದ್ರೆ ಮಧ್ವಮತ ಒಂದೇ ಅಂತ ಅರ್ಥ ಮಾಡಿಕೊಂಡ್ರೆ ಯತಿವರ ಮಹಿತಃ ಭೂಮಿ ಭೂಷಾ ಮಣಿರ್ಮೆ. ಅವ್ರು ನೋವು ನೋಡ್ತಾ ಹೇಳ್ತಾರೆ, ಮರಿಬಾರದಿ ಮಾತುಗಳನ್ನೆಲ್ಲ. ಇದು ತಿರುಗ ಪಂಡಿತರ ಸಾಧನೆ. ಇನ್ನು ಮುಗಿದಿಲ್ಲ ಶ್ಲೋಕ, ಅದನ್ನು ಶ್ಲೋಕ ಇದೆ. ಮುಂದೆ ಆಚಾರ್ಯರನ್ನ ಕ್ಷೀರಸಮುದ್ರಾತ್ ವರ್ಣನೆ ಮಾಡ್ತಾರೆ. ಕ್ಷೀರಸಮುದ್ರಕ್ಕೆ ಆಚಾರ್ಯ ಏನೇನು ಸಾಮ್ಯ ಇದೆ ಅಂತ ಹೇಳ್ತಾ ವರ್ಣನೆ ಮಾಡ್ತಾರೆ. ಆಚಾರ್ಯರು ಭೂಮಿಯನ್ನ, ಆಕಾಶವನ್ನ, ಪಾತಾಳ ಹೊತ್ತ ಗುರುಗಳು ಅಂತ ಹೇಳ್ತಾರೆ. ಅವರು ಸೇವೆ ಮಾಡಿದ್ರೆ ಏನಾಗುತ್ತೆ ಅಂತ ಮುಂದೆ ಹೇಳ್ತಾರೆ. ವೈಕುಂಠ ವರ್ಣನೆ ಮಾಡ್ತಾರೆ. ವಾಯುಸ್ತುತಿಯಲ್ಲಿ ವೈಕುಂಠ ವರ್ಣನೆ ಬರ್ತದೆ, ಬಹಳ ಜನ ಗೊತ್ತಿಲ್ಲ. ಎರಡೇ ಶ್ಲೋಕರ ವೈಕುಂಠ ವರ್ಣನೆ, ಅವನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಇಡೀ ವಾಯುಸ್ತುತಿ ಹೇಳೋ ಅರ್ಥಗಳಲ್ಲಿರೋ ಪುಸ್ತಕ ಪ್ರಿಂಟ್ ಆಗಿದೆ, ಮತ್ತು ಸಿಡಿನೂ ಸಿಗುತ್ತೆ. ವಾಯುಸ್ತುತಿ ಪುಸ್ತಕನೂ ಸಿಗುತ್ತೆ, ಸಿಡಿನೂ ಸಿಗುತ್ತೆ, ಬೇಕಾದವರು ತಗೊಳ್ಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ.